ಸಚ್ಚಿದಾನಂದಂದೇ ಬ್ರಹ್ಮರುದ್ರೇಂದ್ರಬಂಧಿತ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನಕಾರಣಸೇ ಉತ್ತುಂಗವಾತ್ತರಂಗಾಯ ಅನಂತದುಗ್ಧಾರ್ಥಯೇ ನಮಃ. ಗುರುಮಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಕಿಷ್ಟಂ ನಿತ್ಯನಿರ್ಭೂತಕರ್ತಂ ಹಯಂಸಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಹನುಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ಲೀಲಾ ಗೋಪಾಲ ಪಾಲಿತಾ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿಸು ವಿದ್ಯಾವಾದಶಾರಿಣ ಇಷ್ಟದಾಂತಃಶತ್ರೋನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜಪದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಶ್ವಸಿದ್ಧ ಪ್ರಸಾದತಃ ಸರ್ವೇ ಕಾಮಾ ಭವಂತೇ ವಾ ಶುಭತೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪಕಾಮದಂ ಸ್ವಾಮಿನಂ ತ್ವಾಂ ಪ್ರಭು ಪ್ರೇಮ ದುಃಖಂ ವಂದೇಕ್ಷ್ಯಧೀಷ್ಟದಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಗ್ಧಸ್ವರಾಟ್ ತೇನೇ ಬ್ರಹ್ಮರದಾಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಗ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹತಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆವರೆಗೂ ಭಾಗವತದ ಪ್ರಥಮ ಶ್ಲೋಕದ ಅರ್ಥವನ್ನು ನೋಡಿದೆವು. ನಂತರ ಭಾಗವತ ಶುರು ಮಾಡುತ್ತಾ ಇದ್ದಾರೆ. ನೈವಿಷಾರಣ್ಯ, ನೈವಿಷಾರಣ್ಯ ಅಂತ ಹೆಸರು ಯಾಕೆ ಬಂತು ಅಂದರೆ ನಿಮಿಷ ಎಂಬುದು ಒಂದು ಫಲದ ಹೆಸರು, ಒಂದು ಫಲಕ್ಕೆ ನಿಮಿಷ ಅಂತ ಹೆಸರು. ಅಂಥ ನಿಮಿಷ ಫಲಗಳ ವೃಕ್ಷಗಳು ತುಂಬಿರುತ್ತಾದ್ದರಿಂದ ಅದಕ್ಕೆ ನೈಮಿಷ ಅಂತ ಹೆಸರು. ನೈಮಿಷಾರಣ್ಯ ಅಥವಾ ಸುದರ್ಶನ ಚಕ್ರದ ನೇಣಿ ಅಲ್ಲಿ ಬಿದ್ದದ್ದರಿಂದ ಅದಕ್ಕೆ ನೈಮಿಷ ಅಂತ ಹೆಸರು. ಅದಕ್ಕೆ ಅಲ್ಲಿ ಚಕ್ರತೀರ್ಥ ಅಂತಿದೆ ನೈಮಿಷಾರಣ್ಯದಲ್ಲಿ. ಆ ಸನ್ನಿಧಾನದಲ್ಲಿ ಸೂತಾಚಾರ್ಯರು ಶೌನಕಾದಿಗಳು ಸತ್ರಯಾಗದ ನಿಮಿತ್ತವಾಗಿ ಅಲ್ಲಿ ಸೇರಿದ್ದಾರೆ. ಭಗವಂತನ ವಿಶೇಷವಾಗಿ ಅಗ್ನಿಯ ಮೂಲಕ ಬ್ರಾಹ್ಮಣದ ಮೂಲಕ ಯಜ್ಞ ಮಾಡುವುದೊಂದಾದರೆ, ಮೂರನೆಯದು ಜ್ಞಾನವನ್ನ ಎಲ್ಲರ ಹೃದಯದಲ್ಲಿ ಆಹುತಿ ಕೊಡುವುದು ಮೂರನೆಯ ಯಜ್ಞ. ಆ ಯಜ್ಞವನ್ನ ಮಾಡಲಿಕ್ಕೆ ಸೂತಾಚಾರ್ಯರು ಕೂತಾಗ ಶೌನಕಾದಿಗಳು ಪ್ರಶ್ನೆ ಮಾಡುತ್ತಾ ಇದ್ದಾರೆ, ಕಲಿಯುಗದಲ್ಲಿ ನಾವು ದುಃಖದಿಂದ ಪಾರಾಗಬೇಕಾದರೆ ಏನು ನಮಗೆ ನಿವಾರಣ ಉಪಾಯ ಮಾರ್ಗ ಯಾವುದು ಅಂದರೆ ಅದಕ್ಕೆ ಉತ್ತರವನ್ನು ಕೊಡತಾ ಇದ್ದಾರೆ. ಭಗವಂತನೇ ಶ್ರೋತವ್ಯ, ಶ್ರೀಹರಿಯೇ ನಿಶ್ಚಯ ಮಾಡಿಕೊಳ್ಬೇಕು. ಜೀವನದಲ್ಲಿ ನಾವು ಒಂದು ಹಂತವನ್ನು ತಲುಪಬೇಕಾದರೆ ಭಗವಂತನ ಪದಾರವಿಂದವನ್ನು ಮೊದಲು ಇವನೇ ನಮಗೆ ಪ್ರಾಪ್ಯ, ಇವನೇ ವಿಶೇಷವಾಗಿರತಕ್ಕಂಥ ಚಿಂತನೆಗೆ ಮೂಲ ಅಂತ ನಾವು ದೃಢ ಮಾಡಿಕೋಬೇಕು. ಅದಕ್ಕೆ ಹೇಳುತ್ತಾರೆ, ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ರಥೋಕ್ಷಜೆ ಅಹೈತುಕಿ ಅವ್ಯವಹಿತ ಯಯಾ ಆತ್ಮ ಆಶು ಪ್ರಸೀದತಿ. ಇದೇ ಪ್ರಧಾನವಾದ್ದು ಜೀವನದಲ್ಲಿ ಭಕ್ತಿ. ವಾಸುದೇವನಲ್ಲಿ ಅಧೋಕ್ಷಜನಲ್ಲಿ ಭಕ್ತಿಯನ್ನು ಮಾಡಬೇಕು. ಇದರಿಂದ ಭಗವಂತ ಆತ್ಮ ಆಶು ಪ್ರಸೀದತಿ, ಬೇಗ ದೇವರ ಅನುಗ್ರಹ ಮಾಡುತ್ತಾರೆ. ಆ ಭಕ್ತಿಯ ಲಕ್ಷಣ ಏನು? ತ್ರಿವಿಕ್ರಮ ಪಂಡಿತರು ತಿಳಿಸಿಕೊಟ್ರು, ನಿರ್ವ್ಯಾಜ ನಿಶ್ಚಲ ಸದ್ಗುಣ ಗಣ ಬೃಹತೀಂ ಅಂತ ಹೇಳಿದರು. ಅಹೈತುಕಿ ನಿರ್ವ್ಯಾಜ, ಯಾವ ನೆಪಗಳು ಇರಬಾರದು, ವ್ಯಾಜಗಳಿರಬಾರದು, ಇದು ಬೇಕು ಅದು ಬೇಕು ಅಂತ ಯಾವ ಮನಸ್ಸಿನ ಹಂಬಲಗಳಿರಬಾರದು. ಅವ್ಯವಹಿತ ಅಂದ್ರೆ ಬಿಟ್ಟು ಬಿಟ್ಟು ಬರೋದಿರಬಾರದು, ಯಾವಾಗಲೂ ಸತತ ಪ್ರವಾಹದಂತೆ ಇರಬೇಕು. ಅಂಥ ಭಕ್ತಿ ದೇವರಲ್ಲಿ ಮಾಡಿದರೆ ಭಗವಂತ ಬೇಗ ಪ್ರಸನ್ನನಾಗ್ತಾನೆ. ಈ ರೀತಿಯಾಗಿರತಕ್ಕಂಥ ಭಕ್ತಿ ಯೋಗವನ್ನ ದೇವರಲ್ಲಿ ಮಾಡಿದರೆ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಕು ವೈರಾಗ್ಯಂ ಜ್ಞಾನಂಚ ಅಹೀಸುತಂ. ವಾಸುದೇವನಲ್ಲಿ ಭಕ್ತಿ ಯೋಗವನ್ನ ಪ್ರಯೋಗ ಮಾಡಬೇಕಂತೆ. ಭಕ್ತಿ ಎಂಬ ವಿಶೇಷವಾಗಿರತಕ್ಕಂಥ ಯೋಗ ಉಪಾಯವನ್ನ ದೇವರಲ್ಲಿ ಭಕ್ತಿ ಮಾಡುವುದೇ ಎಂಬ ಉಪಾಯವನ್ನ ಪ್ರಯೋಗ ಮಾಡಬೇಕು. ಯಾವ ಭಗವಂತ ರೂಪ ಅಂದರೆ ವಾಸುದೇವ ರೂಪ, ಸರ್ವತ್ರ ವ್ಯಾಪ್ತನಾದವನನ್ನೇ ವಾಸುದೇವ ಅಂದರು. ಅಂತ ಎಲ್ಲರಿಗೂ ಜೀವನ ಪ್ರದನಾದಂತಹ ಭಗವತ್ ರೂಪ ಏನಿದೆ ಆ ರೂಪವನ್ನು ಸದಾ ಚಿಂತನೆ ಮಾಡುತ್ತಾ ಅವನಲ್ಲಿ ಭಕ್ತಿಯನ್ನ ಮಾಡಿದರೆ ಅದು ನಮಗೆ ಆಸು ಜನಯತಿ ವೈರಾಗ್ಯಂ, ಬೇಗ ವೈರಾಗ್ಯವನ್ನ ಹುಟ್ಟಿಸಿ ಜ್ಞಾನಂ ಅಹೈತುಕಂ, ಯಾವ ಆಮಿಷಗಳು ಇಲ್ಲದ ಜ್ಞಾನವನ್ನ ಹುಟ್ಟಿಸಿಕೊಡುತ್ತೆ. ಒಂದು ವೇಳೆ ನಾವು ಅನುಷ್ಠಾನ ಮಾಡಿದ ಧರ್ಮ ಅಂದರೆ ನಾನಾ ರೀತಿಯಾದಂತಹ ಕರ್ಮಗಳು ಇವೆಲ್ಲವೂ ಕೂಡ ಧರ್ಮಸ್ಸು ಅನುಷ್ಠಿತ ಪುಂಸಾನ್ ವಿಶ್ವಕ್ಸೇನಕ ಕಷ್ಟಯಾಮ್ ನೋತ್ಪಾದಯೇತ್ಯತಿ ರತಿಂ ಸಮಯೇವಧಿ ಕೇವಲಂ. ಎಲ್ಲಾ ಧರ್ಮ ಕರ್ಮಗಳನ್ನು ಮಾಡಿದವು, ಆದರೆ ಭಗವಂತನ ಕಥಾದಲ್ಲಿ ಭಗವಂತನ ವಿಶೇಷ ಭಕ್ತಿಯನ್ನ ಹುಟ್ಟಿಸಲಿಲ್ಲ. ಆ ಎಲ್ಲಾ ಕರ್ಮಾನುಷ್ಠಾನ ಶ್ರಮ ಮಾತ್ರ ಆಗುತ್ತೆ. ಆದ ಕಾರಣ ನಮ್ಮ ಎಲ್ಲಾ ಧರ್ಮ ಕರ್ಮಗಳು ಆಚಮನ ಮೊದಲುಕೊಂಡು ಸ್ನಾನ ಸಂಧ್ಯಾ ಎಲ್ಲವೂ ಕೂಡ ದೇವರಲ್ಲಿ ಭಕ್ತಿಯನ್ನ ಹುಟ್ಟಿಸುವುದರಲ್ಲೇ ತಾತ್ಪರ್ಯ ಇರಬೇಕು. ನಮ್ಮ ವಿಶೇಷವಾದಂತಹ ಕರ್ಮಗಳು ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ತಸ್ಮಾತ್ ಏಕೇನ ಮನಸ ಭಗವಾನ್ ಸತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಆದ ಕಾರಣ ಇದು ಶಾಸ್ತ್ರದಲ್ಲಿ ನಿರ್ಣಯ ಮಾಡಿದಂತಹ ಅರ್ಥ ಆಗಿದೆ. ಏಕಪ್ರಕಾರವಾದ ಮನಸ್ಸಿನಿಂದ ಸತ್ವತಾಂ ಪತಿ, ಸಾತ್ವತರು ಅಂದರೆ ಯಾರು ಅಂದರೆ ಸತ್ವಗುಣ ಸಂಪನ್ನರು ಮುಕ್ತರು. ಮುಕ್ತರಿಗೆ ಪತಿಯಾಗಿರತಕ್ಕಂಥ ಭಗವಂತನ ಪದಾರವಿಂದದಲ್ಲಿ ಏಕಪ್ರಕಾರ ಮನಸ್ಸನ್ನ ಇಡಬೇಕು. ಏಕಪ್ರಕಾರ ಮನಸ್ಸನ್ನಿಟ್ಟು ಅವನ ಕುರಿತೇ ಕೇಳಬೇಕು, ಅವನನ್ನೇ ಕೀರ್ತನೆ ಮಾಡಬೇಕು, ಅವನನ್ನೇ ಧ್ಯೇಯ ಧ್ಯಾನ ಮಾಡಬೇಕು, ಅವನನ್ನೇ ಪೂಜನೆ ಮಾಡಬೇಕು. ಒಟ್ಟಾರೆ ಸದಾ ಸರ್ವಕಾಲ ದೇವರ ಪಾದವನ್ನೇ ಮನಸ್ಸು ಚಿಂತನೆ ಮಾಡುತ್ತಾ ಇರಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಮನಸ್ಸಿನಲ್ಲಿ ಹೃದಯದಲ್ಲಿ ಭಕ್ತಿ ಬರಬೇಕಾದರೆ ಅದಕ್ಕೆ ರಾಜಮಾರ್ಗ ಯಾವುದು ಅಂದರೆ ಹೇಳುತ್ತಾರೆ, ಯದನುಧ್ಯಾಯಿನೋ ಯುಕ್ತ ಕರ್ಮ ಗ್ರಂಥ ನಿಬಂಧನ ಚಿನ್ನಂದಿ ಕೋವಿದಾತ್ತಸ್ಯ ಕೋನ ಕೊರಿಯಾ ಕಥಾರತಿ. ಭಗವಂತನ ಕಥೆಗಳಲ್ಲಿ ರತಿಯನ್ನ ಮಾಡಬೇಕಂತೆ, ಅಂದರೆ ಕಥೆಗಳನ್ನು ಕೇಳುವುದರಲ್ಲಿ ಸಂತೋಷಪಟ್ಟು ಕೇಳಬೇಕಂತೆ. ನಾವು ಸಂತೋಷಪಟ್ಟು ಕೇಳುವುದಲ್ಲ, ಕಥೆಯೇ ಕೇಳುವಾಗ ಸಂತೋಷವನ್ನು ಕೊಡುತ್ತೆ. ಆ ಸಂತೋಷದಿಂದ ಕೂಡಿಕೊಂಡು ದೇವರ ಕಥೆಗಳನ್ನ ಕೇಳುತ್ತಾ ಬರಬೇಕು. ಆ ಕಥೆಗಳನ್ನ ಸದಾ ಸದಾ ಅನುರಾಗದಿಂದ ಕೇಳುತ್ತಾ ಬಂದರೆ ನಮಗೆ ಕರ್ಮ ಗ್ರಂಥ ನಿಬಂಧನಂ ಚಿಂದಂತಿ, ನಮ್ಮ ಲಿಂಗ ದೇಹದ ಬಂಧವೇ ಒಡೆದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಕಥಾದಲ್ಲಿ ರತಿಯನ್ನು ದೇವರ ಕಥೆಯನ್ನು ಚೆನ್ನಾಗಿ ಕೇಳಿ ಎಂದರು. ಇಲ್ಲಿ ಕಥಾಶಬ್ದಕ್ಕರ್ಥ ನಮ್ಮ ಹೃದಯದಲ್ಲಿರುವ ಬಿಂಬರೂಪಿ ಭಗವಂತ ನಮ್ಮ ಎಲ್ಲಾ ಇಂದ್ರಿಯಗಳಿಂದ ಮಾಡಿ ಮಾಡಿಸುವ ಸರ್ವ ವ್ಯವಹಾರವೇ ಕಥಾಶಬ್ದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂಬರೂಪಿ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸುವ ಸಕಲ ವ್ಯವಹಾರವೇ ಕಥಾ ಅಂದರು. ಇದೇ ಶಬ್ದವನ್ನ ದಾಸರು ಬಳಸ್ತಾರೆ, ಹರಿ ಕಥಾಮೃತ ಸಾರ ಅಂತ. ಹರಿ ಬಿಂಬ, ಅವನ ಕಥಾ ಅವನ ಕ್ರಿಯೆಗಳು, ಬಿಂಬರೂಪಿ ಭಗವಂತ ನಮ್ಮ ಶರೀರದಲ್ಲಿ ನಿಂತು ಮಾಡಿ ಮಾಡಿಸುವ ಕ್ರಿಯೆಗಳೇ ಕಥಾ, ಅದರ ಸಾರ ಅಂತ ತಿಳಿಸಿಕೊಟ್ರು. ಆದ್ದರಿಂದ ಭಾಗವತವನ್ನು ಕೇಳುವ ರೀತಿ ಹೇಗೆ ಎಂದರೆ ಇಲ್ಲೆಲ್ಲ ಕೂಡ ಭಗವಂತನ 10 ಅವತಾರದ ಕಥೆಯ ನಿರೂಪಣೆ ಮಾಡುತ್ತಾರೆ. ತನ್ಮೂಲಕ ನಮ್ಮ ಹೃದಯದೊಳಗಿರುವ ದೇವ 7 ಇಂದ್ರಿಯಗಳಿಂದ ಏನು ಮಾಡುತ್ತಾನೋ ಆ ಕೆಲಸಗಳೆಲ್ಲ ನಿರೂಪಣೆ ಮಾಡುತ್ತಾ ಇದ್ದಾರೆ. ಶುಶ್ರೋಷೋ ಶತಧಾನಸ್ಯ ವಾಸುದೇವ ಕಥಾರತಿ ಭಕ್ತಿಯಾನ್ ಮಹತ್ಸೇವಯ ವಿಪ್ರಾಹ ಪುಣ್ಯ ತೀರ್ಥ ನಿಷೇವಣಾತ್. ದೇವರಲ್ಲಿ ವಿಶೇಷವಾಗಿರತಕ್ಕಂಥ ಶ್ರದ್ಧೆಯಿಂದ ಶುಶ್ರೂಷೋ ದೊಡ್ಡವರ ಸೇವಾ ಮಾಡುವಂಥವರಿಗೆ ವಾಸುದೇವ ಕಥಾರಥಿ ಸ್ಯಾತ್. ಶ್ರದ್ಧೆ ಇರಬೇಕು, ದೊಡ್ಡವರ ಸೇವಾ ಮಾಡಬೇಕು, ಆಗ ದೇವರ ಕಥೆಯಲ್ಲಿ ನಮಗೆ ವಿಶೇಷವಾದಂತಹ ರತಿ ಬಂದೇ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮಹತ್ಸೇವೆಯ ದೊಡ್ಡವರ ಸೇವೆ ಆಗಬೇಕು. ಪುಣ್ಯತೀರ್ಥ ನಿಷೇವಣಾತ್, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಅಥವಾ ಪುಣ್ಯತೀರ್ಥಗಳು ಅಂದರೆ ಜ್ಞಾನಿಗಳು ಹೇಳುವಂತಹ ಶಾಸ್ತ್ರ, ಆ ಶಾಸ್ತ್ರವೇ ಪುಣ್ಯತೀರ್ಥ. ಅಲ್ಲಿ ನಿಷೇವಣಾತ್ ನಿತರಾಂ ಸೇವನ, ಚೆನ್ನಾಗಿ ಸೇವನ ಮಾಡಿದರೆ ನಮಗೆ ವಾಸುದೇವನ ಕಥೆಗಳಲ್ಲಿ ರತೆ ಬರುತ್ತೆ. ದೇವರ ಕಥೆಯನ್ನು ಕೇಳಿದರೆ ಏನಾಗುತ್ತೆ ಅಂದರೆ ಕಥಾ ಮೂಲಕ ಭಗವಂತ ಸದ್ಯಂತಸ್ತೋ ಅಭದ್ರಾಣಿ ವಿಜುನೋತಿ ಸುಹಂಸತಾಂ, ನಮ್ಮ ಹೃದಯದಲ್ಲಿದ್ದುಕೊಂಡು ಎಲ್ಲಾ ರೀತಿಯಾದ ಅಭದ್ರಗಳನ್ನು ನಾಶ ಮಾಡಿಬಿಡುತ್ತಾನೆ. ಅಭದ್ರಗಳು ಅಂದ್ರೆ ಏನು? ಎಲ್ಲಾ ಕೇಳ್ತಾನೆ ಇರ್ತೇವೆ, ಹೌದು ಇದು ಬಿಡಿ ಅದು ಬಿಡಿ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಪುರಾಣದಲ್ಲಿ, ಹೌದು ಅಂತ ನಾವು ಅಂದುಕೊಳ್ತೇವೆ. ಆದರೆ ಬಿಡಲಿಕ್ಕೆ ಹೋಗುವಾಗ ನಮಗೆ ಮನಸ್ಸಿಗೆ ಬರ್ತಾ ಇರುತ್ತೆ, ಇದು ಸುಖ ಕೊಡುವಂತ ಸಂಸಾರ ಯಾಕೆ ಬಿಡಬೇಕು ಅಂತ ನಮ್ಮ ಮನಸ್ಸಲ್ಲೇ ಇರುತ್ತೆ. ಸಂಸಾರದ ಮೇಲೆ ವೈರಾಗ್ಯ ಅನ್ನೋದು ಬರೋದೇ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ ವಾಸುದೇವನ ಕಥಾರತಿ ವಿಶೇಷವಾಗಿರತಕ್ಕಂಥ ನಮ್ಮ ಹೃದಯದಲ್ಲಿರುವ ಅಭದ್ರಗಳನ್ನು ಓಡಿಸಿಬಿಡುತ್ತೆ. ಏನು ಅಭದ್ರ? ದೇವರ ಹತ್ತಿರ ಹೋಗಲಿಕ್ಕೆ ಅಡ್ಡಿಯಾದಂತಹ ಪಾಪ, ಆ ಪಾಪವನ್ನು ಕತ್ತರಿಸಿಬಿಡುತ್ತೆ. ಒಳಗೆ ದೇವರ ಸೇವೆಗೆ ಅಡ್ಡಿಯಾದಂತಹ ಪಾಪಗಳೆಲ್ಲ ಕತ್ತರಿಸಿ ಹೋಗ್ತಾ ಇರುತ್ತೆ. ಒಂದು ಕಡೆ ನಿತ್ಯಂ ಭಾಗವತ ಸೇವೆಯ, ನಿತ್ಯವೂ ಕೂಡ ಭಾಗವತದ ಸೇವಾ, ಭಾಗವತರ ಸೇವಾ, ಭಾಗವತ ಹಿಡಿದವರು ಭಾಗವತರು, ಭಾಗವತರ ಸೇವಾ, ಅವರಿಂದ ಭಾಗವತದ ಸೇವಾ. ಇದು ಮಾಡೋದರಿಂದ ಭಗವತಿ ಉತ್ತಮ ಶ್ಲೋಕೆ ಭಕ್ತರು ಭಗವತಿ ನೈಷ್ಠಿಕಿ, ಅವಾಗ ದೇವರಲ್ಲಿ ವಿಶೇಷವಾದಂಥ ನಿಷ್ಠಾಪೂರ್ಣವಾದಂಥ ಭಕ್ತಿ ಬಂದೇ ಬರುತ್ತೆ. ಆ ಭಕ್ತಿ ಬಂದರೆ ಏನಾಗುತ್ತೆ ಅಂದರೆ ಅದು ಒಂದೊಂದು ಒಂದೊಂದು ಹಂತ ವಿವರಣೆ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ ನಿಷ್ಠಾಪೂರ್ವಕವಾದ ಭಕ್ತಿ ಬಂದದ್ದೇ ಆದರೆ ರಜಸ್ಸು ತಮಸ್ಸು ಈ ಗುಣಗಳಿಂದ ಕೂಡಿದ ನಾನಾ ರೀತಿಯಾದ ಕಾಮ ಲೋಭಾದಿಗಳೇನಿವೆ ಇವೆಲ್ಲವೂ ಕೂಡ ನಾಶ ಆಗಿ ಮನಸ್ಸು ಶುದ್ಧವಾಗಿ ಭಗವಂತನ ಪದಾರವಿದ್ದದಂತೆ ನಿಲ್ಲುತ್ತೆ, ಮನಸ್ಸು ಪ್ರಸನ್ನವಾಗುತ್ತೆ. ಅಂಥ ಪ್ರಸನ್ನವಾದ ಮನಸ್ಸಿನಿಂದ ಏವಂ ಪ್ರಸನ್ನ ಮನಸ್ಸ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನ ಮುಕ್ತ ಸಂಘರ್ಷ ಜಾಯತೆ. ದೇವರ ಭಕ್ತಿ ಮತ್ತು ವಿಶೇಷವಾಗಿರತಕ್ಕಂಥ ಪ್ರಸನ್ನವಾದ ಮನಸ್ಸು, ಇದರಿಂದ ದೇವರಲ್ಲಿ ಚಿಂತನೆ ಮಾಡುವ ಕಾಲಕ್ಕೆ ದೇವರ ತತ್ವವಿಜ್ಞಾನ ಬರುತ್ತಂತೆ. ತತ್ವವಿಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಆಗುತ್ತೆ. ಅವಾಗ ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ದರ್ಶ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಇವರಿಗೆ ಎಲ್ಲಾ ಸಂಶಯಗಳು ನಾಶವಾಗಿ ಬಿಡುತ್ತೆ, ಲಿಂಗ ದೇಹ ಸುಟ್ಟಂತಾಗಿ ಬಿಡುತ್ತೆ, ಕರ್ಮಗಳೆಲ್ಲ ನಾಶ ಆಗಿಬಿಡುತ್ತೆ, ಪ್ರಾರಬ್ಧ ಕರ್ಮ ಒಂದು ಉಳಿದು ಬಿಡುತ್ತೆ. ಈ ರೀತಿಯಿಂದ ಅಥೋ ವೈ ಕವಯೋನಿತ್ಯಂ ಭಕ್ತಿಂ ಪರಮಯ ಮುದಾ ವಾಸುದೇವೇ ಭಗವತಿ ಕುರುವಂತಿ ಆತ್ಮ ಪ್ರಸಾದನೀ. ಈ ರೀತಿಯಾಗಿ ಮೋಕ್ಷಕ್ಕೆ ಕಾರಣವಾದಂತಹ ಭಕ್ತಿಯನ್ನ ಸಂತೋಷದಿಂದ ಎಲ್ಲರೂ ಕೂಡ ದೇವರಲ್ಲಿ ಮಾಡುತ್ತಾರೆ. ಆದ್ದರಿಂದ ಭಾಗವತದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ದೇವರಲ್ಲಿ ವಿಶೇಷವಾಗಿ ಭಕ್ತಿಯನ್ನ ಮಾಡುವ ರೀತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ದೇವರಲ್ಲಿ ಭಕ್ತಿ ಪ್ರಯೋಗ ಮಾಡಿದರೆ ಸಾಕು, ಎಲ್ಲವೂ ಕೂಡ ದುಷ್ಟವಾದ ಭಾವಗಳು ಎಲ್ಲವೂ ನಾಶ ಆಗ್ತಾ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಯಥಾ ಲೋಹಿತೋ ವಗ್ನಿ ದಾರುಶ್ವೇತ ಸ್ವಯೋರಿಷು ನಾನೀಯೋ ಭಾತಿ ವಿಶ್ವಾತ್ಮ ಭೂತೇಶ ದುಹಾಭಿಮಾನ್. ಹೇಗೆ ಅಗ್ನಿ ಎಲ್ಲ ಕಟ್ಟಿಗೆಗಳಿರುತ್ತೆ, ಅದು ಪ್ರಕಟ ಆದಾಗ ಆಯಾ ಕಟ್ಟಿಗೆ ಗುಣದಂತೆ ಕಾಣುತ್ತೆ. ಒಂದು ಕಟ್ಟಿಗೆ ಹಾಕಿದಾಗ ನೀಲಿ ಬಣ್ಣಕ್ಕೆ ಅಗ್ನಿ ಬರುತ್ತೆ, ಇನ್ನೊಂದು ಕಟ್ಟಿಗೆ ಹಾಕಿದಾಗ ಕೆಂಪು ಬಣ್ಣ ಬರಬಹುದು. ಆದರೆ ಹೇಳ್ತಾರೆ ಅಗ್ನಿ ಮಾತ್ರ ಒಂದೇ, ಆಯಾ ಬಣ್ಣಗಳು ಅಧರ್ಮಗಳೆಲ್ಲ ಕಟ್ಟಿಗೆಗಳು ಸಂಬಂಧಪಟ್ಟದ್ದಷ್ಟೇ ಹೊರತು ಅಗ್ನಿ ಅದಲ್ಲ. ಆ ರೀತಿಯಲ್ಲಿ ಭಗವಂತ ಅವರವರ ಹೃದಯದಲ್ಲಿದ್ದುಕೊಂಡು ಅವರವರ ಗುಣಗಳನ್ನು ಪ್ರಕಟ ಮಾಡುತ್ತಾ ಇರ್ತಾನೆ, ಸ್ವಾಮಿ ನಿರ್ಲಿಪ್ತನಾಗಿರ್ತಾನೆ. ಇಂಥ ಭಗವಂತನನ್ನ ವಿಶೇಷವಾಗಿ ಹುಡುಕಿ ಹುಡುಕಿ ತಿಳಿಯುತ್ತಾರೆ ಎಲ್ಲ ಜ್ಞಾನಿಗಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಭಗವಂತನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಭಗವಂತ ಇವನೇ ನಮ್ಮ ಹೃದಯದೊಳಗಿರುವ ದೇವ, ನಾನಾ ಅವತಾರಗಳನ್ನ ಸ್ವೀಕಾರ ಮಾಡಿ ಬಂದ ಆ ಭಗವಂತನೇ ನಾನಾ ರೀತಿಯಾದ ಅವತಾರಗಳು ಸ್ವೀಕಾರ ಮಾಡಿ ಬಂದು ತನ್ನ ಜ್ಞಾನ, ತನ್ನ ಶಕ್ತಿ, ತನ್ನ ವಿಶೇಷವಾಗಿರತಕ್ಕಂಥ ಎಲ್ಲ ಪ್ರಭಾವವನ್ನ ಪ್ರಕಟ ಮಾಡಿದ. ಅದನ್ನ ತಿಳಿದುಕೊಂಡು ನಾವು ಮುಕ್ತರಾಗಬೇಕು. ಭಗವಂತ ಅವತಾರಗಳಲ್ಲಿ ಪ್ರಕಟ ಮಾಡಿದ್ದ ಏನು ಶಕ್ತಿ, ಗುಣ, ಕ್ರಿಯಾದಿಗಳೇನಿವೆ ಅವುಗಳನ್ನೆಲ್ಲವೂ ಕೂಡ ನಮ್ಮ ಬಿಂಬನಲ್ಲಿ ಸಮನ್ವಯ ಮಾಡಿದರೆ ಹೊರತು ನಮಗೆ ಮೋಕ್ಷ ಆಗಲ್ಲ. ಆದ್ದರಿಂದ ಭಗವಂತ ಆತ ತೋರಿದ ವಿಶೇಷವಾದಂಥ 10 ಅವತಾರದಲ್ಲಿ ತೋರಿದ ಗುಣಗಳೇನಿವೆ ಅವುಗಳನ್ನು ವೇದವ್ಯಾಸರು ಸ್ಪಷ್ಟವಾಗಿ ತೋರಿಕೊಟ್ರು. ಅದನ್ನೇ ಭಾಗವತ ಅಂತ ಹೇಳ್ತಾ ಇದ್ದಾರೆ. ಗಂಗಾ ತಟದಲ್ಲಿ ಎಲ್ಲಾ ಋಷಿಗಳಿಂದ ಕೂಡಿಕೊಂಡು ಕೂತಿರುವಂತಹ ಪರೀಕ್ಷಿತ್ ಮಹಾರಾಜನಿಗೆ ಶುದ್ಧ ಮಹರ್ಷಿಗಳು ಬಂದರು. ಚೆನ್ನಾಗಿ ಗ್ರಹಯಾಮಾಸ ತಲೆಗೆ ತೋರುವಂತೆ ಚೆನ್ನಾಗಿ ಹೇಳಿದ್ರು. ಅದನ್ನ ನಾನು ಅಲ್ಲೇ ಇಟ್ಟುಕೊಂಡು ಕೇಳಿದ್ದೆ, ಅದನ್ನು ನಿಮಗೆ ನಾನು ತಿಳಿಸಿಕೊಡುತ್ತೇನೆ. ಯಥಾದೀತಂ ಯಥಾಮತಿ, ಅಹಂಕಾರ ಖಂಡನ ಮಾಡಿಕೊಳ್ತಾ ಇದ್ದಾರೆ. ನಾನು ಎಷ್ಟು ಕೇಳಿದ್ದೇನೋ, ನನ್ನ ತಲೆಗೆ ಎಷ್ಟು ಹೋಯಿತೋ ಅಷ್ಟೇ ಹೇಳುತ್ತೇನೆ, ಹೆಚ್ಚು ಹೇಳಲಿಕ್ಕಾಗಲ್ಲ ಅಂತ ತಿಳಿಸಿಕೊಡುತ್ತಾ ಮುಂದೆ ಹೇಳುತ್ತಾರೆ ವೇದವ್ಯಾಸರು. ಸರಸ್ವತಿ ತಟದಲ್ಲಿ ಆಶ್ರಮದಲ್ಲಿ ಕೂತುಕೊಂಡಿದ್ದಾರೆ. ಆಶ್ರಮದ ಹೆಸರು ಟಿಪ್ಪಣಿಕಾರರು ಬರೀತಾರೆ ಶಮ್ಯಾಪ್ರಾಸ ಅಂತ. ಶಮ್ಯಾಪ್ರಾಸ ವೇದವ್ಯಾಸರ ಆಶ್ರಮದ ಹೆಸರು. ಶಮ್ಯಾಪ್ರಾಸದಲ್ಲಿ ಕೂತ್ಕೊಂಡಿದ್ದಾರೆ. ಮುಖದಲ್ಲಿ ಅಶಾಂತಿ ತೋರುವಂತೆ ಕೂತಿದ್ದಾರೆ. ಅಶಾಂತಿ ಇಲ್ಲ, ದೇವರಿಗೆ ಅಶಾಂತಿಯಲ್ಲಿ ಬರಬೇಕು, ಪರಮಶಾಂತನಾದ ಸ್ವಾಮಿಗೆ ಅಶಾಂತಿಯಲ್ಲಿ ಬರಬೇಕು. ಆದರೆ ಮಿಕ್ಕವರಿಗೆ, ಇವರೂ ಒಬ್ಬ ಋಷಿಗಳೇ, ಕಶ್ಚನ ಋಷಿ ಅಂತ ಚಿಂತನೆ ಮಾಡುವಂಥವರಿಗೆ ಅವಕಾಶ ಕೊಡಲಿಕ್ಕಾಗಿ ತಾವು ಮುಖದಲ್ಲಿ ಚಿಂತಾ ಚಿಹ್ನೆಯನ್ನ ಧಾರಣೆ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾರದರು ಬರ್ತಾ ಇದ್ದಾರೆ. ನಾರದರು ಬಂದ ಕೂಡಲೇ ವೇದವ್ಯಾಸರು ಎದ್ದು ನಿಂತರಂತೆ. ನಾರದರು ಬಂದಾಗ ಎದ್ದು ನಿಂತಿದ್ದಾರೆ, ನಾರದರನ್ನ ಸ್ವಾಗತ ಮಾಡಿದ್ದಾರೆ, ನಾರದರನ್ನ ಕೂಡಿಸಿ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟಿದ್ದಾರೆ. ನಾರದರು ಅಪ್ಪಣೆ ಕೊಟ್ಟರೆ ಕೂತಾರೆ, ತಮ್ಮ ಶಿಷ್ಯರನ್ನ ಕೂಡಿಸಿ ತಾವು ಕೂತಿದ್ದಾರಂತೆ ವೇದವ್ಯಾಸರು. ಇದೆಲ್ಲ ನೋಡಿದಾಗ ಇದೇನು ಚರ್ಯ ಭಗವಂತನದ್ದು, ನಾರದರಿಗೆ ಅಂಥ ಗೌರವ ಸಲ್ಲಿಸುವುದೇನು ದೇವರು ಅಂದರೆ ಲೋಕ ರೀತಿಯಿಂದ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಮತಾಚಾರ್ಯರು ವೇದವ್ಯಾಸರು ಅಂದ್ರೆ ದೇವರು ಅಂತ ಒಪ್ಪಲ್ಲ. ಕಶ್ಚನ ಋಷಿ, ಯಾರೋ ಒಬ್ಬ ಋಷಿ, ಆದ್ದರಿಂದ ಅವರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ ಅಂತ ತುಂಬಾ ತಿಳಿದಿದ್ದಾರೆ. ಅವರಿಗೆ ಪುಷ್ಟಿ ಕೊಡಲಿಕ್ಕಾಗಿ ವೇದವ್ಯಾಸರ ಪ್ರಯತ್ನ. ನಂತರ ನಾರದರು ಕೇಳುತ್ತಾರೆ, ಸ್ವಾಮಿ ನಿಮ್ಮ ಮುಖದಲ್ಲಿ ಚಿಂತಾ ಚಿಹ್ನೆ ತೋರತಾ ಇದೆ. ಚಿಂತೆ ತೋರತಾ ಇದೆ ಅಂತ ಹೇಳಲಿಲ್ಲ, ಚಿಂತೆಯ ಗುರುತು ತೋರತಾ ಇದೆ. ಅಂದರೆ ಅದು ಏಕೋ ನೀವು ಹೊರಗೆ ಹಾಕ್ತಾ ಇದ್ದೀರಾ. ಆವಾಗ ವೇದವ್ಯಾಸರೇ ಹೇಳಬೇಕು, ಹೌದು ಚಿಂತೆ ಇದೆ ಇದಕ್ಕಾಗಿ ಅಂತ ಹೇಳಬಹುದು. ಹಾ, ನಾತ್ಮ ಪರಿದುಷ್ಟತೆಯೇ, ನನ್ನ ಮಾತು ನನ್ನ ಮನಸ್ಸು ಯಾಕೋ ಸಂತೋಷ ಇಲ್ಲ, ಅದಕ್ಕೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ನಾರದರೆ ತನ್ಮೂಲಂ ಅವ್ಯಕ್ತ ಮದಾಧಬೋಧಂ ಪುಚ್ಛಾಂ ಹೇತ್ವಾಂ ಆತ್ಮಭಾವಾತ್ಮಭೂತಂ. ನಿಮ್ಮನ್ನೇ ಕೇಳ್ತಾ ಇದ್ದೇನೆ, ಯಾಕೆಂದ್ರೆ ನನ್ನ ಒಳಗದೇನೋ ಅಸಂತೃಪ್ತಿ ಇದೆ, ಅದಕ್ಕೆ ಕಾರಣ ಗೊತ್ತಿಲ್ಲ. ನೀವಾದರೆ ಬ್ರಹ್ಮದೇವರಿಂದ ಹುಟ್ಟಿ ಬಂದವರು, ಒಳಹೊಕ್ಕೆ ನೋಡುವಂತ ತಾಕತ್ತಿದೆ, ನೀವೇ ಹೇಳಿ. ಆಗ ನಾರದರು ಹೇಳಿದರು, ಇಲ್ಲ, ನೀವೆಲ್ಲವೂ ಮಾಡಿದ್ದೀರಾ, ವೇದಗಳ ವಿಭಾಗ ಮಾಡಿದ್ದೀರಾ, ಭಾರತ ರಚನೆ ಮಾಡಿದ್ದೀರಾ, ಪುರಾಣಗಳು ಮಾಡಿದ್ದೀರಾ, ಆದರೆ ಅಲ್ಲಿ ದೇವರ ತತ್ವಗಳನ್ನ ಬಚ್ಚಿಟ್ಟು ಬರೆದಿರಾ? ಆದ್ದರಿಂದ ಸಾಮಾನ್ಯ ಜನಕ್ಕೆ ಅದು ಎಟಕತಾ ಇಲ್ಲ. ಭಾರತ ಅಂದರೆ ದೊಡ್ಡ ಸಮುದ್ರ, ಇಳಿಯಬೇಕು, ಆಳವಾಗಿ ಹೋದರೆ ಹೊರತು ರತ್ನಗಳು ಸಿಗಲ್ಲ. ಮೇಲೆ ಮೇಲೆ ಸಿಗುವುದು ಬರೀ ಉಪ್ಪು ನೀರು ಮಾತ್ರ. ಏನ ಉಪ್ಪು ನೀರು, ಇದು ಮಾಡಿದ್ರೆ ಅದು ಬರುತ್ತೆ, ಅದು ಮಾಡಿದ್ರೆ ಇದು ಬರುತ್ತೆ ಅಂತ ನಾನಾ ರೀತಿ ವ್ರತಗಳು ಧರ್ಮಗಳು ಮೇಲ್ನೋಟಕ್ಕೆಲ್ಲ ಸಿಗೋದು. ಒಳಗೆ ಹೋದರೆ ಮಾತ್ರ ಬಿಂಬೋಪಾಸನ ಎಂಬ ರತ್ನಗಳು ಸಿಗ್ತಾ ಬರುತ್ತೆ. ಇದನ್ನ ಹೇಳ್ತಾರೆ ಚತುರ್ದಶಿ ಎಂಬ 14 ಪ್ರಕರಣಗಳಿರತಕ್ಕಂತಹ ಗ್ರಂಥವನ್ನ ಬರೆದು ಅರಣ್ಯಕಾಚಾರ್ಯರು ಕೊನೆ ಹೇಳ್ತಾರೆ, ಚತುರ್ದಶ ಸುರತ್ನಾನಿ ಯಾನಿ ಲಬ್ಧಾನಿ ಭಾರತೇ ಅಂದ್ರು. ಭಾರತದಲ್ಲಿ ಸಿಕ್ಕಿವೆ ಅಂದ್ರು. ಅಲ್ಲ, ಭಾರತದಲ್ಲಿ ನಮ್ಗೆ ಕಾಣಿಸಲ್ಲ ಅಂದ್ರು ಮಿಕ್ಕವರೆಲ್ಲ. ಭಾರತದಲ್ಲಿ ಈ 14 ಪ್ರಕರಣಗಳು, ಈ ತತ್ವ ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಅದೃಶ್ಯ ದೃಶ್ಯಮಾನಾನಿ ಅಂದ್ರು. ಕಾಣಿಸಿ ಕಾಣಿಸದಂತೆ ಒಳಗೆ ಬಚ್ಚಿಟ್ಟಿದ್ದಾರೆ ವೇದವ್ಯಾಸರು. ನಾನು ತೆಗೆದು ತೋರಿದ್ದೇನೆ. ಅಥವಾ ಅದೃಶ್ಯ ದೃಶ್ಯಮಾನಾನಿ, ಅದೃಶ್ಯರಾದವರು ದೇವತೆಗಳು ಅವರಿಗೆ ಮಾತ್ರ ದೃಶ್ಯಮಾನಾನಿ ಕಾಣುವಂಥದ್ದು, ಅದು ನಾನು ತೋರಿಕೊಡುತ್ತಾ ಇದ್ದೇನೆ ಅಂದ್ರು. ಆ ರೀತಿಯಲ್ಲಿ ಭಾರತಾದಿಗಳನ್ನು ಮಾಡಿದ್ದೀರಾ, ಒಗಟಾಗಿ ನಿಂತಿದೆ ಭಾರತ ಎಲ್ಲರಿಗೂ. ಅದಕ್ಕೆ ಸಮಾಧಿನ ಅನುಸ್ಮರ ಎಂದು ವಿಚೇಷ್ಟಿತ ಭಗವಂತ ನಮ್ಮ ಎಲ್ಲ ದೇಹದ ಒಳಗಿದ್ದುಕೊಂಡು ಯಾವ ಯಾವ ರೀತಿಯಲ್ಲಿ ಆಟ ಆಡತಾ ಇದ್ದಾನೆ, ಯಾವ ರೀತಿಯಲ್ಲಿ ಎಲ್ಲರಿಂದ ಜೀವನ ಮಾಡಿಸ್ತಾ ಇದ್ದಾನೆ, ಈ ತತ್ವಜ್ಞಾನವನ್ನ ಚೆನ್ನಾಗಿ ತಿಳಿಸಿಕೊಡಿ ಎಂದರು. ಸಮಾಧಿ ಭಾಷೆಯಲ್ಲಿ ತಿಳಿಸಿಕೊಡಿ. ಸ್ಪಷ್ಟವಾದ ಮಾತು, ಡೊಂಕಿರಬಾರದು. ಡೊಂಕಿಲ್ಲದ ಮಾತಿನಿಂದ, ಒಗಟಿಲ್ಲದ ಮಾತಿನಿಂದ ಎದೆಗೆ ಅಂದ್ರೆ ಸಾಕ್ಷಾತ್ತಾಗಿ ತೋರಬೇಕು ಭಗವತ್ ತತ್ವಗಳು, ಹಾಗೆ ಹೇಳಿಕೊಡಿ ಅಂತ ತಿಳಿಸಿಕೊಡತಾ ಈ ರೀತಿಯಾದ ಜ್ಞಾನ ನನಗೆ ಬಂದಿತ್ತು. ನನ್ನ ಜೀವನ ಎಲ್ಲರಿಗೂ ದೃಷ್ಟಾಂತ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ನಾನು ಗಂಧರ್ವನಾಗಿದ್ದೆ, ರೂಪ ಮದ ತುಂಬಾ ಇತ್ತು ನನ್ನಲ್ಲಿ, ಎಲ್ಲರೂ ನನ್ನ ಸುತ್ತು ಸೇರುತ್ತಾ ಇದ್ರು. ಅಂತಹ ರೂಪ ಮದ ಇದ್ದಾಗ ನಾನು ದೊಡ್ಡವರ ಸಭೆಯಲ್ಲಿ ಹೇಳನಾಪೂರ್ವಕವಾಗಿ ಗರ್ವದಿಂದ ಪ್ರವರ್ತನ ಮಾಡಿದೆ. ಅಂತಹ ಕಾಲಕ್ಕೆ ನನಗೆ ಶಾಪ ಬಂತು, ಶೂದ್ರ ಯೋನಿಯಲ್ಲಿ ಹುಟ್ಟು ಅಂತ. ಅದಕ್ಕೆ ನಾನು ದಾಸಿ ಪುತ್ರನಾಗಿ ಹುಟ್ಟಿದೆ. ಇಲ್ಲೆಲ್ಲ ನಾವು ನೋಡುವುದು ಇದು ಕಥೆ, ಗೊತ್ತಿದ್ದ ಕಥೆ. ಆದರೆ ನೋಡಬೇಕಾಗಿದ್ದು ಬಿಂಬನ ಚರ್ಯ. ಅವನೇ ನಾರದರನ್ನ ಗಂಧರ್ವರನ್ನಾಗಿ ಇದ್ದಾಗ ಒಳ್ಳೆ ರೂಪ ಕೊಟ್ಟು, ರೂಪಕ್ಕೆ ತಕ್ಕಂತೆ ಎಲ್ಲರಲ್ಲಿ ಅವರ ಮೇಲೆ ವ್ಯಾಮೋಹ ಕೊಟ್ಟು, ಎಲ್ಲರೂ ಆಕರ್ಷಿತರಾಗುವಂತೆ ಮಾಡಿ, ಅವರಲ್ಲಿ ಅಹಂಕಾರ ಕೊಟ್ಟು ಅಲ್ಲಿಂದ ಆ ರೀತಿಯಾಗಿ ಪ್ರವರ್ತನೆ ಮಾಡುವಂತೆ ಮಾಡಿದ್ದು ಒಳಗಿರುವ ಸ್ವಾಮಿಯೇ. ಅವನೇ ಶಾಪ ಕೊಡಿಸಿದ್ದು ಶೂದ್ರ ಪುತ್ರನಾಗುವಂತ. ನಂತರ ದಾಸಿ ಪುತ್ರನಾದಾಗ ಆ ಭಗವಂತನೇ ವಿಶೇಷವಾದ ಚಾತುರ್ಮಾಸ್ಯ ಕಾಲದಲ್ಲಿ ಜ್ಞಾನಿಗಳ ಸಂಘ ಕೊಡಿಸಿದ್ದು. ಜ್ಞಾನಿಗಳ ಸಂಘ ಕೊಡಿಸಿ ತತ್ವಜ್ಞಾನದ ಅಪರೂಪದ ಸುರಿಮಳೆಯನ್ನ ಸುರಿಸಿಕೊಟ್ಟಿದ್ದವನೇ. ಜ್ಞಾನ ಬಂದದ್ದನ್ನ ಶೂದ್ರನಾಗಿದ್ರೂ ಕೂಡ ಚೆನ್ನಾಗಿ ಚಿಂತನೆ ಮಾಡುತ್ತಾ ಭಗವಂತನ ನೋಡಲಿಕ್ಕಾಗಿ ಪ್ರಯತ್ನ ಪಡುವಂತೆ ಒಳಗೆ ಪ್ರೇರಣೆ ಮಾಡಿದ್ದು ಆ ಭಗವಂತನೇ. ಅವನೇ ವಿಶೇಷವಾಗಿ ತಾಯಿ ಕಾಲು ಕಚ್ಚಿ ಸತ್ತಾಗ ಅವನ ಮನಸ್ಸಿನಲ್ಲಿ ಚಿಕ್ಕ ಹುಡುಗನಿಗೆ ದುಃಖ ಕೊಡದೆ ತಾನು ಬೆನ್ನೆಲುಬಾಗಿ ನಿಂತು ನಾನಿದ್ದೇನೆ ಅಂತ ಆ ಹುಡುಗನಿಂದ ದೇವರ ಕಡೆಯೇ ಮನಸ್ಸು ಕೊಟ್ಟು ತಾಯಿ ಹೋದರೂ ಚಿಂತೆ ಮಾಡದಂತೆ ಮಾಡಿದ್ದು ಆ ಭಗವಂತನೇ. ಅವನೇ ಅವರನ್ನ ಸರ್ವ ತೀರ್ಥಗಳಿಗೆ ಕರಕೊಂಡು ಹೋಗಿ ಪವಿತ್ರರನ್ನಾಗಿ ಮಾಡಿ ಧ್ಯಾನ ಮಾಡುವಂತೆ ಮಾಡಿ ಕ್ಷಣಕಾಲ ಕಾಣಿಸಿದ್ದು ಆ ಭಗವಂತನೇ. ನಾನೆಲ್ಲ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ. ನಾನು ಹೋದೆ, ನನಗೆ ದೇವರು ಕಾಣಿಸಿದ್ರು, ಈ ರೀತಿಯಾಗಿ ಬಂದಿತ್ತು ಅಲ್ಲ. ಒಳಗೆ ಸ್ವಾಮಿ ಎಲ್ಲ ಮಾಡಿಸ್ತಾ ಬಂದ, ನಾರದರನ್ನ ಕರ್ಕೊಂಡು ಹೋದ, ಶೂದ್ರ ಬಾಲಕನಾಗಿದ್ದವರನ್ನ ಧ್ಯಾನದಲ್ಲಿ ತಾನು ದರ್ಶನ ಕೊಟ್ಟ, ಕ್ಷಣಕಾಲ ದರ್ಶನ ಕೊಟ್ಟು ಅಂತರ್ಧಾನ ಆದ. ಅದರ ಮೇಲೆ ಮತ್ತೂ ತಪಸ್ಸಿಗೆ ಕೂತಾರೆ ಹೇಳಿದ, ಆಕಾಶವಾಣಿಯಿಂದ ನುಡಿದು ಹೇಳಿದ, ಅವಿಭಕ್ತ ಕಷಾಯಾಣ ದುರ್ದರ್ಶೋಹಂ ಕುಯೋಗಿನ ಕಷಾಯ ಅಂದರೆ ಶರೀರ ಪಕ್ವ ಆಗದಿದ್ದರೆ ನನ್ನ ದರ್ಶನ ಆಗಲ್ಲ ಅಂತ ತೋರಿಕೊಟ್ಟ. ನಂತರ ತನ್ನ ಚಿಂತನೆಯಲ್ಲೇ ಜೀವನ ಇಡೀ ಕಳೆದು ಶರೀರ ತ್ಯಾಗ ಮಾಡುವಂತೆ ತಾನೇ ನಿಂತು ನಡೆಸಿಕೊಟ್ಟ. ಈ ಗುಣ ನಾವು ನೋಡಬೇಕು ದೇವರಲ್ಲಿ. ದೊಡ್ಡವರಲ್ಲಿ ಭಗವಂತ ತಾನೇ ನಿಂತು ಅವರಿಗೆ ತನ್ನ ನೆನಪನ್ನು ಕೊಟ್ಟು ಸದಾ ತನ್ನ ನೆನಪಲ್ಲೇ ಜೀವನ ಕಳೆಯುವಂತೆ ಮಾಡಿದ್ದು ಯಾವ ಭಗವಂತ ಇದ್ದಾನೋ ಅವರೊಳಗೆ ಬಿಂಬನಾಗಿ ಅವನೇ ನಮ್ಮೊಳಗೂ ಇದ್ದಾನೆ. ಅವನ ಪ್ರಾರ್ಥನೆ ಮಾಡಬೇಕು, ಯಾಕಪ್ಪ ಅವರು ನಿನಗೆ ಕೊಟ್ಟಿದ್ದೇನು, ನಿನಗೆ ಮಾಡಿದ್ದೇನವರು, ನೀನೇ ಅವರಲ್ಲಿ ನಿಂತು ಅವರೊಳಗೆ ನಿಂತು ತತ್ವಜ್ಞಾನ ಕೊಟ್ಟು ಸದಾ ನಿನ್ನನ್ನೇ ನೆನೆಯುವಂತೆ ನೀನೇ ಮಾಡಿ ನೀನೇ ಉರುದೀಯ, ಮತ್ತೆ ನನ್ನ ಮಾತ್ರ ಯಾಕೆ ಚೂರು ಕೇಳುವಂತೆ ಮಾಡುತ್ತೀಯ, ನಂತರ ನನ್ನ ಹಾದಿಯಲ್ಲೇ ನನ್ನ ಕರ್ಕೊಂಡು ಹೋಗ್ತಾ ಇದೀಯ, ನಿನ್ನ ಕಡೆಗೆ ಮನಸ್ಸು ಬರ್ತಾನೇ ಇಲ್ಲ, ಬರುವಂತಾಗಬೇಕಾದರೆ ನೀನೇ ಶರಣು ಹರಿಯೇ ಅಂತ ನಾವು ಬಿಂಬನ ಪಾದ ಹಿಡಿದರೆ ಹೊರತು ಆಗಲ್ಲ. ಆ ದೃಷ್ಟಿಯಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾರದರು ಶರೀರ ತ್ಯಾಗ ಮಾಡಿದ ಮೇಲೆ ಮಾರನೆಯ ಕಲ್ಪದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಬರ್ತಾ ಇದ್ದಾರೆ. ಏನಾಯಿತು ಮಾನಸ ಪುತ್ರರಾಗಿ ಬಂದರೆ ಅಂದರೆ ಹೇಳ್ತಾರೆ ಆ ಜ್ಞಾನದ ದತ್ತು ಎಂಥದ್ದು ಅಂದರೆ ನನಗೆ ಈಗ ಭಗವಂತ ವಿಶೇಷವಾಗಿ ಕಳೆದ ಕೂಡಲೇ ಆಹೂತ ಇವ ಆಯಾತಿ, ಭಗವಂತ ನನ್ನ ಕರೆದ ಕೂಡಲೇ ಕರೆದವರು ಹೇಗೆ ಬರ್ತಾರೋ ಆ ಕಡೆ ಬಂದು ದರ್ಶನ ಕೊಡುತ್ತಾರೆ ನನ್ನ ಮನಸ್ಸಿನಲ್ಲಿ, ಅಂತಹ ಒಂದು ಭಾಗ್ಯ ನನಗೆ ಬಂದಿದೆ. ಇದು ಬಂದದ್ದು ಜ್ಞಾನದಿಂದ, ಈ ಜ್ಞಾನವನ್ನು ತುಂಬಿಕೊಡಿ ನಮಗೆ, ಎಲ್ಲರಿಗೂ ಜಗತ್ತಿಗೆ ಬಿಚ್ಚಿಕೊಡಿ ಅಂತ ಹೇಳಿದಾಗ ವೇದವ್ಯಾಸರು ವಿಶೇಷವಾಗಿ ಭಾಗವತವನ್ನ ನಾಲ್ಕು ಶ್ಲೋಕದಲ್ಲಿ ನಾರಾಯಣ ದೇವರು ಬ್ರಹ್ಮದೇವರಿಗೆ ಕೊಟ್ಟದ್ದು, ಬ್ರಹ್ಮದೇವರು ನಾರದರಿಗೆ ಕೊಟ್ಟದ್ದು, ನಾರದರು ವೇದವ್ಯಾಸರ ಮುಂದೆ ಇಟ್ಟದ್ದು ಕೊಡಲಿಲ್ಲ. ಯಾಕೆ ಅಂದ್ರೆ ವೇದವ್ಯಾಸರ ಮುಂದೆ ತಾವು ಆ ನಾಲ್ಕು ಶ್ಲೋಕದ ಭಾಗವತದ ತಾತ್ಪರ್ಯವನ್ನ ಪಾಠ ಒಪ್ಪಿಸಿದರು. ವೇದವ್ಯಾಸರು ಅದನ್ನ 18,000 ಶ್ಲೋಕಗಳಲ್ಲಿ ಚುಟುಕಾಗಿ ವಿಸ್ತಾರ ಮಾಡಿದರು, ಹೆಚ್ಚು ವಿಸ್ತಾರ ಮಾಡಲಿಲ್ಲ, ಬರೀ 18,000 ಮಾತ್ರ ಮಾಡಿದರಂತೆ. ಯಾಕೆ ಹಾಗೆ ಹೇಳ್ತೀರಾ ಅಂದ್ರೆ 18,000 ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕಕ್ಕೂ ಅನೇಕ ಅರ್ಥಗಳಿಟ್ಟು ಹೇಳಿದ್ದಾರೆ. ಇಲ್ಲ ಆ ಅರ್ಥಗಳೆಲ್ಲ ಬಿಡಿಸಿ ಹೇಳಿದ್ರೆ 8,000 ಶ್ಲೋಕಗಳಾಗ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ತಲೆಗೆ ಎಟುಕಬೇಕು ಅಂತ ಬರೀ 18,000 ಮಾತ್ರ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲಾ ಅರ್ಥವನ್ನ ತಿಳಿಸಿಕೊಡತಾ ಇದ್ದಾರೆ. ಅದನ್ನ ಶುಕ ಮಹರ್ಷಿಗಳಿಗೆ ಅಧ್ಯಾಪನ ಮಾಡಿಸಿದ್ದಾರೆ. ಅಧ್ಯಾಪನ ಮಾಡಿಸಿದ ಮೇಲೆ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನ ಶುಕ ಮಹರ್ಷಿಗಳಿಂದ ಪರೀಕ್ಷಿತ್ ಮಹಾರಾಜನಿಗೆ ಬಂತು. ಗಂಗಾ ತಟದಲ್ಲಿ ತಾಯೋಪವೇಶ ಮಾಡಿದಾಗ ಅಂದರೆ ಆಗ ಕೇಳಿದರು ಅಂಥ ಅಪರೂಪವಾಗಿರತಕ್ಕಂಥ ರಾಜ್ಯವನ್ನ ಎಲ್ಲವನ್ನ ಬಿಟ್ಟು ಕುರುಕ್ಷೇತ್ರಪತಿ ಪರೀಕ್ಷಿತ್ ಮಹಾರಾಜ ಪ್ರಾಯೋಪವೇಶಕ್ಕೆ ಯಾಕೆ ಕೂತ ಎಂಬುದನ್ನ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಪ್ರಶ್ನೆ ಇಷ್ಟೇ ಅಲ್ಲ, ಎಂಥದ್ದು ಅಂದರೆ ರಾಜ್ಯ ಯಾಕೆ ಬಿಟ್ಟ ಅಂತ ಪ್ರಶ್ನೆ ಅಲ್ಲ. ರಾಜ್ಯ ಅದರ ಮೇಲೆ ವ್ಯಾಮೋಹ ಇದ್ರೆ ಅದು ಯಾಕೆ ಬಿಟ್ಟ ಅಂತ ಕೇಳಬಹುದು. ಮೊದಲೇ ಬಿಟ್ಟಿದ್ದ, ರಾಜ್ಯವನ್ನು ರಾಜ್ಯದ ಮೇಲೆ ವ್ಯಾಮೋಹವನ್ನು ಸರ್ವವನ್ನ ಬಿಟ್ಟು ರಾಜ್ಯವನ್ನ ದೇವರ ಪೂಜಾ ಅಂತ ಆಳತಾ ಇದ್ದ. ವ್ಯಾಮೋಹ ಇದ್ದಿದ್ರೆ ಅದು ಯಾಕೆ ಬಿಟ್ಟ ಅಂತ ಹೇಳಬಹುದು. ಮೊದಲೇ ಬಿಟ್ಟಂತೆ ಇಟ್ಟುಕೊಂಡಿದ್ದ, ಅಂತ ರಾಜ್ಯ ಮತ್ತು ಬಿಡಬೇಕಾಗಿ ಯಾಕೆ ಬಂತು. ಎರಡನೇ ಪ್ರಶ್ನೆ, ಕ್ಷತ್ರಿಯರಿಗೆ ರಾಜ್ಯ ಪಾಲನೆ ಮಾಡುವುದೇ ನಿಜವಾದ ದೇವರ ಪೂಜಾ. ಆ ದೇವರ ಪೂಜಾ ಬಿಟ್ಟು ಅವರು ಋಷಿಗಳಂತೆ ತಪಸ್ಸಿಗೆ ಕೂತರೆ ಅದು ದೇವರು ಮೆಚ್ಚಲ್ಲ. ಯಾವ ಯಾವ ವರ್ಣದ ಧರ್ಮ ಯಾರು ಮಾಡಬೇಕು ಅದು ಮಾಡಿದರೇನೆ ಅವರಿಗೆ ವಿಶೇಷವಾದ ಭಗವದ ಅನುಗ್ರಹ. ಆದ ಕಾರಣ ಕ್ಷತ್ರಿಯನಾದ ರಾಜ ದೇವರ ಪೂಜಾ ಅಂತ ತಿಳಿದಿರತಕ್ಕಂಥ ರಾಜ್ಯ ಭಾರವನ್ನ ಯಾಕೆ ಬಿಟ್ಟ ಅಂತ ಅದೊಂದು ಪ್ರಶ್ನೆ. ಇಷ್ಟೆಲ್ಲ ಪ್ರಶ್ನೆಗಳು ಬಂದಾಗ ಆ ಭಾಗವತದ ಕಥ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಭಗವಂತ ದ್ವಾರಕಾ ಪಟ್ಟಣಕ್ಕೆ ಹೊರಡುತ್ತಾ ಇದ್ದಾನೆ. ಭಾರತ ಯುದ್ಧ ಮುಗಿಸಿ ಎಲ್ಲ ಇವರಿಂದ ತ್ರಿಭಿ ಅಶ್ವಮೇಧೈಹಿ ವಿಶೇಷವಾದ ಮೂರು ಸಲ ಅಶ್ವಮೇಧ ಯಾಗಾದಿಗಳನ್ನು ಮಾಡಿಸಿ ಹೊರಡುತ್ತಾ ಇದ್ದಾರೆ ಭಗವಂತ. ತತ್ಪೂರ್ವದಲ್ಲಿ ಕೃಷ್ಣ ಹೊರಡಲಿಕ್ಕೆ ತಾನು ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲ, ಪ್ರಯತ್ನ ಪಡುವುದೇನು ಅಂದರೆ ಯಾರೂ ಬಿಡುತ್ತಾ ಇಲ್ಲ ಕೃಷ್ಣನನ್ನು. ಕೃಷ್ಣ ನಾನು ಹೊರಡುತ್ತೇನೆ ಅಂದ ಕೂಡಲೇ ಐದು ಜನ ಪಾಂಡವರು ಕಟ್ಟಿ ಹಾಕ್ತಾ ಇದ್ದಾರೆ. ಭಾರತದಲ್ಲಿ ಬರುತ್ತೆ ಕೃಷ್ಣ ಪ್ರತಿಯೊಂದು ಸಲ ಬರೋದು, ಬಂದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಇರೋದು, ಆದ ಮೇಲೆ ನಾನು ಹೊರಡುತ್ತೇನೆ ಅಂದಾಗ ಒಂದು ಸಲ ಧರ್ಮರಾಜ ಕೃಷ್ಣ ಇನ್ನೊಂದು ಸ್ವಲ್ಪ ಕಾಲ ಇರಬಾರದೆ, ಹೌದಾ ಇರ್ತೇನೆ, ಮತ್ತೂ ಹೊರಡ್ಲಿಕ್ಕೆ ಹೋಗೋದು, ಮತ್ತ ಕೇಳೋದು, ಹಾಗೆ ತುಂಬಾ ಕಾಲ ಅಲ್ಲೇ ಇದ್ದು ಬಿಡ್ತಾ ಇದ್ದ. ದೇವರಿಗೆ ಒಂದು ರೂಪ ಆದರೆ ಕಷ್ಟ ಆಗ್ತಿತ್ತು. ದ್ವಾರಕೆಯನ್ನು ಬಿಟ್ಟಿಲ್ಲಿದ್ರೆ ಅಲ್ಲಿ ಕಂಪ್ಲೇಂಟ್ ಬಂದ್ರೆ ಅಂದ್ಕೋಬಹುದು, ಅಲ್ಲೇ ಅನೇಕ ರೂಪದಿಂದ ಇರುವಾಗ ಇಲ್ಲಿ ಒಂದು ರೂಪದಿಂದ ಇರ್ಲಿಕ್ಕೆ ಆತನಿಗೇನು ಅಭ್ಯಾಸ. ಅದಕ್ಕೆ ಪಾಂಡವರಿಗೂ ಅದು ಗೊತ್ತಿತ್ತು, ಈ ರೂಪ ಇಲ್ಲೇ ಇರಲಿ ಅಂತ ಕಟ್ಟಿ ಹಾಕ್ತಾ ಇದ್ರು. ಆದರೆ ಇನ್ನ ಕೃಷ್ಣ ಈ ರೂಪವೂ ದ್ವಾರಕೆಗೆ ಹೋಗಿ ಪರಂಧಾಮಕ್ಕೆ ಹೋಗಬೇಕಾಗಿದೆ, ಆದ ಕಾರಣ ತಾನು ಹೊರಡುತ್ತೇನೆ ಅನ್ನುವಾಗ ಇನ್ನೇನು ಅಶ್ವತ್ಥಾಮಾಚಾರ್ಯರ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯುದ್ಧ ಮುಗಿದ ಮೇಲೆ ಪಾಂಡವರ ಮಕ್ಕಳನ್ನ ಶಿಬಿರದಲ್ಲಿ ಪ್ರವೇಶ ಮಾಡಿ ಐದು ಜನ ಮಕ್ಕಳ ತಲೆ ಕತ್ತರಿಸಿದರು ಅಶ್ವತ್ಥಾಮಾಚಾರ್ಯರು. ಸಿಟ್ಟಿನಿಂದ ಭೀಮಾರ್ಜುನರು ಹಿಡಿದುಕೊಂಡು ಬಂದಾಗ ಕೃಷ್ಣ ಹೇಳಿದ, ಆತ ತಾಯಿ ಸಂಹಾರ ಮಾಡು ಅಂತ. ಅಂದರೆ ಅರ್ಜುನನ ಬುದ್ಧಿ ಪರೀಕ್ಷಾ ಮಾಡಲಿಕ್ಕೆ ಹೇಳಿದ್ದು, ಬ್ರಾಹ್ಮಣನ ಕೊಲ್ತಾನೋ ಇಲ್ವೋ ಅಂತ. ಕದವಾದ ಅದು ಯದುಪತ್ಯ ಆಚಾರ್ಯ ಬರೀತಾರೆ, ಅರ್ಜುನ ಬುದ್ಧಿ ಪರೀಕ್ಷಾರ್ಥಂ ಅಂತ. ನಂತರ ದ್ರೌಪದೀ ದೇವಿ ನೋಡಿದ್ದಂತೆ ಎದುರಿಗೆ ಬಂದಿರುವಂತಹ ಅಶ್ವತ್ಥಾಮಾಚಾರ್ಯ ನೋಡುತ್ತಾಳೆ. ತುಂಬಾ ಮಾಡಬಾರದ ಕರ್ಮ ಮಾಡಿ ತಲೆ ತಗ್ಗಿಸಿ ನಿಂತ ಗುರುಪುತ್ರನ ನೋಡಿ ವಾಮಸ್ವಭಾವ ಕೃಪಯಾ ನನಾಮ ಅಂದ್ರು. ವಾಮಸ್ವಭಾವ ಅಂದರೆ ಒಳ್ಳೆ ಸುಂದರವಾದ ಸ್ವಭಾವ ಅಂತೆ ದ್ರೌಪದೀ ದೇವಿ. ಆ ತಾಯಿ ಕೃಪೆಯಿಂದ ನಮಸ್ಕಾರ ಮಾಡಿದ್ದಂತೆ. ಅದೇ ನಮಸ್ಕಾರ ಮಾಡಬೇಕಾದರೆ ಭಕ್ತಿಯಿಂದ ಮಾಡಬೇಕು, ಕೃಪೆಯಿಂದ ಆಶೀರ್ವಾದ ಮಾಡಬೇಕು. ಕೃಪೆಯಿಂದ ನಮಸ್ಕಾರ ಮಾಡಿದ್ರು ಅಂದ್ರೆ ಅದು ಏನೋ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ವೇದವ್ಯಾಸರೇನೋ ಹಾಕ್ಬಿಟ್ಟು ಏನೋ ಸ್ವಲ್ಪ ನಾವಂತೇವೆ, ನಮಗೆ ಅರ್ಥ ಆದಾಗಿದ್ರೆ ಪದ ರಿಪೇರ್ ಮಾಡೋದು ನಮಗಿಷ್ಟ. ಅದಕ್ಕೆ ಹರಿಕಥಾಮೃತಸಾರ ಹಾಗಾಗಿದೆ, ಹರಿಕಥಾಮೃತಸಾರ ಕೇಳುವ ನಾಥನೇ ಇಲ್ಲ. ಅದಕ್ಕೆ ಯಾರಿಗೆ ಬೇಕಾದಂತ ಅವ್ರು ರಿಪೇರ್ ಮಾಡಿಬಿಡ್ತಾ ಇದ್ದಾರೆ. ಹತ್ತು ಜನ ಹರಿಕಥಾಮೃತಸಾರ ಪುಸ್ತಕ ಇಟ್ಟುಕೊಂಡ್ರೆ ಒಂದೇ ಪದ್ಯ ಹತ್ತು ಜನ ಹತ್ತು ರೀತಿ ಹೇಳುತ್ತಾರೆ, ಯಾಕೆ ಅವರವ್ರ ಪುಸ್ತಕದಲ್ಲಿ ಅವರವ್ರ ರೀತಿಯಲ್ಲೇ ಎಲ್ಲ ಪ್ರಿಂಟ್ ಇರುತ್ತೆ. ಆ ರೀತಿಯಲ್ಲಿ ವಾಮಸ್ವಭಾವ ಕೃಪಯಾನ ನಾಮ ಅಂದರೆ ಸುಂದರವಾದ ಸ್ವಭಾವ ಆಕೆದು. ಎದುರಿಗಿರುವಂತಹ ಗುರುಪುತ್ರನನ್ನು ನೋಡ್ತಾ ಇದ್ದಾಳೆ. ಗುರುಪುತ್ರ ಯಾರೋ ಅಲ್ಲ, ತನ್ನ ಮೂಲ ಸ್ವರೂಪದಲ್ಲಿ ತನ್ನ ಪುತ್ರನೇ, ಭಾರತೀ ದೇವಿಯ ಮಗ ರುದ್ರ. ಅದಕ್ಕೆ ಇಲ್ಲಿ ಐದು ಜನ ಮಕ್ಕಳು ಈ ಜನ್ಮದಲ್ಲಿ ಮಾತ್ರ ಮಕ್ಕಳು, ಸದಾ ತನ್ನ ಮಗ ಎಂಥ ಹೀನ ಸ್ಥಿತಿಯಲ್ಲಿ ನಿಂತು ಬಿಟ್ಟಿದ್ದಾನೆ. ಅದಕ್ಕೆ ಕೃಪೆ ಬಂತಂತೆ, ಕೃಪೆಯಿಂದ ಆಶೀರ್ವಾದ ಮಾಡಲಿಕ್ಕೆ ಹೋದರೆ ಆಗಲ್ಲ, ಯಾಕೆ ಗುರುಪುತ್ರನಾಗಿ ನಿಂತಿದ್ದಾನೆ ಈ ಜನ್ಮದಲ್ಲಿ. ಅದಕ್ಕೆ ನಾವು ಆಶೀರ್ವಾದ ಮಾಡಲಾರದೆ ನಮಸ್ಕಾರ ಮಾಡಿದ್ದಂತೆ. ಒಳಗಿರುವ ಅಂತರ್ಯಾಮಿ ದೃಷ್ಟಿಯಿಂದ ವಾಮಸ್ವಭಾವ ಕೃಪಯ ನನಾಮ ಬಿಟ್ಟು ಬಿಡಿ ಅಂತ ಹೇಳಿದ್ದು. ಅರ್ಜುನ ಕೃಷ್ಣನ ಕಡೆ ನೋಡಿದ, ಭೀಮಸೇನನು ಹೇಳಿದ ಬಿಡಬಾರದು ಕೊಲ್ಲಬೇಕು ಅಂತ. ಆತ ತಾಯಿ ಮಲಗಿದವರನ್ನ ಕೊಂದವ, ಅವನನ್ನ ಕಂಡ ಕೂಡಲೇ ಕೊಂದು ಬಿಡಬೇಕು ಅಂತ ಶಾಸ್ತ್ರ, ಅದರಿಂದ ಕೊಲ್ಲಬೇಕು ಅಂದಾಗ ಅರ್ಜುನನಿಗೆ ಅರ್ಥ ಆಯಿತು. ಮಣಿಯನ್ನ ಕಿತ್ತು ತೆಗೆದ, ಅವಭೂತ ಶಿರೋಮಣಿಗಳಾದ್ರವರು ಯಾರು? ಅಶ್ವತ್ಥಾಮಾಚಾರ್ಯರು. ಅವರ ಶಿರೋಮಣಿ ಅವಧೂತ ಆಯಿತು, ಅವಧೂತ ಅದೇ ಬರ್ಕೊಂಡವರು ಅಧ್ಯಾತ್ಮ ರಸರಂಜನೆಯಲ್ಲಿ ಅವಭೂತ ಶಿರೋರತ್ನ ಜಯತೀರ್ಥ ವಿನೋದತಃ ಅಂತ ಬರೀತಾರೆ. ಅಲ್ಲ, ತಮ್ಮನ್ನು ತಾವು ಅವಧೂತರು ಅಂತ ಹೇಳಿಕೊಳ್ಳೋದೇ ಒಂದು ತಪ್ಪು, ಹೊಗಳಿಕೊಳ್ಳೋದು. ಅದರಲ್ಲಿ ನಾನು ಅವಧೂತರಲ್ಲಿ ಶಿರೋರತ್ನ ಅಂತ ಹೇಳಿಕೊಂಡ್ರೆ ಇದೇನೋ ಚೆನ್ನಾಗಿಲ್ಲ, ಅರಣ್ಯ ಕಾಚಾರ್ಯರಿಗೆ ಶೋಭೆ ಕೊಡುತ್ತಾ ಇದು ಅಂದರೆ ಅರ್ಥ ಹೇಳುತ್ತಾರೆ. ನಾನು ಅವಧೂತ ಅವರಲ್ಲಿ ಆ ಅವಧೂತರಲ್ಲಿ ಶಿರೋರತ್ನ ನಾನು ಅಂತ ಹೇಳಿಕೊಂಡದ್ದಲ್ಲ, ನನ್ನ ಶಿರೋರತ್ನ ಅವಧೂತ ಆಯಿತಾಗ ಅವನೇ ನಾನು ಅಂತ ಹೇಳಿಕೊಂಡಿದ್ದೀನಿ. ಯಾರ ಶಿರೋರತ್ನ ತೆಗೆದು ಬಿಟ್ರೋ ಆ ವ್ಯಕ್ತಿ ನಾನೇ ಅಂತ ಹೇಳಿಕೊಂಡದ್ದು. ಅದಕ್ಕೆ ಆಧ್ಯಾತ್ಮ ರಸರಂಜನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಶುರು ಮಾಡೋದೇನು, ಪಾಹಿ ಪಾಂಡವ ಪಾಲಕ ಅಮಿತ ಪಾಪಿ ನಮ್ ಅಂತ ಹೇಳ್ತಾರೆ. ಯಾರಪ್ಪ ನೀನು ಅಂತ ಹೇಳಿದರೆ ನಾನವ ಅರು ಅಶ್ವತ್ಥಾಮಾಚಾರ್ಯರು. ಯಾರನ್ನ ಪ್ರಾರ್ಥನೆ ಮಾಡಿದ್ದು, ನಾನು ಯಾರಿಗೆ ದ್ರೋಹ ಮಾಡಿದನೋ, ಯಾರು ಪಾಂಡವರಿಗೆ ದ್ರೋಹ ಮಾಡಿದ್ದು ಪಾಂಡವರ ರಕ್ಷಣೆಯನ್ನು ಕಡಿಯುವುದರ ಮೂಲಕ, ಅದರಿಂದ ಏನಾಯಿತು, ಪಾಂಡವರು ತಮಗೆ ಬಂದ ದ್ರೋಹ ಏನಿದೆ ಅದು ದೇವರಿಗೆ ಕೃತಾರ್ಪಣ ಅಂತಾರೆ. ಇವೆಲ್ಲ ಪಾಂಡವರ ಲಕ್ಷಣ. ಹಾಗಾದ್ರೆ ಪಾಂಡವರಿಗೆ ಮಾಡಿದ ದ್ರೋಹ ಕೃಷ್ಣನಿಗೆ ಮಾಡಿದ ದ್ರೋಹ ಆಯಿತು. ಅದಕ್ಕೆ ಕ್ಷಮೆ ಯಾರಲ್ಲಿ ಕೇಳಬೇಕು, ಕೃಷ್ಣನಲ್ಲಿ ಕೇಳ್ತಾ ಇದ್ದಾರೆ. ಪಾಂಡವ ಪಾಲಕ ಪಾಹಿ, ಯಾಕೆ ಅಮಿತ ಪಾಪಿನ ತುಂಬಾ ಪಾಪ ಮಾಡಿದ್ದೆ, ಯಾಕಷ್ಟು ಪಾಪ ಮಾಡಿದೀಯಾ, ಭವತ ತುಂಬಾ ಪ್ರಾರಬ್ಧ ಇತ್ತು ಮಾಡಬೇಕಾಗಿ ಬಂತು, ಸ್ವಾಮಿಯ ಅರ್ಪಣೆಯೂ ಆಗಿತ್ತು, ಆದರೆ ಏನಂತೆ ಭೀಮಸೇನಾದಿ ಪಾಂಡವರಿಗೆ ದ್ರೋಹ ಮಾಡಿದೆ ಅಂತ ಬಂತಲ್ಲ, ಅಂತ ಅಪರೂಪದ ಚಿಂತನೆ ಕೊಡ್ತಾರಲ್ಲಿ. ಸರಿ, ಅಶ್ವತ್ಥಾಮಾಚಾರನ್ನ ಬಿಡುಗಡೆ ಮಾಡಿದ್ರು, ಆದರೆ ಅಶ್ವತ್ಥಾಮಾಚಾರ ಬಿಡಲಿಲ್ಲ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ಬ್ರಹ್ಮ ಶಿರೋಸ್ತ್ರ ಬರ್ತಾ ಇದೆ, ಪಾಂಡವರ ಮೇಲೆ ಬರ್ತಾ ಇದೆ, ಏಕಕಾಲದಲ್ಲಿ ಐದು ಬಾಣಗಳಾಗಿ ಪ್ರವರ್ತಿತವಾಗಿ ಬರ್ತಾ ಇದೆ, ಇನ್ನೊಂದು ಕಡೆ ಉತ್ತರಾದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡುತ್ತಾ ಇದೆ, ಆ ಕೂಸನ್ನ ಸುಟ್ಟಂತೆ ಮಾಡಿಬಿಡುತ್ತಾ ಇದೆ, ಸತ್ತು ಹೋಗ್ತಾ ಇದೆ ಒಳಗಿರತಕ್ಕಂತಹ ಮಗು. ಆ ಪರಿಸ್ಥಿತಿಯಲ್ಲಿ ಕೃಷ್ಣ ಜುಗೋಪ ಕುಕ್ಷಿಂಗದ ಅರ್ಥಚಕ್ರ, ಕುಕ್ಷಿಯಲ್ಲಿ ಚಕ್ರ ಹಿಡಿಕೊಂಡು ಪ್ರವೇಶ ಮಾಡುತ್ತಾ ಇದ್ದಾನೆ, ಇನ್ನೊಂದು ಕಡೆ ಐದು ಜನ ಪಾಂಡವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದೇಶಾಂ ವ್ಯಸನಂ ವೀಕ್ಷ ದುಃಖ ಪಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಅದನ್ನು ನೋಡಿ ತಾನೇ ಸುದರ್ಶನ ಚಕ್ರ ರೂಪದಲ್ಲಿ ಐದು ಜನನ್ನು ರಕ್ಷಣೆ ಮಾಡಿದ, ಉತ್ತರ ಗರ್ಭದಲ್ಲಿ ಮಗುವನ್ನ ಬದುಕಿಸಿದ, ತಾನೇ ರಕ್ಷಣೆ ಮಾಡಿದ, ಆ ಬ್ರಹ್ಮ ಶಿವಸ್ವದ ತೇಜಸ್ಸನ್ನ ಉಪಸಂಹಾರ ಮಾಡಿದ. ಇಂಥ ಸ್ವಾಮಿ ಅದಕ್ಕೆ ಹೇಳ್ತಾರೆ, ದ್ರೌಣ್ಯಸ್ತ್ರ ವಿಕೃಷ್ಟ ವಿಲಂಬದಂಗಂ, ನನ್ನ ಅಂಗ ಏನಾಗಿತ್ತು ಗೊತ್ತಾ, ಸುಟ್ಟಂತಾಗಿತ್ತಯ್ಯ, ಅದನ್ನ ಸ್ವಾಮಿ ರಕ್ಷಣೆ ಮಾಡಿದ. ರಕ್ಷಣೆ ಮಾಡಿ ದ್ವಾರಕೆಗೆ ಹೊರಡತಾ ಇದ್ದಾನೆ. ದ್ವಾರಕೆ ಹೊರಡುವಾಗ ತುಂಬಾ ಸಲ ಬಂದಿದ್ದ, ತುಂಬಾ ಸಲ ಹೊರಟಿದ್ದ, ಕುಂತಿದೇವಿ ಎಂದು ಸ್ತೋತ್ರ ಮಾಡಿಲ್ಲ, ಕಳಿಸಿಕೊಡ್ತಾ ಇದ್ದು. ಈ ಸಲ ಮಾತ್ರ ಒಳ್ಳೆ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ಅಪ್ಪ ನಿನ್ನ ಕರುಣೆ ನಮ್ಮ ಮೇಲಿರಲಿ, ವಿಪದ ಸಂತುನಃ ತತ್ರ ತತ್ರ, ಕೃಷ್ಣ ನಮಗೆ ಕಷ್ಟಗಳು ಆಗಾಗ ಆಗಾಗ ಬರ್ತಾ ಇರಲಿ. ಯಾಕೆ ಗೊತ್ತಾ ಅಂದರೆ ಹೇಳ್ತಾರೆ, ಕಷ್ಟ ಬಂದಾಗ ನಾವು ದೇವರನ್ನ ಸ್ಮರಣೆ ಮಾಡುವುದಲ್ಲ, ದೇವರೇ ನಮ್ಮ ಹತ್ರ ಬಂದು ಬಿಡ್ತಾ ಇದ್ರು. ಎಂಥ ಪರಿಸ್ಥಿತಿ ನಮಗೆ ಭಾರತ, ಸುಮ್ಮನೆ ಕತೆ ಕೇಳಿ ಬಿಟ್ಬಿಡ್ತೀವಾದ್ದರಿಂದ ಅಷ್ಟು ನಮಗೆ ಅದರ ಪ್ರಭಾವ ಗೊತ್ತಾಗಲ್ಲ. ಚೂರು ಆ ಕತೆಗೆ ತಕ್ಕಂತೆ ನಮ್ಮ ಮನಸ್ಸನ್ನ ಓಡಿಸಿ ಆ ಘಟನೆಯನ್ನ ಮನಸ್ಸಿನಲ್ಲಿ ಚಿತ್ರೀಕರಣ ಮಾಡಿಕೊಂಡ್ರೆ ತುಂಬಾ ರೋಮಾಂಚಕವಾದಂತಹ ಘಟನೆಗಳಿವೆಲ್ಲ. ಲಾಕ್ಷಾಗೃಹದಲ್ಲಿ ಐದು ಜನನ್ನ ಸುಟ್ಟು ಹಾಕಿ ಓಡಿ ಹೋಗ್ತಾ ಇದ್ದಾರೆ ಬಿಲ ಮಾರ್ಗದಿಂದ. ಬಿಲ ತೋಡಿದ್ದೇ ಗೊತ್ತು, ಅದೆಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆ ಬಿಲದಲ್ಲಿ ಓಡಬೇಕು, ಓಡತಾ ಹೋಗ್ತಾ ಇದ್ದಾರೆ. ಹೇಗೆ ನಾವು ರಾತ್ರಿ ಎಲ್ಲ ಬಸ್ಸಲ್ಲಿ ಪ್ರಯಾಣ ಮಾಡಿರ್ತೇವೆ, ನಾವೆಲ್ಲಿ ಓಡಿರಲ್ಲ, ಬಸ್ಸಲ್ಲಿ ಕೂತದ್ದೆ, ಬೆಳಿಗ್ಗೆ ಎದ್ದ ಕೂಡಲೇ ಸುಸ್ತಾಗಿರುತ್ತೆ ನಮಗೆ. ಆತರ ಭೀಮಸೇನ ದೇವರು ಎಲ್ಲರನ್ನು ಹೊತ್ತುಕೊಂಡು ಹೋಗಿದ್ದು, ಅವರು ಹೋದ ವೇಗಕ್ಕೆ ಎಲ್ಲರೂ ಸುಸ್ತಾಯಿತು. ಬಂದದ್ದೇ ಅರಣ್ಯ ಮಧ್ಯೆ ಬಂದಿದೆ, ಯಾವುದು ಬಿಲ ಮಾರ್ಗ, ಅರಣ್ಯ ಮಧ್ಯೆ ಬಂದಿದ್ದಾರೆ. ಎಂಥ ಎಲ್ಲ ದೊಡ್ಡ ಕಾಡು, ಕಾಡು ಹೇಗಿರುತ್ತೆ ಅಂದ್ರೆ ವೇದವ್ಯಾಸರ ಬಾಯಿಂದೇ ಕೇಳಬೇಕು. ನಮ್ಮ ಈ ಕಾಡೆ ಜನಾರಣ್ಯವೇ ಹೇಗಿರುತ್ತೆ, ಎಲ್ಲಾ ಗಿಡಗಳು ತುಂಬಾ ಇರುತ್ತೆ ರೋಡಲ್ಲಿ ಎಲ್ಲಾ ಕಡೆ, ಬೆಳಿಗ್ಗೆ ಕೂಡಲೇ ಹೇಗಿರುತ್ತೆ, ಎಲ್ಲಾ ಎಲೆಗಳು ಉದುರಿ ರೋಡ್ ಎಲ್ಲ ತುಂಬಾ ಆಚ್ಛಾದನಾಗಿರುತ್ತೆ, ಎಲ್ಲ ಮುನ್ಸಿಪಾಲಿಟಿಯವರು ಬಳಗರೇನೆ ಆಗ್ತಿರುತ್ತೆ, ಬೆಳೆದೇ ಬಿಟ್ರೆ ಒಂದು ವಾರ ಅಂತಹದ್ದು. ಎಷ್ಟು ತಿಂಗಳಾಯಿತು, ಎಷ್ಟು ವರ್ಷಗಳಾಯಿತು ಆ ಕಾಡಿನಲ್ಲಿ ಗಿಡಗಳಿಗೆ ಸಮಾನವಾಗಿ ಎಲೆಗಳು ರಾಶಿ ರಾಶಿ ಬಿದ್ದಿವೆ. ಎಲ್ಲಿ ನೋಡಿದರೂ ಕತ್ತಲು, ಎಲ್ಲಿ ನೋಡಿದ್ರೂ ಹುಳ ಉಪ್ಪಟಿ, ಕಲ್ಲಿ ಏನು ಕಾಣತಾ ಇಲ್ಲ. ಆಯಾಸದಿಂದ ಬಂದು ಕೂತಿದ್ದಾರೆ. ಅಂತಹ ಸ್ಥಳದಲ್ಲಿ ದಿಕ್ಕಾವುದು ಗೊತ್ತಿಲ್ಲ, ಯಾವ ಸ್ಥಳಕ್ಕೆ ಬಂದಿದ್ದೇವೋ ಗೊತ್ತಿಲ್ಲ, ಹೇಗೆ ಹೋಗಬೇಕೋ ಗೊತ್ತಿಲ್ಲ, ತಿನ್ನಲಿ ಕೇಳೂ ಇಲ್ಲ, ಮೈ ಎಲ್ಲ ಸುಸ್ತಾಗಿ ಕುಂತಿದೇವಿ ಎಲ್ಲರೂ ಬಿದ್ದು ಬಿಟ್ಟಿದ್ದಾರೆ. ಭೀಮಸೇನ ದೇವರೊಬ್ಬರೇ ಎಚ್ಚರದಲ್ಲಿದ್ದಾರೆ. ನೋಡಿದರು ಚೂರು ನೀರನ್ನು ತಂದು ಎಲ್ಲರಿಗೂ ಕೊಟ್ಟರು. ಎಲ್ಲರೂ ಹೇಳುತ್ತಾರೆ ಎಲ್ಲಿದ್ದೇವೆ ಗೊತ್ತಾ, ಯಾರಿಗೂ ಗೊತ್ತಿಲ್ಲ. ಆಗ ಬಂದದ್ದು ಯಾರು, ವೇದವ್ಯಾಸರು. ಅಲ್ಲಿ ವಿಶೇಷ, ಇವರು ಸ್ಮರಣೆ ಮಾಡಿಲ್ಲ ವೇದವ್ಯಾಸರೇ ಬನ್ನಿ ಅಂತ. ಆ ಕಷ್ಟ ಬಂದಾಗ ದೇವರು ತಾನಾಗಿ ಬಂದರು. ಕುಂತಿದೇವಿ ಕೇಳಿದ್ದರು, ನಮಗೆ ಅಂಥ ಕಷ್ಟಗಳು ಕೊಡಯ್ಯ, ನೀನಾಗಿ ಬಂದು ರಕ್ಷಣೆ ಮಾಡುವ, ಆ ಕಷ್ಟಗಳು ನಮಗೆ ಬರಲಿ, ನಿನ್ನ ದರ್ಶನ ಆಗುತ್ತೆ, ಜೀವನದಲ್ಲಿ ಸುಖ ಬರುತ್ತೆ. ಆದರೆ ನಿನ್ನ ದರ್ಶನ ಕೊಡುವಂತಹ ಕಷ್ಟ ಏ ಬರಲಿಕ್ಕೆ ಸಾಧ್ಯವ. ಕೃಷ್ಣ ಕೊಡುವಂದಾಗ ಕೃಷ್ಣ ಪೂರ್ಣ ಅನುಗ್ರಹ ಮಾಡಿದ. ದ್ವಾರಕೆಗೆ ಹೊರಟ. ದ್ವಾರಕೆಗೆ ಹೊರಟಾಗ ಭಗವಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗಾಗಿ ಎಲ್ಲರೂ ಕಾದಿದ್ದಾರಂತೆ. ಪ್ರಾಸಾದ ಶಿಖರಾರೂಢ, ಕೃಷ್ಣ ಬರ್ತಾ ಇದ್ರೆ ಎಲ್ಲರೂ, ಅಲ್ಲ ಯಾವಾಗ ಬರುವ ಕೃಷ್ಣನೇ, ನಮ್ಮಲ್ಲೇ ಇರುತ್ತೆ, ದಿನಾಗ್ಲೂ ಮನೆಗೆ ಬಂದು ಹೋಗ್ತಾ ಇದ್ರೆ ಯಾರು ಹಿಡಿಸ್ಕೊಳ್ಳೋದೇ ಇಲ್ಲ, ಬರ್ತಾರೆ ಹೋಗ್ತಾ ಇರ್ತಾರೆ. ಅಂತಹದ್ದು ಕೃಷ್ಣ ಅಲ್ಲಿಗೆ ಹೋಗಿದ್ದ ಇಲ್ಲಿ ಬರ್ತಾನೆ, ಏನು ಬರ್ತಾ ಇರ್ತಾರೆ ಹೋಗ್ತಾರೆ, ನಾರ್ಮಲ್ ಅಪ್ಪ. ಹೊಸ ಸ್ವಾಮಿಗಳು ಬಂದ್ರೆ ಅವರಿಗೆ ಪಾದ್ಯ ಎಲ್ಲ ತಗೊಂಡು ಬರ್ತಾರೆ, ಅದೇ ಮಠದ ಸ್ವಾಮಿಗಳಾದ್ರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಯಾರು ಹಿಡಿಸ್ಕೊಳ್ಳೋದಿಲ್ಲ. ಹೌದಲ್ಲೋ, ಕೃಷ್ಣರೇ ಅದೇ ಮಠದ ಸ್ವಾಮಿಗಳು ಬಂದಾಗ ಆ ಎದುರುಗೊಳ್ಳೋದು ಮೆರವಣಿಗೆ ಎಲ್ಲ ಇರುತ್ತಾ ಇಲ್ಲ, ಅವ್ರ ಪಾಡಿಗವ್ರು ಬರ್ತಾರೆ ಹೋಗ್ತಾರೆ. ಆದರೆ ಕೃಷ್ಣ ಬಂದಾಗ ದ್ವಾರಕಾ ಪಟ್ಟಣ ವಾಸಿಗಳೆಲ್ಲ ಈ ರೂಪದ ದರ್ಶನಕ್ಕಾಗಿ ಕಾತುರರಾಗಿ ನೋಡುತ್ತಾ ಇದ್ದಾರಂತೆ, ಎಲ್ಲ ಕೃಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರಂತೆ. ನಂತರ ಕೃಷ್ಣ ತಾನು ಎಲ್ಲರನ್ನೂ ಮಾತಾಡಿಸಿದ. ಹೇಗೆ ಮಾತಾಡಿಸಿದ ಹೇಳ್ತಾರೆ, ಕೆಲವರನ್ನ ಅಪ್ಪಿಕೊಂಡಂತೆ, ದೊಡ್ಡವರಿಗೆ ನಮಸ್ಕಾರ ಮಾಡಿದ್ನಂತೆ, ಸಮರನ್ನ ಅಪ್ಪಿಕೊಂಡ, ಚಿಕ್ಕವರನ್ನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ, ಕೆಲವರನ್ನ ದೂರದಿಂದ ಕೈಯನ್ನ ಹೀಗೆ ಅಲುಗಾಡಿಸಿದನಂತೆ, ಕೆಲವರನ್ನ ನೋಟದಿಂದಲೇ ನಗುತ್ತಾ ಮಾತಾಡಿಸಿದನಂತೆ. ಆ ನೋಟದಿಂದಲೂ ಮಾತಾಡಿಸಿದ ಪ್ರಾಣಿಗಳಲ್ಲಿ ನಾಯಿಗಳು ನರಿಗಳು ಎಲ್ಲ ಇತ್ತು, ನಾಯಿಗಳೆಲ್ಲ ಇದ್ವಂತೆ. ಅವು ಕೃಷ್ಣನಿಗಾಗಿ ಬಾಳ ನಡೆಸ್ತಾ ಬರುವಾಗ ಎಲ್ಲ ಪ್ರಾಣಿಗಳನ್ನ ಎಲ್ಲರನ್ನು ಕೂಡ ತನ್ನ ವಿನಯ ಮತ್ತು ಚೇಷ್ಟೆಗಳಿಂದ ನೋಟದಿಂದ ಸಂತೋಷಗೊಳಿಸಿದ ಕೃಷ್ಣ. ಇದು ಕೃಷ್ಣನ ಒಂದು ಲಕ್ಷಣವನ್ನು ತಿಳಿಸಿಕೊಡುತ್ತಾರೆ. ಹಾಗಾದರೆ ಈ ಕೃಷ್ಣನ ನೋಡಿದ ದ್ವಾರಕಾಪಟ್ಟಣದ ವಾಸಿಗಳು ಎಷ್ಟು ಭಾಗ್ಯವಂತರಲ್ವಾ, ಒಂದು ಸಲ ನೋಡಿದವರು ಮತ್ತೆ ನೋಡ್ಲಿಕ್ಕಾಗಿಲ್ಲಂತೆ. ಅದಕ್ಕೆ ಹೇಳ್ತಾರೆ, ಅದೇ ಕೃಷ್ಣ ನಮ್ಮ ಹೃದಯದಲ್ಲಿರುವಾಗ ನಾವು ನೋಡಿಲ್ಲ, ಅದಕ್ಕೆ ನಾವು ಹಿಡಿಸ್ಕೊಳ್ತಾನೇ ಇಲ್ಲ. ಅದಕ್ಕೆ ನಾವು ಒಮ್ಮೆ ಆತನನ್ನು ನೋಡಿದರೆ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿದ. ತದನಂತರ ಇಲ್ಲಿ ಪರೀಕ್ಷಿನ್ ಮಹಾರಾಜರ ಹುಟ್ಟಾಗ್ತಾ ಇದೆ. ಜಾತಕ ಕೋವಿದರು ಬರೀತಾ ಇದ್ದಾರೆ, ಹುಟ್ಟಿದಾಗಲೇ ಜಾತಕ ಬರೀತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಭೃತ್ಯಾಂ ಬರಿಸಮಃ ಕೃಷ್ಣೇ ಪ್ರಕ್ಲಾದೈವ ಸದ್ಗ್ರಹ. ಈ ಹುಡುಗ ಹೇಗಿರ್ತಾನಪ್ಪ ಅಂದ್ರೆ ರಂತಿದೇವನಂತೆ ಉದಾರನಾಗಿರ್ತಾನೆ, ಯಯಾತಿಯಂತೆ ಧಾರ್ಮಿಕನಾಗಿರ್ತಾನೆ, ಒಳ್ಳೆ ಧೈರ್ಯದಲ್ಲಿ ಬಲಿಯಂತೆ ಇರ್ತಾನೆ. ಅಷ್ಟೇ ಅಲ್ಲ, ಒಳ್ಳೆ ತತ್ವಜ್ಞಾನದಲ್ಲಿ ಪ್ರಹ್ಲಾದನಂತೆ ಇರ್ತಾನೆ. ಯಾರು ಪರೀಕ್ಷಿನ್ ಮಹಾರಾಜನ ವರ್ಣನೆ ಇದು. ಇಷ್ಟೆಲ್ಲ ವರ್ಣನೆ ಮಾಡಿ ಇಂಥ ಆತ ಬ್ರಾಹ್ಮಣನ ಕೊರಡಲ್ಲಿ ಸತ್ತ ಹಾವನ್ನು ಹಾಕಿತ್ತು ಅಂತ ಅಲ್ಲಿ ಕೊಳಗೊಳಿಸ್ತಾರೆ. ಒಳಗಿದ್ದ ಬಿಂಬ ಯಾರಿಂದ ಏನು ಬೇಕಾದರೂ ಮಾಡಿಸ್ತಾನೆ ಎಂಬುದಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಹಾರ ಏಷ ಅಶ್ವಮೇಧಾನ ವೃದ್ಧಾನಾಂ ಪರ್ಯುಪಾಸಕ, ದೊಡ್ಡವರ ಸೇವಾ ಮಾಡತಕ್ಕಂಥವ. ಅಷ್ಟೇ ಅಲ್ಲ, ರಾಜರ್ಷಿ ನಾಂ ಜನೇತ ಶಾಸ್ತ್ರಾಚ ಉತ್ಪಥಗಾಮಿ ನಾಂ ನಿಗಹಿತ ಕಲೇರೇಶ ಭುವೋ ಧರ್ಮಸ್ಯ ಕಾರಣ. ಎಲ್ಲಾ ರೀತಿಯಲ್ಲಿ ರಾಜರ್ಷಿಗಳಿಗೆ ಜನ್ಮ ಕೊಡುತ್ತಾನೆ, ಕಲಿಯನ್ನು ನಿಗ್ರಹ ಮಾಡುತ್ತಾನೆ. ತಕ್ಷಣಾತ್ ಆತ್ಮನ ಆತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತ ಪ್ರಪಂಚದ ಉಪಸ್ತುತ್ಯ ಮುಕ್ತ ಸಂಗ ಪದಂ ಹರೇ. ತಕ್ಷಣದಿಂದ ಮೃತ್ಯುವನ್ನು ಪಡೆಯುತ್ತಾನೆ, ಆದರೆ ಹೇಳ್ತಾರೆ ಉಪಸ್ತುತ್ಯ ಚೆನ್ನಾಗಿ ದೇವರ ಕುರಿತು ಕಥೆಯನ್ನ ಕೇಳಿ ಮುಕ್ತ ಸಂಗನಾಗಿ ಪದಂ ಹರೇ ಪ್ರಪಂಚಕ ಭಗವಂತನ ಪಾದಾರವಿಂದವನ್ನ ಸೇರಿಬಿಡುತ್ತಾನೆ ಅಂತ ಆಗಲೇ ಬರೆದು ಬಿಟ್ಟು ಅದು ಕೇಳಿದ ಕೂಡಲೇ ತುಂಬಾ ಸಂತೋಷಪಟ್ಟರಂತೆ ಪಾಂಡವರು. ಅಲ್ಲಯ್ಯ, ಕೊನೆಯ ಕಾಲದಲ್ಲಿ ದೇವರ ಕಥಾ ಕೇಳುವ ಭಾಗ್ಯ ಬರುತ್ತಲ್ಲ, ಇದಕ್ಕಿಂತ ಯಾರಿಗೆ ಬೇಕು, ನಮ್ಮ ವಂಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂದುಕೊಂಡು ಸರಿ ಎಲ್ಲವನ್ನು ಕೂಡ ಕೊಟ್ಟರಂತೆ ಧರ್ಮರಾಜ. ಆ ಹುಟ್ಟಿದಾಗ ದಾನಗಳನ್ನು ಕೊಟ್ಟರಂತೆ, ಎಲ್ಲಾ ದಾನಗಳನ್ನು ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಅನಿಸುತ್ತೆ ಧರ್ಮರಾಜಾದಿಗಳಿಗೂ ಕೂಡ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಎಷ್ಟು ಅಭಿಮಾನ. ಮೊಮ್ಮಗ ಹುಟ್ಟಿದ್ದಕ್ಕೆ ಇಷ್ಟು ವೈಭವವಾಗಿ ಎಲ್ಲಾ ಆಕಳು ಅಶ್ವಗಳು ಎಲ್ಲವೂ ದಾನ ಮಾಡಿದ್ರು ಅಂತ ಹೇಳ್ತಾರೆ. ಯಾಕಪ್ಪ ವಿರಕ್ತರಾಗಿ ಮೊಮ್ಮಗಾದ್ರೇನು ನನಗೇನು ಸಂಬಂಧ ಇಲ್ಲ ಅಂತಿರಬಹುದಾಗಿತ್ತಲ್ಲ ಅಂದ್ರೆ ಅವರಲ್ಲಿ ವಿರಕ್ತಿ ಇತ್ತು, ಅದಕ್ಕೆ ಅಷ್ಟು ವೈಭವದಿಂದ ನಾಮಕರಣಾದಿಗಳು ಮಾಡಿದ್ರು. ಯಾಕಪ್ಪ ಅಂದ್ರೆ ಹೇಳ್ತಾರೆ ಅರಣ್ಯಕಾಚಾರರು ಆ ರಹಸ್ಯ ಬಿಡಿಸಿಕೊಡುತ್ತಾರೆ. ಏನದು ಅಂದ್ರೆ ಜ್ಞಾನಿಗಳು ಮಕ್ಕಳು ಹುಟ್ಟಿದಾಗ ಒಳ್ಳೆ ವೈಭವ ಮಾಡುತ್ತಾರೆ, ಅಜ್ಞಾನಿಗಳು ಮಾಡುತ್ತಾರೆ. ಜ್ಞಾನಿಗಳು ಮಾಡೋದು ಯಾಕೆ ಅಂದರೆ ಆ ಜೀವಿಯ ಜೊತೆಗೆ ದೇವರ ರೂಪ ಒಂದು ಬರುತ್ತೆ ಭೂಮಿ ಮೇಲಿಗೆ. ದೇವರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಉತ್ಸವ ಮಾಡುತ್ತಾರಂತೆ ಜ್ಞಾನಿಗಳು. ಅಲ್ಲಿ ನೋಡಿ ಎಂಥ ದೃಷ್ಟಿ, ಹುಟ್ಟಿದಾಗಿಂದ ಆ ಜೀವಿಯ ಮೇಲೆ ಅವರಿಗೆ ದೃಷ್ಟಿ ಇರಲ್ಲ, ಜೀವಿಯ ಜೊತೆಗೆ ಬಂದ ಭಗವದ್ ರೂಪದಲ್ಲೇ ದೃಷ್ಟಿ ಇರುತ್ತೆ. ಈ ಸ್ವಾಮಿ ಬಂದ ಅಂತ ಜಾತಕರ್ಮ ಮಾಡುತ್ತಾರೆ, ಆ ಸ್ವಾಮಿಯನ್ನೇ ನೋಡುತ್ತಾ ಹಾಲು ಕೊಟ್ಟರು ನಿನಗೆ ಅಂತ ದೇವರಿಗೆ ಕೊಡುತ್ತಾರೆ. ಜೀವನಿಗೆ ಬಂದೇ ಬರುತ್ತದೆ. ಅದಕ್ಕೆ ಎಲ್ಲ ಅವನಿಗೆ ಒಂದು ಅಂಗಿ ಹೊಲಿಸಿದ್ರು ಏನು ಹೊಲಿಸಿದ್ರು ಇದು ಕೃಷ್ಣನಿಗೆ, ಅಲ್ಲಿರುವ ಕೃಷ್ಣನಿಗೆ ಅವರನ್ನ ಬೆಳೆಸಿದ್ದು ಊಟ ಹಾಕಿದ್ದು ಎಲ್ಲವೂ ಆ ದೇವರ ದೃಷ್ಟಿಯಲ್ಲಿ ಮಾಡುತ್ತಾರೆ. ಅದಕ್ಕೆ ಮೊಮ್ಮಕ್ಕಳ ಮೇಲೆ ಇಟ್ಟ ಅಭಿಮಾನ ಮೋಕ್ಷಕ್ಕೆ ಕಾರಣ ಆಗುತ್ತೆ ಅವರಿಗೆ. ನಾವು ಒಳಗಿರುವ ದೇವರನ್ನು ಬಿಡುತ್ತೇವೆ, ಬರೀ ಆ ಮೊಮ್ಮಗನಿಗೆ ಅಂತ ಕೊಡುತ್ತೇವಲ್ಲ, ಅದು ಸಂಸಾರಕ್ಕೆ ಕಾರಣ ಆಗುತ್ತೆ. ಮಾಡುವ ಕೆಲಸ ಒಂದೇ, ದೃಷ್ಟಿ ದೇವರಲ್ಲಿ ಇಟ್ಟು ಮಾಡಿ ಎಂದರು. ಅದು ಧರ್ಮರಾಜರು ಮಾಡಿದರು. ನಂತರ ಇನ್ನೊಬ್ಬ ವ್ಯಕ್ತಿ ದೇವರ ಕರುಣೆ ಪಡೆದವ, ಜ್ಞಾನ ಪಡೆದವ, ಪ್ರಾರಬ್ಧ ಕರ್ಮದ ಏಟಿಗೆ ತುತ್ತಾದಂತಹ ವ್ಯಕ್ತಿ ಧೃತರಾಷ್ಟ್ರ ಇನ್ನ ಇದ್ದಾರೆ. ದಿನಾಗ್ಲೂ ಊಟ ಮಾಡುವಾಗ ಭೀಮಸೇನ ದೇವರು ಎದುರಿಗೆ ಕೂತು ಈ ಕೈಗೆ ಗಂಧ ಹಚ್ಚಿ ಈ ಮುದುಕನ 100 ಜನ ಮಕ್ಕಳನ್ನ ಕೊಂದ ಕೈ ಇದು ಅಂತ ಹೇಳಿದ್ರೆ ಆ ಮಾತು ಕೇಳತಾ ಚೂರು ಬಿಡದೆ ಊಟ ಮಾಡ್ತಾ ಇದ್ರು. ತೋರಿಕೊಡ್ತಾರೆ ನಮ್ಮ ಪರಿಸ್ಥಿತಿಯಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಏನೇ ಬರಲಿ ನಾಲಿಗೆಯ ಚಾಪಲ್ಯ ಹೋಗಲ್ಲ. ನಾಲಿಗೆ ಮೇಲೆ ಬದುಕಿನ ಮೇಲೆ ಇನ್ನಾ ಒಂದು ದಿವಸ ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನಾ ಇರುತ್ತೆ, ಇನ್ನಾ ಏನಾದ್ರು ರುಚಿ ತಿನ್ನಬಹುದು ನೋಡಬಹುದು ಕುಡಿಯಬಹುದು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನೇ ಯಾರೂ ಅಲ್ಲ, ನಮ್ಮ ರೆಪ್ಲಿಕಾನೇ ಅಲ್ಲಿ ಕೂಡಿಸಿದ್ದು. ಅದಕ್ಕೆ ಧೃತರಾಷ್ಟ್ರನಿಗೆ ಬುದ್ಧಿ ಬರುವಂತೆ ಭೀಮಸೇನ ದೇವರು ಎಷ್ಟು ಹೇಳ್ತಾ ಇದ್ರು ಇನ್ನ ಬರ್ತಾ ಇಲ್ಲ. ಅದಕ್ಕೆ ಯಾರು ಹೇಳದೆ ಬರುತ್ತವರು ಅವರೇ ಹೇಳಬೇಕು. ವಿದುರ ಬರ್ತಾ ಇದ್ದಾನೆ ತೀರ್ಥಯಾತ್ರೆಗೆ ಹೋದ ವಿದುರ ಬಂದ ಕೂಡಲೇ ನೋಡ್ತಾ ಇದ್ದಾನೆ, ಮಾತು ಹೇಳ್ತಾ ಇದ್ದಾನೆ. ಭೀಮ ಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್ ಅಪ ಅಹೋ ಮಹೀಯಸಿ ಜಂತೋ ಜೀವಿತಾಶ ಯಾ ಭವಾನ್ ಅಪ. ಈ ಬದುಕಬೇಕೆಂಬ ಆಸೆ ಎಂಥದ್ದಯ್ಯ, ಭೀಮಸೇನ ಬಿಸಾಡಿದ ಪಿಂಡವನ್ನು ತಿಂದು ಬದುಕ್ತಾ ಇದೆಯಲ್ಲ ಅಂತ ಹೇಳಿದಾಗ ಚೂರು ಚುಚ್ಚಿದಂತಾಯಿತು. ಚುಚ್ಚಿದಂತೆ ಆದದ್ದಕ್ಕೆ ಹೊರಟು ಹೋಗ್ತಾ ಇದ್ದಾರೆ, ನಾನು ಇರಲ್ಲ ಒಳ್ಳೇದು ಈಗಾದ್ರೂ ಹೊರಡ್ತಾ ಇದೆಯಲ್ಲ. ಹೊರಡುವಾಗ ಗಾಂಧಾರಿ ದೇವಿ ಹೊರಟ್ಲು. ಒಬ್ಬರಿಗೆ ಕಣ್ಣಿಲ್ಲ, ಇನ್ನೊಬ್ಬರಿಗೆ ಪಟ್ಟಿ ಕಟ್ಟಿಕೊಂಡದ್ರಿಂದ ಕಾಣಿಸಲ್ಲ. ಇಬ್ಬರು ಹೊರಟರು. ಹೊರಟಾಗ ಅಪರೂಪದ ತ್ಯಾಗ ಮೂರ್ತಿ ಕುಂತಿದೇವಿ ಆಕೆ ಹೊರಡ್ತಾ ಇದ್ದಾಳೆ. ಯಾರ ಜೊತೆಗೆ? ಯಾರಾದರೂ ತೊಂದರೆ ಕೊಟ್ಟರೋ ಅಂಥವರ ಅಪ್ಪ, ಆ ಮಗನ ಹಿಂಬಾಲಿಸಿದ ಅಪ್ಪ, ತೊಂದರೆ ಕೊಡುವುದರಲ್ಲಿ ಮಗನಿಗೆ ಚೆನ್ನಾಗಿ ಸಮರ್ಥನೆ ಮಾಡಿದ ಅಪ್ಪ, ಅಂಥ ಅಪ್ಪ ಮತ್ತು ಆ ತಾಯಿ ಇಬ್ಬರು ಜ್ಞಾನಿಗಳೇ ಅಂತ ಗೊತ್ತು. ಆದರೆ ಪಾರಂಭ ಧರ್ಮಾನುಸಾರ ಹೀಗಾಯಿತು ಅಂತ ತಿಳ್ಕೊಂಡ ಆಕೆ ಕುಂತಿದೇವಿ ಚಿಂತನೆ ಇಲ್ಲಿ. ಎದುರಿಗಿರುವ ವ್ಯಕ್ತಿ ನಮಗೆ ತೊಂದರೆ ಕೊಟ್ಟರು, ಅವ ಅಸ್ವತಂತ್ರ, ಅವನೊಳಗಿರತಕ್ಕಂತಹ ಭಗವಂತ ಆಯಾ ಕರ್ಮಾನುಸಾರ ನಮಗೆ ಅವರಿಂದ ತೊಂದರೆ ಕೊಡಿಸಿದ, ಅವರಾಗಿ ತೊಂದರೆ ಕೊಡಲಿಕ್ಕೆ ಸ್ವಾತಂತ್ರ್ಯ ಎಲ್ಲಿ ಇದು ಅಂತ ಒಳಮುಖವಾದ ಚಿಂತನೆ. ಅದಕ್ಕೆ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ, ಇಷ್ಟು ಕಾಲ ನಾನು ಬದುಕಿದ್ದು ನಿಮ್ಮನ್ನ ಸಮರ್ಥನೆ ಮಾಡಲಿಕ್ಕಾಗಿ, ನಿಮಗೆ ಆಧಾರವಾಗಿ, ಈಗ ನಿಮಗೆ ಬೇಕಾಗಿಲ್ಲ, ಇವರಿಗೆ ಯಾರೂ ಇಲ್ಲ, ನಾನು ಇವರ ಜೊತೆಗೆ ಹೋಗ್ತೇನೆ, ಅವರ ಸೇವಾ ಮಾಡುತ್ತೇನೆ. ನೋಡಿ, ಶತ್ರುಗಳ ಸೇವಾ ಚೆನ್ನಾಗಿ ಅಲ್ಲಿ ಭಾವನೆ ಏನು, ನಾನೇನು ಇವರನ್ನು ಉದ್ಧಾರ ಮಾಡಿಬಿಡ್ತೇನೆ ಅಂತಲ್ಲ, ನನಗೆ ಇವರ ಸೇವಾ ಮಾಡುವ ಭಾಗ್ಯ ದೇವರು ಕೊಟ್ಟಿದ್ದಾರೆ ಎಂಬ ಭಾವನೆ. ಆ ಭಾವನೆಗಳು ಬರುವುದೇ ಬಹಳ ಕಷ್ಟ. ಅಂತಹ ರೀತಿಯಲ್ಲಿ ಕುಂತಿದೇವಿ ಹೊರಟು ಹೋಗ್ತಾ ಇದ್ದಾರೆ. ಧರ್ಮರಾಜ ದಿನಾಗ್ಲೂ ಒಂದು ನಮಸ್ಕಾರ ಮಾಡ್ತಾ ಇರುವಂತಹ ರುದ್ರಾಕ್ಷನ ಕಾಣತಾ ಇಲ್ಲ, ದೊಡ್ಡಪ್ಪ ಕಾಣಿಸಿಲ್ಲ. ಅದಕ್ಕೆ ಸಂಜೆ ಅಲ್ಲೇ ಇದ್ದಾರೆ. ಸಂಜೆಯ ನನ್ನ ಕೇಳ್ತಾ ಇದ್ದಾರೆ, ಸಂಜೆಯ ಎಲ್ಲಿ ನನ್ನ ದೊಡ್ಡಪ್ಪ? ಸಂಜೆಯ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ವೇದವ್ಯಾಸರು ದಿವ್ಯ ದೃಷ್ಟಿ ಕೊಟ್ಟಿದ್ರು, ಅದಕ್ಕೆ ಮನೆಯಲ್ಲೇ ಕೂತು ಭಾರತ ಯುದ್ಧದಲ್ಲಿ ಯಾರ ಯಾರ ತಲೆಯಲ್ಲಿ ಏನೇನು ಆಲೋಚನೆ ಬಂತು ಎಂಬುದು ಕೂಡ ತಿಳ್ಕೊಂಡು ಹೇಳಿದ್ದೆ. ಆದರೆ ಈಗ ನನಗೆ ಏನೂ ಕಾಣತಾ ಇಲ್ಲ, ದೇವರು ತೆಗೆದು ಬಿಟ್ಟಿದ್ದಾರೆ ಆ ದೃಷ್ಟಿಯನ್ನ ಅಂದಾಗ, ಹೌದಾ ಅಂದ್ರು. ಇದು ನಮಗೆ ಸ್ಪಷ್ಟ ಮಾತು. ಅದಕ್ಕೆ ದಾಸರೊಬ್ಬರು ಹೇಳುತ್ತಾರೆ, ನೀ ಜ್ಞಾನ ಕೊಡದಿರಲು ಮನುಜ ಪಶು, ದೇವರು ಕೊಟ್ರೆ ಉಂಟು ಇರದಿದ್ರೆ ಇಲ್ಲ ಅಂತಾರೆ. ಆ ರೀತಿಯಲ್ಲಿ ಹೇಳಿದಾಗ ಚಿಂತೆ ಮಾಡುತ್ತಾ ಇರುವಾಗ ನಾರದರು ಬರ್ತಾ ಇದ್ದಾರೆ, ಅಪ್ಪ ನೀನೇನು ಚಿಂತೆ ಮಾಡಬೇಡ, ವಿಶೇಷವಾಗಿರತಕ್ಕಂಥ ಅರಣ್ಯದಲ್ಲಿ ಮೂರು ಹೊತ್ತು ಸ್ನಾನ ಮಾಡಿ ಭಗವಂತನ ಚಿಂತನೆ ಮಾಡುತ್ತಾ ಯಜ್ಞ ವಿಶೇಷವಾದ ಅಗ್ನಿಹೋತ್ರವನ್ನು ಮಾಡುತ್ತಾ ಕೊನೆಗೆ ಹೇಳುತ್ತಾರೆ ಎಷ್ಟು ಚೆನ್ನಾಗಿ ಅವರು ಸಾಧನೆ ಮಾಡಿದ್ರು ಧೃತರಾಷ್ಟ್ರ ಕೊನೆ ಕಾಲದಲ್ಲಿ ಅಂದರೆ ಹೇಳುತ್ತಾರೆ. ಸ್ನಾತ್ವ ಅಲ್ಲಿ ಎಲ್ಲಿಗೆ ಹೋದರು ಅಂದರೆ ದಕ್ಷಿಣೇನ ಹಿಮವತಃ ಋಷೀಣ ಅಕ್ಷರಂಗತ, ಹಿಮೋತ್ಪಾದಕದ ದಕ್ಷಿಣ ದಿಕ್ಕಿಗೆ ಋಷಿಗಳ ಆಶ್ರಮ ಇರುವ ಕಡೆ ಹೋಗಿದ್ದಾರಂತೆ. ಅಲ್ಲಿ ಹೇಳುತ್ತಾರೆ, ಸೋತೋಭಿ ಸಪ್ತಭಿ ಅತ್ರ ಸ್ವರ್ಧಿ ಸಪ್ತದಾಧ್ಯಾತ್, ಇದೆಲ್ಲ ವಿಶೇಷಗಳಿವೆ ನಮ್ಗೆ ಗೊತ್ತೇ ಆಗಲ್ಲ, ಅದಕ್ಕೆ ಅಲ್ಲಲ್ಲಿ ಬಚ್ಚಿಟ್ಟಿರ್ತಾರೆ. ಸಪ್ತಾಹದಲ್ಲಿ ಕೋಟಪದಿಯಲ್ಲಿ ಕೂಡ ಬರಲಿಕ್ಕೆ ಆಗಲ್ಲ, ಎಲ್ಲೋ ಇದಕ್ಕೆ ಹೆಚ್ಚು ಹೇಳಲಿಕ್ಕೆ ಆಗಲ್ಲ. ಹೇಳ್ತಾರೆ ಎಲ್ಲಿ ಗಂಗಾದೇವಿಯ ಸ್ಥಾನ, ಹಿಮವತ್ ಪರ್ವತದ ದಕ್ಷಿಣ ದಿಕ್ಕಿಗೆ ಒಂದು ಕಡೆ ಗಂಗಾದೇವಿ ಏಳು ಭಾಗಗಳಾಗಿ ಹರಿದು ಬಂದು ಒಂದು ಕಡೆ ಕಲಿಯುತ್ತಾಳೆ. ಇದು ಅಪರೂಪದ ಜಾಗ ಅಂತಾರೆ. ಸ್ರೋತೋಭಿ ಸಪ್ತಭಿ, ಏಳು ವಿಶೇಷವಾಗಿರತಕ್ಕಂಥ ಜಡೆಗಳಿಂದ ಬಂದ ಗಂಗಾ ಒಂದು ಕಡೆ ಎಲ್ಲ ಏಳು ರೀತಿಯಲ್ಲಿ ಬರ್ತಾಳೆ. ಅದಕ್ಕೆ ಸಪ್ತದಾಭ್ಯಗಾತ್ ಅಂತ ಹೇಳ್ತಾರೆ. ಒಂದೊಂದು ಕಡೆ ಗಂಗಾ ಬರುವ ರೀತಿ ಒಂದೊಂದು ರೀತಿ, ಅದು ಆ ರೀತಿ ಏಳು ರೀತಿಯಲ್ಲಿ ಏಳು ಭಾಗಗಳಾಗಿ ಹರಿದು ಬಂದ ಗಂಗಾ ಎಲ್ಲಿರ್ತಾಳೋ. ಸಪ್ತಾನಾಂ ಪ್ರೀತಯೇ ನಾಮ್ನ ಸಪ್ತಸ್ರೋತ ಪ್ರತಿಷ್ಠತೆ, ಇದು ಸಪ್ತಸ್ರೋತ ಅಂತ ಕರೀತಾರೆ, ಅಪರೂಪದ ತೀರ್ಥ ಅಂತ ಹೇಳ್ತಾರೆ. ಅಲ್ಲಿ ಸ್ನಾತ್ವ ಕಿಶವಣ ತಸ್ಮಿನ್, ಮೂರು ಹೊತ್ತಿನಲ್ಲಿ ಸ್ನಾನ ಮಾಡುತ್ತಾ ಕೃತ್ವಾ ಚಾಗ್ನೀನ್ ಯಥಾವಿಧಿ, ಅಗ್ನಿಗಳನ್ನು ಹೋಮ ಮಾಡುತ್ತಾ ಅಭಕ್ಷ ನೀರು ಮಾತ್ರ ಕೊಡುತ್ತಿದ್ರಂತೆ. ಉಪಶಾಂತಾತ್ಮ ಸಾಸ್ತೆ ವಿಗದೇಕ್ಷಣ, ಇಷ್ಟು ಕಾಲ ನೋಡಿ ದುರ್ಯೋಧನ ಹಿಂದೆ ಅವನನ್ನ ಅಭಿಮಾನ ಪಟ್ಟು 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 ಒದ್ದಾಡಿದ ಮನಸ್ಸು ಎಲ್ಲ ಬಿಟ್ಟಿದೆ, ಈಗ ಪ್ರಶಾಂತರಾಗಿದ್ದಾರೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದರೆ, ಯಾವ ದೇವನಾದರೆ ಇಷ್ಟು ಕಾಲ ದುರ್ಯೋಧನ ಮೇಲೆ ಅಭಿಮಾನ ಕೊಟ್ಟು ಒದ್ದಾಡಿಸಿದನು, ಅದೇ ಸ್ವಾಮಿ ಈಗ ಆ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಬಿಡಿಸಿ ಪ್ರಶಾಂತನನ್ನಾಗಿ ಮಾಡಿದ. ಇದೇ ಭಾಗವತದಲ್ಲಿ ಎಲ್ಲಾ ಕಡೆ ನೋಡುವುದು. ಅವನೇ ನಮ್ಮೊಳಗೂ ಇದ್ದಾನೆ, ಹೆದರಬೇಡಿ. ಈಗ ಯಾವನಾದರೆ ನಮ್ಮನ್ನು ಈ ಸಂಸಾರದಲ್ಲಿ ಹೀಗಿಟ್ಟು ಓಡಾಡುತ್ತಾ ಇದ್ದಾನೋ ಅವನೇ ಖಚಿತವಾಗಿ ನಮ್ಮನ್ನು ಈ ರೀತಿ ಮಾಡುತ್ತಾನೆ ಎಂಬ ಭರವಸೆ ಭಾಗವತ ಕೊಡುತ್ತಾ ಇದೆ. ಅದಕ್ಕೆ ಬಿಂಬನನ್ನು ನಂಬಿ ಅವನೇ ಕರ್ಕೊಂಡು ಹೋದ. ಜಿತಾಸನ ಜಿತಶ್ವಾಸ ಪ್ರತ್ಯಾಕೃತ ಶೈಲೇಯ ಆಸನ ಸಿದ್ಧಿ ಬಂದ್ಬಿಟ್ಟಿದೆ, ಶ್ವಾಸ ಸಿದ್ಧಿ ಬಂದಿದೆ, ಪ್ರಾಣಾಯಾಮದ ಸಿದ್ಧಿ ಆಗಿದೆ. ಇನ್ನ ಆರು ಇಂದ್ರಿಯಗಳನ್ನು ಗೆದ್ದಿದ್ದಾರೆ. ಹರಿಭಾವನೆಯ ಧ್ವಸ್ತ ರಜಸ್ತಪ್ತ ತಮೋಮಲಹ ಒಳಗಿರುವ ಬಿಂಬನ ಹರಿ ಶ್ರೀಹರಿಯ ಚಿಂತನೆಯಿಂದ ರಜೋಭಾವಗಳು ತಮೋಭಾವಗಳು ಎಲ್ಲ ಧ್ವಂಸ ಆಗಿಬಿಟ್ಟಿದೆ. ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೆ ಪ್ರವಿರಾಕ್ತಂ ಎಂಥ ಒಂದು ಮಾತಿನಲ್ಲಿ ಇಡೀ ತತ್ವಜ್ಞಾನದ ಸುರಿಮಳಿಯನ್ನೇ ಕೊಡುತ್ತಾ ಇದ್ದಾರೆ. ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೆ ತಮ್ಮ ಒಳಗಿರತಕ್ಕಂಥ ಕ್ಷೇತ್ರಜ್ಞ ಯಾರು ಬಿಂಬಮೂರ್ತಿ ಅವ ಯಾರು ವಿಜ್ಞಾನ ಆತ್ಮ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಮಾತ್ರ ಇಟ್ಟುಕುವಂಥವ ಅಂಥ ಭಗವಂತನಲ್ಲಿ ಕ್ಷೇತ್ರಜ್ಞನಲ್ಲಿ ಪ್ರಭಿಲಾಕ್ತಂ ಆ ಭಗವಂತನನ್ನ ಚೆನ್ನಾಗಿ ತಮ್ಮನ್ನು ತಾವು ದೇವರ ಪಾದಕ್ಕೆ ಅರ್ಪಣೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಬ್ರಹ್ಮಣಿ ಆತ್ಮಾನ ಆಧಾರೇ ಭಟಾಂಬರಾಂಬರೇ ಹೇಳ್ತಾ ಇದ್ದಾರೆ. ದೇವರಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುತ್ತಾ ಇದ್ದಾರಂತೆ. ದ್ವಸ್ತ ಮಾಯಾ ಗುಣದ್ವೇತ ಅನಿರುದ್ಧ ಕರಣಾಶಯ ಎಲ್ಲಾ ರೀತಿಯಾಗಿರತಕ್ಕಂತಹ ಗುಣಗಳ ಬಂಧ ಕತ್ತರಿಸಿಕೊಂಡು ಬಿಟ್ಟಿದ್ದಾರೆ. ನಿವರ್ತಿತ ಅಖಿಲ ಆಹಾರ ಆಸ್ತೇ ಸ್ಥಾನವಿವಾದನ ಯುದ್ಧಾಭೂತರಾದರು ಮಗನ ಅಭಿಮಾನ ಮಾಡಿ ಇಡೀ ಜಗತ್ತಲ್ಲ ಅಯ್ಯೋಧರಾಗ್ತಾರ ಅಂತ ಹೇಳಿದ ಆಗುತ್ತಾರೆ. ಈಗ ಅಗ್ನಿ ಅಂತ ಉರಿತಾ ಇದ್ದಾರೆ. ಹೇಗಿದ್ದಾರೆ ಹೇಳ್ತಾರೆ, ಎಲ್ಲಾ ತಮ್ಮ ಇಂದ್ರಿಯಗಳ ಮೇಲೆ ಮೂರು ಗುಣಗಳ ಹಾವಳಿ ಏನಿತ್ತು ಎಲ್ಲ ಕತ್ತರಿಸಿಕೊಂಡಿದ್ದಾರೆ. ಅನಿರುದ್ಧ ಕಾರಣ ಆಶಯ ಅವರ ಶರೀರ ಇಂದ್ರಿಯಗಳು ಯಾವಾಗಲೂ ದೇವರ ಚಿಂತನೆ ಮಾಡುವುದರಲ್ಲಿ ಈಗ ಅಡ್ಡಿ ಯಾವುದೇ ಇಲ್ಲ ಅವರಿಗೆ. ನಿವರ್ತಿತ ಅಖಿಲ ಆಹಾರ ಎಲ್ಲಾ ಆಹಾರವನ್ನು ಬಿಟ್ಟಿದ್ದಾರಂತೆ. ಹೇಗಿದ್ದಾರೆ, ಒಂದು ವೃಕ್ಷ ಹೇಗಿರುತ್ತ ಬಿಡದಂತೆ ಎದ್ದು ಬಿಟ್ಟಿದ್ದಾರೆ, ಯಾವುದಕ್ಕೂ ಚರಣ ಆಗ್ತಾ ಇಲ್ಲ. ಹೇಳ್ತಾರೆ ತಸ್ಯ ಅಂತರಾಯ ಮೈವಾಭೂತ್ ಸನ್ಯಸ್ತಾಚಿಲ ಕರ್ಮಣ ಎಲ್ಲಾ ಕರ್ಮಗಳನ್ನ ಶ್ರೀಹರಿಯಲ್ಲೇ ಸಮರ್ಪಣೆ ಮಾಡಿ ಸ್ಥಾನುವಿನಂತೆ ಇದ್ದಾರೆ. ಅವರಿಗೆ ಯಾವ ಅಂತರಾಯವೂ ಆಗ್ತಾ ಇಲ್ಲ ನೋಡಯ್ಯ. ಇಲ್ಲಿದ್ದಷ್ಟು ಕಾಲ ಒದ್ದಾಡಿದ್ರು ದೇವಾಂಗಕ್ಕೂ ಅಂತರಾಯ, ದುರ್ಯೋಧನ ಅಡ್ಡಿ ಬಿದ್ದು ಬಿದ್ದು ಒದ್ದಾಡಿಸ್ತಾ ಇದ್ದ, ಇವ ಚೆನ್ನಾಗಿದ್ದಾರೆ. ನಂತರ ಇಷ್ಟು ಹೇಳಿ ಪಂಚಮೇ ಹನಿ ಇನ್ನ ಮುಂದೆ ಐದನೇ ದಿವಸ ಕಲೇವರಂ ಹಾಸ್ಯತಿ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ತಚ್ಚ ಭಸ್ಮೀ ಭವಿಷ್ಯತಿ ಅದು ಸುಟ್ಟು ಹೋಗುತ್ತೆ. ಅಲ್ಲ ನಮ್ಮ ದೊಡ್ಡಪ್ಪ ಶರೀರ ಬಿಟ್ರೆ ನಾನೆಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಏನಾದ್ರೂ ಮಾಡಬೇಕಾ, ಶರೀರ ಸುಡಬೇಕಾ, ಏನಾದ್ರೂ ಮಾಡ್ಲ, ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ನೀನೇನು ಸುಡಬೇಕಾಗಿಲ್ಲ, ತಾನೇ ಸುಟ್ಟು ಹೋಗುತ್ತೆ. ಹೇಗೆ ದಕ್ಷ್ಯಮಾನೆ ಅಗ್ನಿಗರ ದೇಹೇ ಪತ್ಯು ಪತ್ನಿ ಸಹೋಟಜೆ ಭವಿಷ್ಯತ ಪತಿಂ ಸಾಧ್ವಿ ತಮಗ್ನಿಂ ಅನುವೇಕ್ಷತಿ ಹೇಳ್ತಾರೆ. ಅವರು ಶರೀರ ಬಿಟ್ಟ ಕೂಡಲೇ ಅಲ್ಲಿ ಬೆಂಕಿ ಹಂಚಿಕೊಳ್ಳುತ್ತೆ ವನಕ್ಕೆ. ಆ ವನದಲ್ಲಿ ಬೆಂಕಿ ಬಂದು ಇವರ ಶರೀರವನ್ನು ಸುಡುವಾಗ ಗಾಂಧಾರಿ ದೇವಿ ಅಲ್ಲಿ ಪ್ರವೇಶ ಮಾಡಿಬಿಡುತ್ತಾಳೆ. ಆ ಅಗ್ನಿಯಲ್ಲೇ ವಿಶೇಷವಾಗಿ ಉರಿಯುವಾಗ ಕುಂತಿ ದೇವಿ ಕೂಡ ತಾವು ಶರೀರವನ್ನು ತ್ಯಾಗ ಮಾಡಿಬಿಡುತ್ತಾರೆ. ಇವೆಲ್ಲರೂ ಕೂಡ ಹೇಗೆ ಹೇಳುತ್ತಾರೆ, ಎಲ್ಲರೂ ಊರ್ಧ್ವ ಲೋಕಕ್ಕೆ ಹೊರಡುತ್ತಾರೆ ಎಂಬುದನ್ನು ಕೂಡ ತಿಳಿಸಿದಾಗ ಆಶ್ಚರ್ಯಂ ನಿಶಮ್ಯ ಕುರುನಂದನ ಅವರು ಆಶ್ಚರ್ಯವಾಗಿರುವ ಚರಿತ್ರೆಯನ್ನು ಕೇಳಿ ಹರ್ಷ ಶೋಕಾಯುತ ಅಂತ ಹೇಳ್ತಾರೆ. ಹರ್ಷ ಅಂತೆ ಯಾಕೆ ಒಳ್ಳೆ ಸದ್ಗತಿ ಆಯ್ತು ನಮ್ಮವರಿಗೆ ಅಂತ ಶೋಕ ಯಾಕೆ ಇವ ನಮ್ಮವರಿಲ್ಲಲ್ಲ. ಧರ್ಮರಾಜನಿಗೂ ಶೋಕ ಬಂತ ಅಂದ್ರೆ ಸ್ವಲ್ಪ ವ್ಯತ್ಯಾಸ, ನಮಗೆ ನಮ್ಮವರಿಲ್ಲ ಅಂತ ಬಾಧೆ, ಧರ್ಮರಾಜನಿಗೆ ಜ್ಞಾನಿಗಳ ಸೇವಾ ಹೋಯಿತಲ್ಲ ಅಂತ ಇಷ್ಟು ಬಾಧೆ ಅಷ್ಟೇ ಹೊರತು ಇವರು ಹೋದರಲ್ಲ ಎಂಬ ಬಾಧೆ ಇಲ್ಲ, ಜ್ಞಾನಿಗಳ ಸೇವಾ ಇನ್ನಿಲ್ಲಲ್ಲ ಎಂಬ ಬಾಧೆ ಅದು ಇರಬೇಕು ಅಂತ ಹೇಳ್ತಾರೆ. ಸರಿ, ಅಕ್ಕರೊಳಗೆ ಅರ್ಜುನ ಬರ್ತಾ ಇದ್ದಾನೆ. ಅರ್ಜುನ ಬಂದು ಧರ್ಮರಾಜನಿಗೆ ದರ್ಶನ ಕೊಡಲು ಅಂದ್ರೆ ದರ್ಶನವನ್ನು ಪಡೆಯಲಿಕ್ಕೆ ಬರಲಿಕ್ಕೆ ಮೊದಲು ಭಾರತದಲ್ಲಿ ಇನ್ನೊಂದು ಕಥಾ ಬರುತ್ತೆ, ವಿಷ್ಣು ಪುರಾಣದಲ್ಲಿ ಕಥಾ ಬರುತ್ತೆ. ಕೃಷ್ಣನ ಊರ್ಧ್ವಲೋಕ ಗಮನ ಆದ ಮೇಲೆ ಪರಂಧಾಮಕ್ಕೆ ಹೊರಟ ಮೇಲೆ ಕೃಷ್ಣ ಹೇಳಿದ, ಒಬ್ಬ ಇದ್ದಾನೆ ವಜ್ರ ಅಂತ, ಅವನೇ ಯಾದವ ವಂಶದ ಕುಡಿ, ಅವನೊಬ್ಬನನ್ನ ಬಿಟ್ಟು ಎಲ್ಲರನ್ನೂ ನಾನು ಸಂಹಾರ ಮಾಡಿಸಿಬಿಡ್ತೇನೆ, ಅವನನ್ನ ನನ್ನ ಸ್ತ್ರೀಯರು ಯಾರು ಷಣ್ಮಹಿಷಿಯರು ಬಿಟ್ಟು ಅಂದ್ರೆ ಅಷ್ಟಮಹಿಷಿಯರು ಬಿಟ್ಟು ಮಿಕ್ಕವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರನ್ನ ಕರ್ಕೊಂಡು ಬರುವಾಗ ಯಾವ ಕುರುಕ್ಷೇತ್ರದಲ್ಲಿ ಎಲ್ಲಾ ದೊಡ್ಡವರ ಮೇಲೆ ಬಾಣ ಪ್ರಯೋಗ ಮಾಡಿ ಎಲ್ಲರನ್ನ ಸ್ತಂಭೀಭೂತರನ್ನಾಗಿ ಮಾಡಿ ಕೊನೆಗೆ ಕೃಷ್ಣ ಎಷ್ಟು ಹೇಳಿದ್ರೂ ಕೂಡ ಚೂರ ಅಹಂಕಾರ ಬಂತು. ಕೃಷ್ಣ ನೋಡಿದೀಯಾ ಎಷ್ಟು ಜನ ಕೊಂದಾಗ್ಬಿಟ್ಟಿದ್ದೇನೆ. ಕೃಷ್ಣ ಅಂದದ್ದು, ಹೌದೇನಪ್ಪ ನೀ ಕೊಂದಿದ್ದೀಯ, ಸರಿ ತಗೋ, ಇಷ್ಟರವರೆಗೂ ನಾನು ಹೇಳಿದ್ದಕ್ಕೆ ಕೊಂದಿದ್ದೀನಿ ಅಂತ ನಿನ್ನ ತಲೆಯಲ್ಲಿತ್ತು. ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತ್ಯರ್ಥಂ ಅಂತಿತ್ತು, ಆದ್ದರಿಂದ ದೊಡ್ಡವರನ್ನ ಕೊಂದ ಪಾಪ ಬರಲಿಲ್ಲ. ಈಗ ನಾನು ಕೊಂದೆ ಅಂತ ಹೇಳಿದ್ದೀಯಲ್ಲ, ತಗೋ ನಿನ್ನ ಶೇರ್ ಅಂತ ಕೊಟ್ಟ ಕೃಷ್ಣ. ನಾನು ಅಂತ ಬಂದ ಕೂಡಲೇ ಯಾರಿಗೂ ಬಿಡಲ್ಲ ಸ್ವಾಮಿ, ಏಟ್ ಹಾಕೇ ಬಿಡ್ತಾನೆ. ಅದಕ್ಕೆ ಮೇಲೆ ಕೂತವರು ಸ್ವಲ್ಪ ಗಟ್ಟಿಯಾಗಿ ಜವರಿಸಿದ್ರು. ಇಷ್ಟೂ ಕೇಳಿ ಗೀತೆಯೆಲ್ಲ ಕೇಳಿ ಕೊನೆಗೆ ಒಗ್ಗರಣೆ ಕೊಟ್ಟಿಯಲ್ಲ, ನಾನು ಅಂದಿಯಲ್ಲ, ಪಶೋ ಅಂತ ಕರೆದ್ರು. ಅಂದ್ರೆ ಗೀತಾ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಅದಕ್ಕೆ ನಾನು ಪಾಠ ಹೇಳ್ತೇನೆ ಬಾ ಅಂತ ಪಶೋ ಅಂತ ಕರೆದ್ರು. ಅದಕ್ಕೆ ಪಶುವಾಗಿ ಮತ್ತು ವೃಷಭನಾಗಿ ಬಂದು ಮಧ್ವಾಚಾರ್ಯರ ಹತ್ರ ಮತ್ತು ಗೀತಾ ಪಾಠ ಕೇಳಿದ್ರು. ಆ ರೀತಿಯಲ್ಲಿ ಅಲ್ಲ ಪಶು ಅಂತ ಕರೆದ್ರಲ್ಲ, ಯಾವ ಪಶು ಆಗ್ಬೋದಾಗಿತ್ತು, ಎತ್ತೆ ಯಾಕಾದ್ರು ಅಂತ ಮತ್ತು ಪ್ರಶ್ನೆ ಬರುತ್ತಲ್ಲಿ. ಎತ್ತೆ ಯಾಕಾದ್ರು ಅಂದ್ರೆ ಆ ಎತ್ತಿನ ರೂಪ ಇಂದ್ರದೇವರ ಸಹಜ ರೂಪ, ಅದಕ್ಕೆ ಅವರು ಕರೆದ್ರು ಪಶು ಅಂತ ಕರೆದ್ರು. ಹಿಂದೆ ನೋಡಿ, ಕಕುತ್ಸ ಮಹಾರಾಜ ದೇವತೆಗಳಿಗಾಗಿ ದೈತ್ಯರ ಜೊತೆ ಯುದ್ಧ ಮಾಡುವಾಗ ಕೇಳಿದ್ದ, ನನಗೆ ಒಳ್ಳೆ ರಥ ಬೇಕು, ಅದು ಹೇಗಿರಬೇಕು ಅಂದರೆ ನಾನು ಹೇಳಿದ ಮೇಲೆ ಹೋಗುವುದಲ್ಲ, ನನ್ನ ಮನಸ್ಸಿನಲ್ಲಿ ಹೀಗೆ ಹೋಗಬೇಕು ಅಂದ್ರೆ ತಾನಾಗಿ ಹೋಗ್ಬಿಡ್ಬೇಕು, ಅಂಥ ವಾಹನ ಬೇಕು ನನಗೆ ಅಂದರೆ ಅಂಥ ವಾಹನ ನಾನು ಬಿಟ್ಟರೆ ಯಾರು ಸಿಗಲ್ಲ, ಮನೋಭಿಮಾನಿ ನಾನೇ, ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಏನು ಬರುತ್ತೋ ನಾನು ತಿಳಿಯುತ್ತೆ ಅಂತ ಎತ್ತಿನ ವೃಷಭ ರೂಪದಲ್ಲಿ ಬಂದು ಅವರನ್ನ ಕುತ್ತಿಗೆಯ ಮೇಲೆ ಬೆನ್ನು ಕಕುತ್ತು ಕುತ್ತಿಗೆ ಬೆನ್ನು ಒಂದಾಗುವ ಜಾಗ ಅಲ್ಲಿ ಹೊತ್ತು ಕರ್ಕೊಂಡು ಹೋದ್ರು. ಇಂದ್ರದೇವ ವೃಷಭ ರೂಪ ಸದಾ ಸರ್ವಕಾಲ ಇರುತ್ತೆ, ಇನ್ನೊಂದು ರೂಪ ಯಾವಾಗ್ಲೂ ಇರುತ್ತೆ, ಎಲ್ಲಿ ನಂದಿ ಒಳಗೆ ಸದಾ ಇರುವ ರೂಪ ಇಂದ್ರದೇವರದ್ದು, ರುದ್ರದೇವರನ್ನ ಹೊತ್ತು ತಿರುಗುವ ರೂಪ ಇದು, ಅದಕ್ಕೆ ಆ ರೂಪದಿಂದ ಬಾ ಅಂತ ಹೇಳಿದ್ರು. ಬಂದ್ರು, ಅವರ ಪುಸ್ತಕಗಳನ್ನ ಹೊತ್ತು ಅವರು ಕೊಟ್ಟ ಜ್ಞಾನವನ್ನ ಹೊತ್ತು ಮತ್ತು ನಮ್ಮ ಹತ್ರ ಬಂದು ಆ ಹೇಳಿದ ಜ್ಞಾನವನ್ನೇ ಬಿಡಿಸಿಕೊಟ್ರು. ಸರಿ, ವಿಶೇಷವಾಗಿರ್ತಕ್ಕಂಥ ಅರ್ಜುನ ಎಲ್ಲಿ ಆದರೆ ಎಲ್ಲರನ್ನು ಅವಮಾನ ಮಾಡಿದ್ರು, ಎಲ್ಲರನ್ನ ಗೆದ್ದು ಅಲ್ಲಿಯೇ ಅರ್ಜುನನಿಗೆ ಅವಮಾನ ಆಗ್ತಾ ಇದೆ. ಗೊಲ್ಲರು ಬರ್ತಾ ಇದ್ದಾರೆ, ಕಳ್ಳರು ಬರ್ತಾ ಇದ್ದಾರೆ, ಅವರ ಹತ್ರ ಬಾಣ ಇಲ್ಲ ಬಿಲ್ಲು ಇಲ್ಲ, ಹೇಳ್ತಾರೆ ಬರೇ ಕೋಲುಗಳು ಹಿಡ್ಕೊಂಡು ಬಂದಿದ್ದಾರೆ ಧಾಳಿಗೆ, ಗಾಂಡೀವ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಯಾವ ಗಾಂಡೀವನ್ನ ಹುಲ್ಲು ಕಟ್ಟಿಯಂತೆ ಎತ್ತಿ ಏನು ಶರಗಳ ಸುರಿಮಡಿ ತೋರಿಸಿದ್ರು ಅರ್ಜುನ. ಅಂಥ ಅರ್ಜುನ ಕೃಷ್ಣ ಹೊರಟ ಮೇಲೆ ಏನೂ ಕೆಲಸ ಆಗ್ತಾ ಇಲ್ಲ, ಇದು ನಮಗೆ ತತ್ವಜ್ಞಾನ ಬೇಕು. ಅವನಿದ್ದರೆ ಎಲ್ಲ ಇದೆ, ಇಲ್ಲದಿದ್ದರೆ ಏನೂ ಇಲ್ಲ ಎಂಬ ಎಚ್ಚರ ನಮ್ಮಲ್ಲಿ ಬಂದರೆ ಹೊರತು ನಾವು ಉದ್ಧಾರ ಆಗಲ್ಲ. ಇಲ್ಲದಿದ್ರೆ ನಮ್ಮ ತಲೆಯಲ್ಲಿ ತುಂಬಾ ಇರುತ್ತೆ, ನಾನಿಲ್ಲದಿದ್ರೆ ನಮ್ಮವರೆಲ್ಲ ಏನಾಗ್ತಾರೋ, ಮನೆಯಲ್ಲಿದ್ದಾರಲ್ಲ ನಾನು ಹೋಗದಿದ್ರೆ ಏನಾಗ್ತಾರೋ, ನಾನಿಲ್ಲದಿದ್ರೆ ಏನಾಗಿ ಬಿಡ್ತಾರೋ ಇವರೆಲ್ಲ. ಆದ ಮೇಲೆ ನಾನಿದ್ರೇನೆ ಈ ಕೆಲಸಗಳಾಗತ್ತೆ, ಇಲ್ಲದಿದ್ರೆ ಆಗೋದೇ ಇಲ್ಲ. ಇದು ತಲೆಯಲ್ಲಿ ಬರೋದು ತುಂಬಾ ಇರುತ್ತೆ ನಮಗೆ, ಎಲ್ಲಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ, ಎಲ್ಲ ಮಾಡ್ತಾ ಇರ್ತೇವೆ, ತಿರುಗಾಡಿರ್ತೇವೆ, ಎಲ್ಲರೂ ಹೊರಟಾರ ಅಪ್ಪ ನಿಮ್ಮಿಂದೇ ಆಯಿತು, ಬಂದೇ ಬಿಡುತ್ತೆ, ಹೌದು ನನ್ನಿಂದೇ ಆಯಿತು, ಎಲ್ಲಿ ಅವನಿಂದ ಆಯಿತು. ಒಂದು ಕ್ಷಣವನ್ನು ಪಕ್ಕಕ್ಕೆ ಸರಿದರೆ ಕಾಲು ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ, ಯಾಕ್ರಿ ಹೋದ ಸಲ ತುಂಬಾ ತಿರುಗಾಡಿ ಮಾಡಿದ್ದೀರಾ, ಈ ಸಲ ಮುಖವೂ ತರಿಸಲಿ, ಯಾಕೆ ಏನು ಮಾಡ್ಲಿಯಪ್ಪ, ಕಾಲೆಲ್ಲ ಬಾತ್ ಹೋಗಿತ್ತು ಹೆಜ್ಜೆ ಹಾಕ್ಲಿಕ್ಕೆ ಬರಲಿಲ್ಲ, ಯಾಕೆ ಸ್ವಾಮಿ ಮಾಡಿಸಿದ, ಅವಶಕ್ತಿ ಕೊಟ್ಟರೆ ಇದೆ, ಇಲ್ಲದಿದ್ರೆ ಇಲ್ಲ. ಗಾಂಡೀವನ್ನ ಎತ್ತಲಿಕ್ಕೆ ಆಗ್ಲಿಲ್ಲ, ಬಾಣ ಬಿಡೋದು ದೂರದ ಮಾತು, ಅವರು ಹಾಕಿದ ತೋಳಿನ ಪೆಟ್ಟಿಗೆ ಅರ್ಜುನ ಎಲ್ಲಿ ಎಲ್ಲರಿಗೂ ಪರಾಭವ ಮಾಡಿದನೋ ಅಲ್ಲೇ ಪರಾಭವ ಆಯಿತು. ಕೃಷ್ಣನ ಹೆಣ್ಣಂದರನ್ನ ಹೊತ್ತುಕೊಂಡು ಹೋದ್ರು ಕಳ್ಳರೆಲ್ಲ. ಇದೊಂದು ದೊಡ್ಡ ಮಾತು. ಅರ್ಜುನ ದುಃಖಿತನಾಗಿ ಬರ್ತಾ ಇದ್ದಾನೆ. ಬರುವಾಗ ಹಸ್ತಿನಾಪುರದ ಮುಂದೆಲೇ ಒಂದು ವೃಕ್ಷ, ವೃಕ್ಷದ ಕೆಳಗೆ ವೇದವ್ಯಾಸರ ದರ್ಶನ ಆಗ್ತಾ ಇದೆ. ಕಾದುಕೊಂಡಿದ್ದಾರೆ ನೋಡಿ ವೇದವ್ಯಾಸರು. ಇದು ವೇದವ್ಯಾಸರ ಲಕ್ಷಣ. ನಾವು ವೇದವ್ಯಾಸ ಮಂತ್ರ ಜಪ ಮಾಡುತ್ತೇವೆ, ಮಾಡುವ ಕಾಲಕ್ಕೆ ಏನೋ ತತ್ವಜ್ಞಾನ ಕೊಡುತ್ತಾರೆ, ಅದು ಇದು ಎಲ್ಲ ಚಿಂತನೆ ಮಾಡ್ತಾ ಇರ್ತೇವೆ. ಅವರು ಆಪತ್ತಿನಲ್ಲಿ ಸಜ್ಜನರ ಬೆನ್ನ ಹಿಂದೆ ಇರ್ತಾರೆ ಎಂಬ ಆ ದೊಡ್ಡ ಲಕ್ಷಣ ನಾವು ಮರೆತು ಹೋಗ್ತೇವೆ. ಅದು ಚಿಂತನೆ ಮಾಡಿದರೆ ಸಾಕು, ನಮಗೆ ಸದಾ ಹಿಂದೆ ಇರ್ತಾರೆ, ಈಗಲೂ ಇದ್ದಾರೆ. ಅದಕ್ಕೆ ವೇದವ್ಯಾಸರು ಪ್ರತ್ಯಕ್ಷ ಆಗ್ತಾ ಇದ್ದಾರಲ್ಲಿ. ಅರ್ಜುನ ಬಾ 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 ಅಂದ್ರು. ಅರ್ಜುನ ಓ ಅಂತ ಹೋಗಿ ಅಳತಾ ಕಾಲು ಹಿಡ್ಕೊಂಡ ಕೇಳ್ತಾ ಇದ್ದಾರೆ, ತುಂಬಾ ಕೇಳುತ್ತಾರೆ. ಅರ್ಜುನ ನಿನ್ನ ಮುಖ ಯಾಕೆ ಬಾಡಿದೆ? ಉಗುರು ತಗಲಿದ ನೀರಿನಿಂದ ಸ್ನಾನ ಮಾಡಿದೀಯಾ? ನೀರಿನಲ್ಲಿ ಕೈ ಹೀಗೆ ಹಾಕಿ ಉಗುರು ತಗಲಿಸಿ ಸ್ನಾನ ಮಾಡಿದರೆ ಆ ನೀರಿನಿಂದ ಮುಖದ ಕಾಂತಿ ಹೋಗಿಬಿಡುತ್ತೆ. ನಮ್ಮ ಕಾಂತಿಯೇ ಹೋಗೋದಾದ್ರೆ ದೇವರಿಗೆ ಬರುತ್ತಾ ಉಗುರು ತಗಲಿದ ನೀರು? ಉಗುರು ತಾಕಲೇಬಾರದು. ಅದಕ್ಕೆ ತುಂಬಾ ಕೇಳುತ್ತಾರೆ. ತುಂಬಾ ಕೇಳಿ ಗೊತ್ತವರಿಗೆ, ಸ್ವಾಮಿ ನಿಮಗ್ ಗೊತ್ತಲ್ಲ. ಹೌದು ಹೌದು, ನೀನು ದೊಡ್ಡವರನ್ನೆಲ್ಲ ಎಲ್ಲಿ ಪರಾಭವರನ್ನ ಮಾಡಿದೀಯೋ, ಮಾಡಿದ ಮೇಲೆ ನಾ ಮಾಡಿದೆ ಅಂತ ಅಂದುಕೊಂಡಿಯಲ್ಲ, ಅದಕ್ಕೆ ಎಲ್ಲಿ ಆದರೆ ನೀನು ಪರಾಭವ ಮಾಡಿದ್ದೀಯೋ ಅಲ್ಲೇ ನಿನಗೂ ಪರಾಭವ ಬಂತು ನೋಡ್ ಅರ್ಜುನ ಅಂದ್ರು ವೇದವ್ಯಾಸರು. ಮುಯ್ಯಕ್ಕೆ ಮುಯ್ಯ ತೀರಿತ್ತು. ದೇವರು ಯಾರನ್ನು ಬಿಡಲ್ಲ, ಎಲ್ಲರಿಗೂ ಡೋಸ್ ಕೊಡ್ತಾ ಇರ್ತಾರಲ್ಲಿ. ನಂತರ ಹೇಳಿದ್ರು ಈ ನಾನಿನ ಚಿಂತೆ ಏನು, ಕೃಷ್ಣನ ಹೆಣ್ಣಂದರನ್ನೆಲ್ಲ ಹೊತ್ತುಕೊಂಡೋದ್ರು ಕಳ್ಳರು ಅಂತ ಇಂಥದ್ದಾಗಬಹುದು ಅಂತಲ್ವ. ಅದಕ್ಕೆ ಹಿಂದಿನ ಘಟನೆ ಇದೆ, ಅವರು ಶಾಪ ಪಡ್ಕೊಂಡು ಬಂದಿದ್ದಾರೆ, ಅದಕ್ಕೆಲ್ಲರೂ ಹೊತ್ತುಕೊಂಡು ಹೋಗಿದ್ದಾರೆ. ಹೊತ್ತುಕೊಂಡು ಹೋದ ಕೊಳ್ಳೆ ಎಲ್ಲರೂ ಪ್ರಾಣತ್ಯಾಗ ಆಗುತ್ತೆ, ಚಿಂತೆ ಮಾಡಬೇಡ. ಈ ರೀತಿಯಲ್ಲಿ ಎಲ್ಲಾ ಉತ್ತರವನ್ನು ಕೊಟ್ಟು ಕಳಿಸಿದಾಗ ಅರ್ಜುನ ಇಲ್ಲಿ ಬರ್ತಾ ಇದ್ದಾನೆ. ಧರ್ಮರಾಜರು ಕೇಳ್ತಾ ಇದ್ದಾರೆ ಅದೇ ಮತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅರ್ಜುನ ಮುಖದಲ್ಲಿ ಯಾಕೆ ಬಾಡಿದೆ? ಎಲ್ಲಾ ಕೇಳಿದ್ರು, ಒಂದೇ ಮಾತು ಹೇಳಿದ. ವಂಚಿತೋ ಸಂಹರಿಣ ಬಂಧುರೂಪಿಣ, ಬಂಧುರೂಪಿ ಆಗಿರತಕ್ಕಂತಹ ಹರಿ ವಂಚನೆ ಮಾಡಿದ. ವಂಚನೆಯ ಬಿಟ್ಟೋದ, ನಮ್ಮನ್ನ ಬಿಟ್ಟೋದ ಕೃಷ್ಣ. ಆ ಕಾಲಕ್ಕೆ ಧರ್ಮರಾಜ ಹೇಳುತ್ತಾರೆ, ಅಲ್ಲಪ್ಪ ಕೃಷ್ಣ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೋ? ಬಿಟ್ಟ ಬಿಟ್ಟು ಹೋದ್ರೆ ನಾವು ಬದುಕ್ತೇವೋ ಅಂದ್ರೆ ಇಲ್ಲ. ಯಾವ ರೂಪದಿಂದ ನಮ್ಮ ಜೊತೆಗಿದ್ದ ಆ ರೂಪದಿಂದ ಹೊರಟು ಹೋಗಿದ್ದಾನೆ ಅಂತ ತುಂಬಾ ದುಃಖಪಟ್ಟ. ಅಲ್ಲಿ ತುಂಬಾ ಸ್ಮರಣೆ ಮಾಡುತ್ತಾರೆ, ಹೇಳ್ತಾರೆ ಯಾವ ಕೃಷ್ಣ ದೇವತೆಗಳಿಂದ ವಂದ್ಯ ನನ್ನ ಜೊತೆಗಿರುವಾಗ ಹೇ ಕೃಷ್ಣ ಬಾರೋ ಹೋಗೋ ಅಂತ ಕರೆದು ಅವನನ್ನು ನಾನು ಎಷ್ಟು ಇದು ಮಾಡಿದ್ದೆ ಕೃಷ್ಣನನ್ನ. ಕೊನೆಗೆ ರಥ ಇಳಿಯಬೇಕು, ಯುದ್ಧ ಕೊನೆಗೆ ರಥದಿಂದ ಇಳಿಯಬೇಕು. ಅಹಂಕಾರ ಪರಾಕಾಷ್ಠೆಗೆ ಬಂದಿದೆ, ನಾನೇ ಎಲ್ಲ ಯುದ್ಧ ಮಾಡಿದ್ದು ಅಂತ. ಮಾಮೂಲಾಗಿ ಕಾರಿಂದ ಇಳಿಬೇಕಾದ್ರೆ ಯಾರು ಮೊದಲು ಇಳಿಬೇಕು? ಡ್ರೈವರ್ ಮೊದಲು ಇಳಿದು ಹಿಂದೆ ಕೂತವರಿಗೆ ಡೋರ್ ತೆಗೆದ್ರೆ ಅವರು ಇಳಿತಾರೆ. ಕೃಷ್ಣ ಹೇಳಿದ, ಡ್ರೈವರ್ ಸೀಟಲ್ಲೇ ಕೂತಿದ್ದ, ಅರ್ಜುನ ಇಳಿ ಅಂತ. ಅರ್ಜುನ ಅಂದ ಸಲಿಗೆ, ಕೃಷ್ಣನ ಜೊತೆಗೆ ಸಲಿಗೆ, ಕೃಷ್ಣ ಯಾರು ಇಳಿಬೇಕು ಹೇಳು, ಮೊದಲು ನೀನು ಇಳಿದು ದ್ವಾರ ತೆಗೆದ್ರೆ ನಾನು ಇಳಿಬೇಕು, ಇಷ್ಟು ಮಾತು ಅಂದ. ಕೃಷ್ಣ ಅಂದ ನಾನಿಳಿದ್ರೆ ಇಳಿಲಿಕ್ಕೆ ನೀನೇ ಇರಲ್ಲ, ಅಷ್ಟು ಹೇಳಲಿಲ್ಲ, ಬೇಡ ಅರ್ಜುನ ನೀನೇ ಇಳಿ. ಸರಿ ಹೇಳಪ್ಪ ಆಯಿತು ಇಳದ. ಇಳದ ಮೇಲೆ ಕೃಷ್ಣ ಇಳದ, ಕ್ಷಣದಲ್ಲಿ ರಸಭಸ್ಮ ಆಯಿತು ಅರ್ಜುನನಿಗೆ. ನೋಡ್ತಾನೆ ಏಳಿದು ಅಂತ. ಏನು ಗೊತ್ತಾ, ನಿನ್ನ ಮೇಲೆ ದೊಡ್ಡವರೆಲ್ಲರೂ ಬಿಟ್ಟ ಬಾಣಗಳೇನಿಟ್ಟು ನೀನು ಸುಟ್ಟು ಬೂದಿ ಆಗ್ತಾ ಇದ್ದೀಯ, ಆಗದಂತೆ ನಾನು ಕೂತದ್ದಕ್ಕೆ ಅಸ್ತ್ರಗಳು ಹಾಗೇ ನಿಂತಿತ್ತು. ಒಂದು ಕ್ಷಣ ನಾನು ಇಳಿದು ಬಿಟ್ಟಿದ್ರೆ ನೀನು ಬೂದಿ ಆಗ್ತಾ ಇದ್ದೀಯ. ಯಾವ ದೊಡ್ಡವರನ್ನು ಗೆದ್ದೆ ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ, ಗೆದ್ದದ್ದು ನೀನಲ್ಲ ನಾನು. ಕೃಷ್ಣ ತೋರಿಕೊಂಡು ಅಂಥ ಕೃಷ್ಣನನ್ನ ಬಾರೋ ಹೋಗೋ ಅಂತ ಕರೆದಿದ್ದೆ ಅಂಥ ಸ್ವಾಮಿ. ಈಗ ದುಃಖ ಪಡ್ತಾನೆ ಅಂಜುನ. ಆದರೆ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಮೈಯೆಲ್ಲ ರೋಮಾಂಚನೆ ಆಗ್ತಾ ಇದೆ, ಕೃಷ್ಣ ಸ್ಮರಣೆ ಆಗ್ತಾ ಇದೆ, ದುಃಖ ಹೌದು. ಇಲ್ಲಿ ದುಃಖ ಬಿದುರಿನ ಪೊದೆಯಂತೆ ಹುಟ್ಟಿದೆ, ಪೂರ್ಣವಾಗಿ ಹುಟ್ಟಿದೆ. ಅದರಲ್ಲಿ ಓ ಆ ಬಿದಿರಿನ ಪೊದೆಯಲ್ಲಿ ಒಂದಕ್ಕೊಂದು ರಾಶಿಕೊಂಡು ಅಗ್ನಿ ಹುಟ್ಟಿದರೆ ಆ ಬಿದಿರಿನ ಪೊದೆಯನ್ನೇ ಸುಟ್ಟು ಬೂದಿ ಮಾಡುವಂತೆ ಆ ಅರ್ಜುನನ ದುಃಖ ದೊಡ್ಡ ಪೊದೆಯಂತೆ ಹುಟ್ಟಿತು. ಅದರಲ್ಲಿ ಕೃಷ್ಣ ನಾಮಸ್ಮರಣೆ ಸೇರಿದ್ದರಿಂದ ಇಡೀ ಪೊದೆ ಸುಟ್ಟು ಬೂದಿ ಆಯಿತು, ದುಃಖ ಶಾಂತ ಆಯಿತಂತೆ. ವಿಶೇಷವಾಗಿ ಏನಂ ಚಿಂತೆಯತಃ ಜಿಷ್ಣೋಹ ಕೃಷ್ಣ ಪಾದ ಸರೋರುಹಂ, ದೇವರ ಪಾದವನ್ನೇ ಚಿಂತನೆ ಮಾಡತಕ್ಕಂತಹ ಜಿಷ್ಣುವಿಗೆ ವಿಷ್ಣುವಿನ ಕೃಷ್ಣನ ಪಾದ ಸರೋರುಹ ಚಿಂತನೆ ಮಾಡಿದ್ದಕ್ಕೆ ಸೌಹಾರ್ದೇನ ಅತಿಗಾಢೇನ, ಅತಿಗಾಢವಾದಂತಹ ಸೌಹಾರ್ದ ಮನಸ್ಸು ಕರೆ ದೇವರತ್ರ ಹರಡದ್ದರಿಂದ ಶಾಂತ ಆಸೀತ್ ವಿಮಲಾಮತಿ, ಒಳ್ಳೆ ಮತಿ ಬಂತಂತೆ. ಹೌದು 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 ಅಂತ ಅರ್ಥ ಆಗಿ ದೇವರ ಸ್ಮರಣೆ ಮಾಡ್ತಾ ಇದ್ದು ಬಿಟ್ರು. ಇದು ನಮಗೆ ಬೇಕಾದಂತಹ ಒಳ್ಳೆ ದೃಷ್ಟಾಂತ ಗುಣ ಬೇಕಾಗಿದೆ. ನಮ್ಮಲ್ಲಿ ದುಃಖಕ್ಕೆ ಕಡಿಮೆ ಇಲ್ಲ, ಆದರೆ ಆ ದುಃಖದ ಪೊದೆ ಎದ್ದಾಗ ಅದರೊಳಗೆ ದೇವರ ಸ್ಮರಣೆ ಬರೋದಿಲ್ಲ. ದೇವರ ಸ್ಮರಣೆ ಬಂದ್ರೆ ಸಾಕು, ನಮ್ಮ ದುಃಖಗಳನ್ನೆಲ್ಲ ಸುಟ್ಟು ಬಿಡುತ್ತೆ ಎಂಬುದನ್ನ ತೋರಿಕೊಡ್ತಾ ಇದ್ದಾರೆ. ನಂತರ ಎಲ್ಲರೂ ಕೂಡ ಸ್ವರ್ಗ ಆರೋಹಣ ಮಾಡುತ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿ ಪರೀಕ್ಷಿತ್ ಮಹಾರಾಜ ವಿಶೇಷವಾಗಿ ಭೂಮಿಯನ್ನ ರಕ್ಷಣೆ ಮಾಡುತ್ತಾ ತನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಮಾಡಿದ ಅಂತ ನೋಡ್ತಾ ಇದ್ದಾರೆ. ಗೊತ್ತಾಯಿತು, ಕಲಿ ಪ್ರವೇಶ ಮಾಡುವುದು ಅಂದ್ರೆ ಮನುಷ್ಯರೊಳಗೆ ಪ್ರವೇಶ ಮಾಡಿ ಅವರಲ್ಲಿ ತನ್ನ ಚೇಷ್ಟೆ ತೋರೋದು. ಎಲ್ಲಿ ತನ್ನ ರಾಜ್ಯದಲ್ಲಿ ಕಲಿಯ ಚೇಷ್ಟೆ ಕಾಣತಾ ಇದೆ ನೋಡ್ಲಿಕ್ಕೆ ಹೊರಟರು. ಆ ಹೊರಟಾಗ ಎಲ್ಲಾ ಏನು ಒಂದ ಎರಡ ರಾಜ್ಯದ ಭಾಗಗಳು ಇಡೀ ಭೂಮಂಡಲ ಹೊರತೆ ಎಲ್ಲೆಲ್ಲಿ ಬರ್ತಾರೆ, ಎಲ್ಲಾ ಕಡೆ ಪಾಂಡವರ ಕೀರ್ತನೆ ಕೃಷ್ಣನ ಕೀರ್ತನೆ ಎಲ್ಲರ ಬಾಯಲ್ಲಿ ಅದು ಕೇಳತ ಆನಂದ ಪಡತಾ. ಯಾರ್ಯಾರು ಪಾಂಡವರನ್ನ ಕೀರ್ತನೆ ಮಾಡುತ್ತಾರೆ, ಯಾರು ಕೃಷ್ಣನ ಕೀರ್ತನೆ ಮಾಡುತ್ತಾರೆ, ಅವರಿಗೆಲ್ಲ ಧನ ಸುರಿಮಳೆಯಂತೆ ಕೊಟ್ಟು ಹೋಗ್ತಾ ಇದ್ದಾರೆ ರಾಜ. ಒಂದು ಕಡೆ ಧರ್ಮ ದೇವತಾ ಭೂದೇವತಾ ಇಬ್ಬರು ಕೂಡ ಮೂರು ಕಾಲು ಕಳಕೊಂಡ ಧರ್ಮದೇವತಾ ವೃಷಭ ರೂಪದಲ್ಲಿ, ಗೋ ರೂಪದಲ್ಲಿ ಭೂದೇವಿ ಇಬ್ಬರು ಕೂಡ ಮಾತಾಡಿಕೊಳ್ಳುತ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಹೇಳ್ತಾರೆ, ಧರಾದೇವಿ ಹೇಳ್ತಾಳೆ, ಜ್ಞಾನಂ ವಿರಕ್ತಿ ಐಶ್ವರ್ಯಂ ಶೌರ್ಯಂ ತೇಜ ಧೃತಿ ಸ್ಮೃತಿ, ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ಮಹಾಗುಣಗಳಯ್ಯ, ಇವೆಲ್ಲವೂ ಕೂಡ ನನ್ನ ಭೂಮಿಯಲ್ಲಿ ಸದಾ ಓಡಾಡತಾ ಇತ್ತು. ಎಷ್ಟರವರೆಗೆ? ಕೃಷ್ಣನ ಪಾದ ನನ್ನ ಮೇಲಿರುವವರೆಗೆ ಇತ್ತು. ಕೃಷ್ಣ ಹೊರಟ, ಎಲ್ಲವೂ ಹೋಯಿತು. ಹಾಗೆ ಒಬ್ಬ ಶೂದ್ರ ರಾಜನ ವೇಷದಲ್ಲಿ ಬಂದು ಆ ಎರಡನ್ನ ಕೊಲ್ಲಬೇಕು ಅಂತ ಬರ್ತಾ ಇದ್ದಾನೆ. ಪಾದದಿಂದ ಕೈಯಲ್ಲಿ ದಂಡವನ್ನ ಹಿಡಿದಿದ್ದಾನೆ. ಪದೈಕೆಯ ಸೀದಂತಂ ಶೂದ್ರ ಪೀಡಿತಂ, ಒಂದು ಪಾದದಿಂದ ವಿಶೇಷವಾಗಿ ಹೊಡಿತಾ ಇದ್ದಾನೆ. ಇಂದು ವೃಷಭ ಒಂದೇ ಪಾದ ತುಂಬಾ ದುಃಖ ಪಡ್ತಾ ಇದೆ, ಶೂದ್ರ ಪೀಡಾ ಮಾಡುತ್ತಾ ಇದ್ದಾನೆ. ಅದನ್ನು ನೋಡಿ ಬರ್ತಾ ಇದ್ದಾನೆ ರಾಜ. ಕೇಳಕೊಂಡ, ಇದು ನನಗೆ ಬುದ್ಧಿ ಕಲಿಸಲಿಕ್ಕೆ ಹೇಳಿದಂತ ಪಾಠ, ಇವರು ದೊಡ್ಡವರೇ ಇದ್ದಾರೆ ಅಂತ ಕೇಳಕೊಂಡ. ಬರೀ ಆಕಳು ವೃಷಭ ಅಂತ ತಿಳಿಯಲಿಲ್ಲ, ದೇವತೆಗಳೇ ಬಂದಿದ್ದಾರೆ ಎಂದು ತಿಳಿದ. ಅವನನ್ನು ನಿಗ್ರಹ ಮಾಡಿದ, ಕಲಿಯನ್ನ ನಿಗ್ರಹ ಮಾಡಿರುವಂತಹ ಮಹಾನುಭಾವ ಹೇಳ್ತಾ ಇದ್ದಾರೆ. ಪಾಂಡವರ ಕುಡಿ ಕೃಷ್ಣ ಭಕ್ತ ಕೃಷ್ಣನ ಚಿಹ್ನೆಗಳನ್ನ ಧಾರಣೆ ಮಾಡಿದ್ದಾನೆ, ಅದಕ್ಕೆ ಕಲಿಗೆ ಏನು ಮಾಡಲಿಕ್ಕಾಗಿಲ್ಲಂತೆ. ಅವರನ್ನು ನೋಡಿದರೆ ಕಾಲಿಗೆ ಬಿದ್ದ. ನನಗೆ ಹೇಳ್ತಾ ಇದ್ದಾರೆ, ನದೇ ಗುಣ ಕೇಶ ಯಶೋಧರಾಣಾಂ ಬಥಾಂದಲೇ ಅರ್ಭೋ ಭಯವಸ್ತಿ ಕಿಂಚಿತ್. ಅವಾಗೆ ಪಾದವನ್ನು ಹಿಡಿದವನಿಗೆ ಹೇಳ್ತಾ ಇದ್ದಾರೆ, ದೀನವತ್ಸಲ ಅಂತೆ, ಕಾಲು ಹಿಡಿದುಕೊಳ್ಳೇ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರಂತೆ. ನೀನಿರ್ಬೇಡ ಹೋಗು ಅಂತ ಹೇಳಿದಾಗ ಎಲ್ಲಿಗೆ ಹೋಗಬೇಕು ಅಂದ್ರೂ ಅಲ್ಲ ಕಡಿ ಇವರೇ ಕಾಣ್ತಾ ಇದ್ದಾರೆ, ಹತ್ತು ದಿಕ್ಕಿನಲ್ಲಿ ರಾಜನೇ ಕಾಣ್ತಾ ಇದ್ದಾನೆ. ಅವಾಗ ಹೇಳ್ತಾನೆ, ಎಲ್ಲಾ ಕಡೆ ನೀವೇ ಇದ್ದೀರಾ, ನಿಮ್ಮನ್ನ ಬಿಟ್ಟಲ್ಲಿ ಹೋಗೋದು, ಸ್ವಲ್ಪ ಜಾಗ ಕೊಡಿ ಅಂತ ಹೇಳಿದಾಗ ನವರ್ತಿತವ್ಯಂ ಅಧರ್ಮ ಬಂಧೋ, ನೀನು ನನ್ನ ರಾಜ್ಯದಲ್ಲಿ ಇರಬೇಡ ಅಂತ ಹೇಳಿದಾಗ ಸ್ವಲ್ಪ ಒಂದು ಜಾಗ ಬೇಕು ಅಂತ ಕೇಳಿದರೆ ದ್ಯೂತಂ ಪಾನಂ ಶ್ರೇಯಸ್ಸೂನ, ಅಧರ್ಮ ನಾಲ್ಕು ಪಾದದಲ್ಲಿ ನಿಂತಿದೆ. ಯಾವುದರ ಮೇಲೆ ಅಂದರೆ ದ್ಯೂತ ಜೂಜಾಟ, ಪಾನ ಹೆಂಡ ಕುಡಿಯೋ ಜಾಗ, ಸ್ತ್ರೀಯ ಕೆಟ್ಟ ಸ್ತ್ರೀಯರು, ಅದ ಮೇಲೆ ಸೂನ ಅಂದರೆ ಹಿಂಸೆ ಆಗುವ ಜಾಗ. ಈ ಮೂರು ನಾಲ್ಕು ಕೂಡ ಕಲಿಯ ಒಂದು ವಿಶೇಷವಾಗಿರತಕ್ಕಂತಹ ಸ್ಥಾನಗಳು. ಪುನಶ್ಚ ಯಾಜಮಾನಾಯ ಜಾತರೂಪಂ ಅದಾ ಪ್ರಭು, ಮತ್ತು ಅವರಿಗೆ ಇನ್ನೊಂದನ್ನು ಕೊಟ್ಟರಂತೆ. ಈ ನಾಲ್ಕು ಇಲ್ಲದವರು ಇರ್ತಾರಲ್ಲ, ಅವರಲ್ಲಿ ಪ್ರವೇಶ ಮಾಡಬೇಕು ಅಂದ್ರೆ ಹೇಗೆ? ಬಂಗಾರ ತಗೋ ಅಂತ ಕೊಟ್ಟರು. ಎಲ್ಲರೂ ಬಂಗಾರ ಚೋರೋಚಾರ ಹಾಕೊಳ್ತಾರೆ, ಅಲ್ಲಿ ಹೋಗ್ಬೋದು. ಕಲಿಯ ಸನ್ನಿಧಾನ ವಿಶೇಷವಾಗಿರತಕ್ಕಂಥ ಸ್ಥಾನ ಬರಬೇಕಾದರೆ ಅದು ಬಂಗಾರ ಅಂತ ಕೊಡ್ತಾ ಇದ್ದಾರೆ. ಎಲ್ಲರಲ್ಲಿ ಕಲಿ ಅವರವರ ಕರ್ಮಾನುಸಾರ ಪ್ರವೇಶ ಮಾಡಬೇಕು. ಕಲಿಯ ಕೆಲಸಗಳು ಮಾಡಬಹುದು ನಮ್ಮಿಂದ, ಅವನು ಪ್ರವೇಶ ಮಾಡಲಿಕ್ಕೆ ನಾನಾ ಜಾಗಗಳು ಕೊಡ್ತಾ ಇದ್ದಾರೆ. ಇಲ್ಲಿ ಹೋಗ್ಲಿ ಇಲ್ಲಿ ಹೋಗ್ಲಿ ಅಂತ ಎಲ್ಲಾ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇಷ್ಟು ರೀತಿಯಲ್ಲಿ ಕೊಟ್ರಲ್ಲ, ಯಾಕಯ್ಯ ಹೀಗೆ ಮಾಡಿದ್ರು ಅಂದ್ರೆ ನಮ್ಮ ಮೇಲೆ ಅನುಗ್ರಹದಿಂದ ಮಾಡಿದಂತೆ. ಕಲಿಕಾಲದಲ್ಲಿ ಅವನು ಕಲಿಯ ಕಾಲ ಆದ್ದರಿಂದ ಒಂದು ಸಲ ಕೃಷ್ಣನಾಮ ಸ್ಮರಣೆ ಮಾಡಿದರೆ ಸಾಕು, ನಮಗೆ ಎಲ್ಲಾ ಜನ್ಮ ಕೋಟಿ ಪಾಪಗಳು ಹೋಗಿಬಿಡುತ್ತೆ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ ಒಂದು ಸಲ ಸ್ಮರಣೆ ಮಾಡಿದರೆ, ಅಂತಹದ್ದು ನಾವು ಯಾಕೆ ಮಾಡಬಾರದು? ಕೃತಾದಿಗಳಲ್ಲಿ ಎಲ್ಲರೂ ಕೇಳಿಕೊಳ್ತಾರಂತೆ, ದೇವರನ್ನ ಪ್ರಾರ್ಥನೆ ಮಾಡುವಾಗ ವರ ಕೇಳ್ತಾರಂತೆ, ಸ್ವಾಮಿ ಕಲಿಕಾಲದಲ್ಲಿ ಒಂದು ಸಲ ಹುಟ್ಟಿಸಯ್ಯ ಅಂತ ಕೇಳ್ತಾರಂತೆ. ಮನುಷ್ಯರಾಗಿ ಹುಟ್ಟಿಸು, ಸಾಧನೆ ಮಾಡಿಕೋಬಹುದು ಅಂತ. ಮತ್ತೆ ನಾವು ಹುಟ್ಟಿದ್ದೆ ಪತ್ರಾಭಿ ಹೊರದ ವರ್ಷ, ಪತ್ರಾಭಿ ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣ ಜನ್ಮ ಎಲ್ಲ ಕೊಟ್ಟಿದ್ದಾರಲ್ಲ, ನಾವು ಎಷ್ಟು ಮಾಡ್ತಾ ಇದ್ದೇವೆ? ಕನಿಷ್ಠ ಪಕ್ಷ ದೇವರ ನಾಮಸ್ಮರಣೆ ಆದರೂ ಹೆಚ್ಚು ಮಾಡಬೇಕಲ್ಲ. ಅದಕ್ಕೆ ಪ್ರಾಯಶಃ ನಮಗೆ ಚಿಕ್ಕ ಹುಡುಗರಾಗಿದ್ದಾಗ ಹಿರಿಯರು ಹೇಳಿಕೊಟ್ಟಿದ್ರು, ನಮಗದರ ಬೆಲೆ ಗೊತ್ತಿಲ್ಲ, ಆದರೆ ಹೇಳಿಕೊಟ್ಟದ್ದೇನು ಮಾಡಿಕೊಂಡು ಬಂದರು. ಈಗ ಗೊತ್ತಾಗುತ್ತೆ, ಬುತ್ತಿ ಕಟ್ಟಿಕೊಟ್ರೆ ಹಸಿವಾದಾಗ ಉಪಯೋಗ ಆಗುತ್ತೆ. ಹುಡುಗರಿದ್ದಾಗ ಹೇಳಿಕೊಟ್ಟಿದ್ರು, ಹಾಸಿಗೆಯಿಂದ ಎದ್ದ ಕೂಡಲೇ ನೂರಾ ಎಂಟು ಸಲ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂದ್ಬಿಡಿ, ಮಲಗುವಾಗ ನೂರಾ ಎಂಟು ಸಲ ಅಂದು ಮಲ್ಕೊಂಡ್ಲಿ ಎಂದು ಹಾಗೇ ಮಾಡ್ತಾ ಬಂದ್ರು. ನೂರಾ ಎಂಟು ಸಲ ದೇವರ ನಾಮಸ್ಮರಣೆ ಮಲಗುವಾಗ ಹೇಳೋದು, ಹೇಳುವಾಗ ದೇವರ ನಾಮಸ್ಮರಣೆ ಮಾಡಿ ಹೋಗೋದು. ನೋಡಿ ಎಷ್ಟಾಗುತ್ತೆ, ಒಂದು ಸಲ ಮಾಡಿದರೆ ಕೋಟಿ ಜನ್ಮ ಪಾಪ ಹೋದರೆ, ನೂರಾ ಎಂಟು ಸಲ ಮಾಡಿಬಿಟ್ರೆ ಅವತ್ತೈದು ದಿವಸ ಇನ್ನೇನು ಸಾಧನೆ ಮಾಡಿದ್ರು ಮಾಡದಿದ್ರು ಫಿಲಪ್ ಗ್ಲಾನ್ಸ್ ಆಗ್ಬಿಡುತ್ತೆ ರಾತ್ರಿಗೆ. ಮಾರನೇ ದಿವಸ ಬೆಳಿಗ್ಗೆ ನೂರಾ ಎಂಟು ಸಲ ಹೇಳಿದ್ರು ಬಿಟ್ರೆ ವಿಶೇಷವಾಗಿ ಮುಂದಿನ ಸಾಧನೆ ಎಲ್ಲ ಎಕ್ಸ್ಟ್ರಾ ಹೋರಾಡ್ಸೋದು, ಮಿನಿಮಮ್ ಅವತ್ತಿನ ದಿವಸದ ಮುಗಿತವರು ಇದು ಮಾಡಿಕೊಳ್ತಾ ಇದೆ. ಚೂರು ಸೇರಿಸಿ ಬರೀ ಕೃಷ್ಣಾಯಮ ಅಂತ ಹೇಳಬೇಡಿ, ಅಲ್ಲಿ ನೀವು ಮಾಡಿ ಒಳ್ಳೇದಾಗುತ್ತೆ, ನಾವೆಲ್ಲ ಮಾಡುತ್ತೇವೆ, ನೀವೆಲ್ಲ ಸೇರಿಸಿಕೊಳ್ಳಿ. ನಿಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಹೇಳಿಕೊಡಿ, ಯಾರಿರ್ತಾರೋ ಅವರಿಗೂ ಹೇಳಿಕೊಡಿ. ಇದರಿಂದ ದೊಡ್ಡ ಸಾಧನೆ ಆಗುತ್ತೆ, ಇದು ದೊಡ್ಡ ಪ್ರಾಜೆಕ್ಟ್ ವರ್ಕ್ ಇದ್ದಂತೆ. ನೀವು ಮೂರು ಜನಕ್ಕೆ ಹೇಳಿಕೊಟ್ಟು, ಅವರು ಅವರಂತೆ ಇರೋ ಮೂರು ಜನಕ್ಕೆ ಹೇಳಿಕೊಟ್ಟು ಆ ಚೈನ್ ಬೆಳೀಲಿ, ದೊಡ್ಡ ಚೈನ್ ವರ್ಕ್ ಇದು. ಬೆಳೀತಾ ಇದ್ರೆ ಏನಾಗುತ್ತೆ ಅಂದರೆ, ಇವತ್ತು ನಾವು ಇಲ್ಲಿರ್ತೇವೆ, ನಾಳೆ ಬೆಳಿಗ್ಗೆ ಹೋದ ಮೇಲೆ ಕತ್ತೆಯೋ ಕೋಳಿಯೋ ಏನಾಗ್ತೀವೋ ಗೊತ್ತಿಲ್ಲ, ಅವಾಗ ದೇವರ ನಾಮಸ್ಮರಣೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಚೈನ್ ಬೆಳೆದಿರುತ್ತಲ್ಲ, ಇವರು ಮಾಡ್ತಾ ಇದರಲ್ಲಿ ಶೇರ್ ಮಾತ್ರ ನಮಗೆ ಚೆಕ್ ಬರ್ತಾನೇ ಇರುತ್ತೆ. ಯಾವ ಜನ್ಮದಲ್ಲಿ ಹೋದರೂ ಕೂಡ ನಮ್ಮಿಂದ ಹೊರಟಂತ ಚೈನ್ ಇರುತ್ತಲ್ಲ, ಒಬ್ಬರಿಂದ ಒಬ್ಬರಿಗೆ ಹೋಗಿರುತ್ತಲ್ಲ, ಅದು ನಮಗೆ ಯಾವ ಜನ್ಮದಲ್ಲಿದ್ರೂ ಬರ್ತಾ ಇರುತ್ತೆ. ಇದೊಂದು ಉಪಯೋಗ ಇದೆ, ಇದೇ ದೊಡ್ಡವರು ಮಾಡಿದ್ದು. ಆದ ಕಾರಣ ದೇವರ ಸ್ಮರಣೆ ಮಾಡುವಾಗ ಬರೇ ಕೃಷ್ಣ ಅನ್ನಬೇಡಿ, ದೇವರ ರೂಪ, ದೇವರ ಗುಣ, ದೇವರ ನಾಮ, ಮೂರು ಬೇಕು. ರೂಪ ಅಂದ್ರೆ ಕಷ್ಟ ಮನಸ್ಸಲ್ಲಿ, ಬೇಡ ಎದುರಿಗೆ ಹಾಕೊಳ್ಳಿ. ಈ ಹಾಸಿಗೆ ಎದ್ದ ಕೂಡಲೇ ಕೂತ ಕೂಡಲೇ ಕಾಣಬೇಕು, ಎದುರಿಗೆ ಒಂದು ಫೋಟೋ ಹಾಕೊಳ್ಳಿ. ಯಾವ ಫೋಟೋ ಹಾಕೊಳ್ತೀರಾ? ತುಂಬಾ ಫೋಟೋ ಒಳಿವೆ ದೇವರದ್ದು. ಅದರಲ್ಲಿ ವಿಶೇಷವಾದ ಯಾವುದು ಅಂದರೆ ವಿಜಯದಾಸರ ಶಿಷ್ಯರು ಗೋಪಾಲದಾಸರು ಚಿತ್ರೀಕರಣ ಮಾಡಿದಂಥ ವಿರಾಟ್ ರೂಪ ಭಾವಚಿತ್ರ ಅಂತಿದೆ. ಅದು ನೋಡಿದ್ರೆ ಸಾಕು ಜನ್ಮ ಪವಿತ್ರ ಆಗುತ್ತೆ ಅಂತ ಹೇಳ್ತಾರೆ. ಅದರ ಫೋಟೋ ಸಿಗುತ್ತೆ, ಆ ಫೋಟೋ ಫ್ರೇಮ್ ಹಾಕಿಸಿ ಮನೆ ಎದುರು ಹೀಗಿಟ್ಟುಕೊಳ್ಳಿ. ದೇವರ ರೂಪ ಬಂತ, ನಾಮ ಬರುತ್ತ, ಗುಣ ಸೇರಿಸಿ. ಗುಣ ಸೇರಿಸಬೇಕಾದರೆ ಆಚಾರ ಹೇಳಿದ್ರು ಎರಡು ಗುಣ ಸಾಕಯ್ಯ ಜೀವ ಉದ್ಧಾರ ಆಗುತ್ತೆ ಅಂತ. ಏನು ಗುಣಪೂರ್ಣ ದೋಷರಹಿತ. ಹಾಗಾದರೆ ಎರಡರ ಸೆಟ್ ಅದು. ಇದು ತುಂಬಾ ಜನ ಬೆಂಗಳೂರಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಮಾಡ್ತಾರೆ. ಬರೇ ನಾವು ರಾತ್ರಿ ಮಾತ್ರ ಬೆಳಿಗ್ಗೆ ಮಾತ್ರ ಅಂದುಕೊಂಡು ಈಗ ಹೋಗ್ತಾ ಇರ್ತೇವೆ ಆಫೀಸಿಗೆ, ಹೋಗುವಾಗ ಬಿಡಲ್ಲ ಇದೇ ಅಂದ್ಕೊಳ್ತಾ ಹೋಗ್ತಾ ಇರ್ತೇವೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸಂತೋಷ ಆಗುತ್ತದೆ ನೋಡಿದ್ರೆ. ಹಾ, ದೋಷ ವಿದೂರ ಗೋವಿಂದ, ಗೋವಿಂದ ನಾಮಸ್ಮರಣೆ ಬಂತು. ದೋಷ ವಿದೂರ ಅಂತ ಒಂದು ಶುಭ ಗುಣ ಪೂರ್ಣ ಗೋವಿಂದ, ಸ್ವಲ್ಪ ರಾಗ ಸೇರಿಸಿ ಬೇಕಾದ್ರೆ. ನಮಗೆ ಅಡಿಗೆಯಲ್ಲಿ ಏನು ಬೇಕಾದ್ರೂ ಸೇರಿಸ್ಕೋಬಹುದು ರುಚಿಗೆ. ಹಾಗೆ ದೋಷ ವಿದೂರ ಗೋವಿಂದ, ಶುಭ ಗುಣ ಪೂರ್ಣ ಗೋವಿಂದ, ಎರಡು ಸೇರಿ ಒಂದು ಸೆಟ್ ಅಂತ ಅದು 108 ಸಲ ರಾತ್ರಿ ಮಲಗುವಾಗ ಹೇಳಿ, ದೇವರನ್ನು ನೋಡ್ತಾ ಹೇಳಿ. ಹೇಳೋ ಕಾಲಕ್ಕೆ ನನ್ನ ಎಲ್ಲಾ ಪಾಪಗಳು ಕತ್ತರಿಸಿ ಹೋಗ್ತಾ ಇದೆ ಅಂತ ನಂಬಿಕೆಯಿಂದ ಹೇಳಿ. ಬೆಳಿಗ್ಗೆ ಕೂಡ ಈ ತರ ಹೇಳಿ ಎದ್ದು ಬಿಡಿ. ಎಷ್ಟು ಸಾಧನೆ ಹೌದಲ್ವ? ಭಾಗವತ ಹೇಳಿದಂತೆ ಮಾಡಿದೆ ಎಂಬ ಸಂತೋಷ ನಮ್ಮಲ್ಲಿ ಉಳಿಯುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಧನೆ ಪೂರ್ಣ ಮಾಡುವುದು ದೇವರ ನಾಮ. ದೇವರ ನಾಮ ಹೇಳುವಾಗ ತಲೆಯಲ್ಲಿ ಇಟ್ಟಿರಲಿ, ನಾನು ದೇವರಿಂದ ಬೇರಾದ ನಾಮ ಹೇಳತಾ ಇಲ್ಲ. ನಾನು ಬೇರೆ, ನನ್ನ ಹೆಸರು ಬೇರೆ, ದೇವರಲ್ಲಿ ಹಾಗಲ್ಲ. ದೇವರೇ ದೇವರ ಹೆಸರು. ಅದಕ್ಕೆ ಹೇಳ್ತಾರೆ ದಾಸರು, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದ್ರು. ಅದ್ಯಾಕಪ್ಪ ಅಂದ್ರೆ ದೇವರೇ ವಿಗ್ರಹ ನಾಮ, ಸುಲಭವಾಗಿ ನಾಲಿಗೆ ಮೇಲಿರ್ತಾನೆ. ಆದ್ರೆ ಆ ರೀತಿಯಲ್ಲಿ ಆ ಚಿಂತನೆಯನ್ನು ಮಾಡೋಣ. ನಂತರ ಪರೀಕ್ಷೆ ಮಹಾರಾಜ ಇಷ್ಟೆಲ್ಲ ಮಾಡಿದ್ರು ಕೂಡ ತುಂಬಾ ಬಾಯಾರಿಕೆಯಿಂದ ಒದ್ದಾಡುತ್ತಾ ಶಮೀಕರನ್ನ ಅವರ ಆಶ್ರಮದಲ್ಲಿ ಕೇಳತಾ ಇದ್ದಾರೆ. ಸ್ವಲ್ಪ ಬಾಯಾರಿಕೆಗೆ ಏನಾದ್ರೂ ಕೊಡಿ ಅಂತ ಹೇಳಿದಾಗ ಸಮಾಧಿಯಲ್ಲಿ ಅವರು ಮಾತಾಡಲಿಲ್ಲ. ನೋಡಿ, ರಾಜನ ತಲೆಯಲ್ಲಿ ಆಲೋಚನೆ ಬರ್ತಾ ಇದೆ. ಯಾವ ಸ್ವಾಮಿಯಾದರೆ ಅವರನ್ನ ಆ ರೀತಿಯಲ್ಲಿ ಮಹಾಜ್ಞಾನಿಗಳನ್ನಾಗಿ ಮಾಡಿದ್ರೋ ಅದೇ ಬಿಂಬ ಅವರ ಕರ್ಮಾನುಸಾರ ಹೀಗೆ ಮಾಡಿಸ್ತಾ ಇದ್ದಾನೆ. ಆಲೋಚನೆ ಬಂತಂತೆ, ಇವರು ನಿಜವಾಗೂ ಸಮಾಧಿಯಲ್ಲಿದ್ದಾರೋ ಅಥವಾ ಈ ಕ್ಷತ್ರ ಬಂದು ಇವರಿಂದ ನನಗೇನಾಗಬೇಕಾಗಿದೆ ಅಂತ ಕೂತಿದ್ದಾರೋ. ಅದಕ್ಕೆ ಸ್ವಲ್ಪ ರೋಷ ಬಂತಂತೆ. ಇನ್ನೊಂದು ಹೇಳ್ತಾರೆ, ಯಾರು ಪತ್ಯ ಯಾರು ಹೇಳ್ತಾರೆ, ಇವರು ನನ್ನ ಅಧೀನದಲ್ಲಿ ಇಲ್ಲ ಅಂತ ಮಾತ್ಸರ್ಯವೂ ಬಂತಂತವರಿಗೆ. ಅವರಲ್ಲಿ ಜನ್ಮದಲ್ಲಿ ಬರಲಿಲ್ಲ ಆ ಗುಣಗಳು, ಮಾತ್ಸರ್ಯ ಬಂತು, ಸಿಟ್ಟು ಬಂತಂತೆ ದೊಡ್ಡವರ ಮೇಲೆ. ಮಾತ್ಸರ್ಯ ಬಂತು ಶಬ್ದ ಹಾಕ್ತಾರೆ, ಯಾರು ಪತ್ಯ ಯಾಕೆ ಬಂತು? ಕಲಿಯ ಚೇಷ್ಟ, ಮಾತ್ಸರ್ಯ ಗುಣಗಳೆಲ್ಲ ಕೂಡ ಕಲಿಯ ಚೇಷ್ಟ. ಅದು ದೇವರ ಸಂಕಲ್ಪದಿಂದ ಒಳಗೆ ನಿಂತು ಮಾಡಿಸಿತ್ತು. ಅಂದರೆ ಇಲ್ಲಿ ನಾವು ಪರೀಕ್ಷಿತ್ ಮಹಾರಾಜರನ್ನ ಕಲಿ ಗೆದ್ದ ಅಂತ ನಾವು ಆಲೋಚನೆ ಮಾಡಬೇಕಾದ ಅವಸರವಿಲ್ಲ. ಅವರೇ ಅರ್ಪಣೆ ಕೊಟ್ಟರು, ಇರು ಅಂತ ಹೇಳಿದರು. ಯಾವುದಕ್ಕೆ? ನನ್ನ ಕರ್ಮಾನುಸಾರ ನನ್ನ ಒಳಗೆ ಆ ಕೆಟ್ಟ ಗುಣಗಳು ಪ್ರವರ್ತನೆ ಆಗಬೇಕಾದರೆ ದೈತ್ಯರ ತಂಡ ಬೇಕು ಒಳಗೆ ಶರೀರದಲ್ಲಿ. ದೇವರೇ ನಿಲ್ಲಿಸ್ತಾರೆ. ದೇವ ದೈತ್ಯರ ಮೂಲಕ ಒಳ್ಳೆ ಕೆಟ್ಟ ಕೆಲಸಗಳು ಆಗುವಾಗ ಆ ಕೆಟ್ಟ ಕೆಲಸ ಆಗಲಿಕ್ಕೆ ಇಷ್ಟುವರೆಗೆ ಆಗಲಿಲ್ಲ. ಈಗ ಸ್ವಾಮಿಯ ಅಪ್ಪಣೆಯಿಂದ ಅವರೇ ಪರ್ಮಿಷನ್ ಕೊಟ್ಟರು. ಆ ರೀತಿಯಲ್ಲಿ ಒಳಗೆ ಕೆಲಸ ಆಗ್ತಾ ಇದೆ. ಧನುಷ್ಕೋಟಿಯಿಂದ ಸತ್ತ ಹಾವನ್ನ ಕೊರಳಲ್ಲಿ ಹಾಕಿ ಹೋಗ್ತಾ ಇದ್ದಾರೆ. ಯಾಕೆ ಹಾಕಿದ್ದು? ಇನ್ನೇನು ಯಾಕೆ ಹಾಕಿಲ್ಲ, ಹಾವನ್ನೇ ಯಾಕೆ ಹಾಕಿದ್ರು, ಸತ್ತ ಹಾವನ್ನೇ ಯಾಕೆ ಹಾಕಿದ್ರು ಅಂದ್ರೆ ತುಂಬಾ ಅರ್ಥಗಳು ಒಳಗಿವೆ. ನಮ್ಮ ಕುಂಡಲಿ ಒಳಗೆ ಅಂದರೆ ಮೂಲಾಧಾರದಲ್ಲಿ ಸರ್ಪರೂಪದಲ್ಲಿ ಭಗವದ್ ರೂಪ ನಿಂತಿರುತ್ತೆ. ಇದೆಲ್ಲ ಇನ್ನೊಂದು ಕ್ವಶನ್ ಪೇಪರ್, ಅದು ಸಿಲೆಬಸ್ಸೇ ಬೇರಿದೆ. ಆ ಸಿಲೆಬಸ್, ಆ ಕ್ವಶನ್ ಪೇಪರ್ ನಾವು ಮುಟ್ಟೋದೇ ಇಲ್ಲ, ಅದರ ತಂಟೆಗೂ ಹೋಗಲ್ಲ. ಅದಂತ ಒಂದು ಸಿಲೆಬಸ್ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ. ವಿಜಯದಾಸರು ಪರಿಚಯ ಮಾಡುತ್ತಾರೆ, ಅಷ್ಟರಲ್ಲಿ ಹೇಳಿದ್ದನ್ನೇ, ಕುಂಡಲಿನಿ ಸ್ಥಿತ ವಿಜಯ ವಿಠಲರೇಯ ಅಂತ ಹೇಳ್ತಾರೆ. ಆ ಸ್ವಾಮಿ ಸರ್ಪಾಕೃತಿಯಲ್ಲಿ ಮೇಲೆ ಮೇಲೆ ಸಹಸ್ರಾರಕ್ಕೆ ಬಂದರೆ ಸಿದ್ಧಿಯಾಗುತ್ತೆ. ಇದನ್ನೇ ದಾಸರು ಹೇಳುತ್ತಾರೆ, ಕಣ್ಣಿನೊಳಗೆ ನೋಡೋ ಹರಿಯ ಎಂಬಲ್ಲಿಗೆ ಸಹಸ್ರಾರಕ್ಕೆ ಏರೋ ಅಂತ ಹೇಳ್ತಾರೆ. ಹಾಗಾದರೆ ಇವರಲ್ಲಿ ಆ ಸರ್ಪ ಮೇಲಕ್ಕೆ ಏರಿದೆ. ಆದರೆ ರಾಜ ಬಂದಾಗ ಅವಜ್ಞೆಯಿಂದ, ರಾಜನೊಳಗೆ ದೇವರ ಸನ್ನಿಧಾನ ಇರುವಾಗ ಯಾರು ಅರ್ಘ್ಯ ಪಾತ್ಯಾದಿಗಳು ಕೊಟ್ಟು ಸತ್ಕಾರ ಮಾಡಿಲ್ಲವೋ ಅವರ ಸಿದ್ಧಿ ಸತ್ತ ಹಾವಿನಂತೆ. ಸಿದ್ಧಿಯಾದರೂ ಸಿದ್ಧಿ ಆಗಿಲ್ಲ, ಬದುಕಿದರೂ ಸತ್ತಂತೆ. ಇಷ್ಟರ್ಥ ಇಟ್ಟು ಹಾಕಿ ಹೋಗಿದ್ದು ದೊಡ್ಡವರು. ಏನ್ ಮಾಡಿದ್ರು ಅದು, ಸಿಟ್ಟಿಂದ ಮಾಡಿದ್ರು, ಏನು ಮಾಡಿದ್ರು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಆ ಅರ್ಥ ತಿಳ್ಕೊಂಡವನೇ ಶೃಂಗಿ, ಶಾಪ ಕೊಡ್ತಾ ಇದ್ದಾನೆ. ಕೌಶಿಕಿ ಅಪಸ್ಪರ್ಶ ಅಂತ. ಅಲ್ಲಿ ಕೆಲವರು ವ್ಯಾಖ್ಯಾನ ಬರೆದರು, ಕೌಶಿಕಿ ನದಿಯ ನೀರನ್ನ ಆಚಮನ ಮಾಡಿ ಶಾಪ ಕೊಟ್ರು ಅಂತ. ಅದಕ್ಕೆ ವಾಸ್ತಾರಂದ್ರು, ನದಿ ಇದ್ದಿದ್ರೆ ರಾಜ ಅಲ್ಲಿಗೆ ಹೋಗಿ ನೀರು ಕುಡಿತಾ ಇದ್ದ, ಇಲ್ಲಿ ಬಂದು ಯಾಕೆ ಅಂಗಲಾಚಬೇಕಾಗಿ ಬರ್ತಾ ಇತ್ತು. ಕೌಶಿಕಿ ಅಂದ್ರೆ ಆಚಾರ್ಯರು ತಾತ್ಪರ್ಯ ತಿಳಿಸ್ಕೊಡ್ತಾರೆ, ಕುಶಪಾಣಿ ಅಂದ್ರೆ ದರ್ಭೆಗಳನ್ನ ಕೈಯಲ್ಲಿಟ್ಟುಕೊಂಡು ಆಚಮನ ಮಾಡಿ ತಾವು ಶಾಪವನ್ನ ವಾಗ್ವಜ್ರಂ ವಿಸಸರ್ಜ ಅಂತ ಹೇಳ್ತಾರೆ. ವಾಗ್ವಜ್ರವನ್ನೇ ಬಿಟ್ರಂತೆ ಅಂತ ಏನು ಶಾಪ ಕೊಟ್ರು, ಏಳನೆಯ ದಿವಸ ತಕ್ಷಣ ಕಚ್ಚಿ ಸತ್ತು ಹೋಗಲಿ ಅಂತ. ಎದ್ರು ಮಗನ ಚೂರು ಬೈದ್ರು, ತಪ್ಪು ಮಾಡಿದ್ದೀಯ ಎಂಥವರು, ಅವರಿಗೆ ನಾವು ವಿಶೇಷವಾಗಿ ಅರ್ಧಪಾಧ್ಯಾಯರು ಕೊಟ್ಟು ನೋಡಬೇಕಾಗಿತ್ತು, ಅವಮಾನ ಆಯಿತು, ತಪ್ಪು ನಮ್ಮದೇ, ಚೂರು ಏನೋ ಹಾವು ಹಾಕಿದ್ದಕ್ಕೆ ಮರಣದಂಡನೆ ಕೊಡುವುದು ಸರಿಯಲ್ಲ ಅಂತ ಮಗನನ್ನೇ ಬೈದು ಶಾಪ ಹಿಂತೆಗಿಲಿಲ್ಲ. ಇಷ್ಟು ಮಾಡಿ ಯಾಕೆ ಅಂದ್ರೆ ಅವರು ನೋಡಿದ್ರು ಏಳು ದಿವಸಕ್ಕಿಂತ ಒಂದು ಕ್ಷಣ ಆಯುಷ್ಯ ಜಾಸ್ತಿ ಇಲ್ಲ ರಾಜನಿಗೆ, ಅದಕ್ಕೆ ಶಾಪ ಮಗನದ್ದು ನೆಪ ಮಾತ್ರ ಆಯಿತು ಅಂತ ಗೊತ್ತವರಿಗೆ. ಅದಕ್ಕೆ ಈ ಶಾಪ ದೇವ ಯಾಕೆ ಕೊಡಿಸಿದ್ದು, ಶಾಪ ಕೊಡದಿದ್ರು ಏಳು ದಿವಸಕ್ಕೆ ಪರೀಕ್ಷೆ ಮಹಾರಾಜರು ಮೃತರಾಗ್ತಾ ಇದ್ರು. ದೇವರೇ ಕೊಡಿಸಿದ್ದು ಶಾಪ, ಯಾಕೆ ಸಾಧನೆಗಾಗಿ ಕೊಡಿಸಿದ್ದು ಅದು ತಿಳ್ಕೊಂಡು ಋಷಿಗಳು ಅದಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಇತ್ತ ರಾಜ ಕುದ್ದು ಹೋಗ್ತಾ ಇದ್ದಾನೆ, ನಾನು ಪಾಂಡವರ ವಂಶಕ್ಕೆ ನಾನು ದ್ರೋಹ ಮಾಡಿದೆ, ಕಳಂಕ ತಂದೆ ಅಂತ ಕುದ್ದು ಹೋಗ್ತಾ ಇದ್ದಾನೆ. ಸಜ್ಜನರ ಲಕ್ಷಣ ಅಂತಾರೆ. ಅದಕ್ಕೆ ಏನಾದ್ರೂ ಶಿಕ್ಷಾ ಬಂದು ಸರಿ ಹೋಗುತ್ತೆ ಬಂತು ಶಾಪದ ವಾರ್ತೆ, ಖುಷಿಯಿಂದ ಕೊಡದು ಬಿಡ್ತಾ ಇದ್ದಾನಂತೆ. ನನಗೆ ದೇವರ ಕರುಣೆ ಮಾಡಿದ, ಶಾಪ ಬಂತು, ಅನುಗ್ರಹ ಆಯಿತು ಅಂತ ಹೇಳ್ಕೊಂಡ. ನಂತರ ಎಲ್ಲವನ್ನು ತ್ಯಾಗ ಮಾಡಿದ, ಪ್ರಾಯೋಗ ವಿಷಯಕ್ಕೆ ಕೊಡತಾ ಇದ್ದಾನೆ. ವಿಶೇಷವಾಗಿ ಎಲ್ಲಾ ಋಷಿಮುನಿಗಳು ಸೇರಿದ್ದಾರೆ. ಯಾರು ಸೇರಿದ್ದಾರೆ ಅಂತ ಹೇಳಿದ್ರೆ ಇಬ್ಬರ ಹೆಸರು ಹೇಳಿದ್ರೆ ಎಲ್ಲರೂ ಬರ್ತಾರೆ. ವೇದವ್ಯಾಸರು ಬಂದ್ರು, ಪರಶುರಾಮದೇವರು ಬಂದ್ರು, ಎಲ್ಲರೂ ಸೇರಿದ್ದಾರೆ. ಯಾರೂ ಉಪದೇಶ ಕೊಡಲಿಲ್ಲ, ಇನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ಬಂದ್ರು, ತಮ್ ಗಷ್ಟ ವರ್ಷ ಗಾಮ್ ಅಟಮಾನ, ತುಂಬಾ ತುಂಬಾ ಮಾತುಗಳನ್ನು ಹೇಳ್ತಾರೆ. ಎಲ್ಲಾ ಭೂಮಿಯನ್ನು ತಿರುಗ್ತಾ ಬಂದರಂತೆ. ಸಜ್ಜನರ ಮನೆ ಮುಂದೆ ಆಕಳ ಹಾಲನ್ನ ಒಂದು ಸಲ ಕರೆಯುವಾಗ ಎಷ್ಟು ಕ್ಷಣ ಇರಬೇಕೋ ಅಷ್ಟೇ ಕ್ಷಣ ಇದ್ದು ಹೋಗ್ತಾರೆ. ಭಿಕ್ಷಾ ಹಾಕಿದ್ರು ಸರಿ, ಹಾಕದಿದ್ರು ಸರಿ, ಉಪವಾಸ ಇದ್ರು ಸರಿ, ಏನಾದ್ರೂ ತಗೊಂಡ್ರು ಸರಿ, ಸ್ವಾಮಿ ಸಂಕಲ್ಪ ಹಾಗೇ ಹೊರಡ್ತಾ ಇದ್ದಾರೆ. ದಿಗಂಬರರಾಗಿದ್ದಾರೆ. ವಿಶೇಷವಾಗಿ 16 ವರ್ಷದ ಪ್ರಾಯಕ್ಕೆ ನಿಂತಿದೆ ಶರೀರ, ಮತ್ತು ಶರೀರದ ಲಕ್ಷಣ ಹೆಚ್ಚು ಬೆಳೀತಾ ಇಲ್ಲ, ವಯಸ್ಸೇನು ಬೆಳೆದಿದೆ, ತುಂಬಾ ವಯಸ್ಸು. ಶರೀರ ಮಾತ್ರ 16 ವರ್ಷ, ಸುಂದರ ಮುಖ. ಅದಕ್ಕೆ ಅಪಾದ ಮೌಳಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೇತ್ ಅಂತಾರೆ. ಗುರುನಾಮ ಆಕೃತಿಂ ಅಂದ್ರೆ ಅವರ ಮೂರ್ತಿಯನ್ನೆಲ್ಲ ಸ್ಮರಣೆ ಮಾಡಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತುಂಬಾ ಸಂತೋಷವಾಗಿದ್ದಾರೆ. ಹೇಳ್ತಾರೆ ನಿಜ ಲಾಭ ತುಷ್ಟ, ಪ್ರಧಾನ ಲಕ್ಷಣ ಅಂತೆ, ನಿಜವಾದ ಲಾಭ ಆಗಿದೆ, ಅದರಿಂದ ಸಂತೋಷವಾಗಿದ್ದಾರಂತೆ. ಏನ ನಿಜ ಲಾಭ ಅಂದರೆ ವಿಶೇಷವಾದ ದೇವರ ದರ್ಶನ ಆಗಿದೆ, ಅದರಿಂದ ಅವರಿಗೆ ಒಳಗೊಳಗೆ ಆನಂದ ಆಗ್ತಾ ಇದೆ, ಅದರಿಂದ ತೃಪ್ತರಾಗಿದ್ದಾರೆ ಅಂತ. ಯಾದವಾರ್ಯರು ಅಪರೂಪದ ವ್ಯಾಖ್ಯಾನ ಬರೀತಾರೆ ಇಲ್ಲಿ. ನಿಜವಾಗಿ ತಲೆಬಾಗಬೇಕು ಮಹಾನುಭಾವರಿಗೆ, ಒಳಗಿನ ರಹಸ್ಯ ಒಳಗಾಗ್ತಾರೆ ಇಲ್ಲಿ. ಏನಪ್ಪ ಅಂದ್ರೆ ಮೋಕ್ಷದಲ್ಲಿ ಸಿಗಬೇಕಾದ ಆನಂದ ಏನಿದೆ ಅದು ನಿಜವಾದ ಲಾಭ, ಅದು ಇಲ್ಲೇ ಸಿಕ್ಕಿದೆ ಅವರಿಗೆ, ಅದಕ್ಕೆ ಸಂತೋಷವಾಗಿದ್ದಾರೆ. ಇದೇ ಆ ದೊಡ್ಡವರ ಗತ್ತು. ಇಲ್ಲೇ ಅವರಿಗೆ ಮೋಕ್ಷದಲ್ಲಿ ಸಿಗಬೇಕಾದ ಏನು ಆನಂದ ಇದೆ ಸಿಕ್ಕಿದಂತೆ. ನಮಗೆಲ್ಲ ಪ್ರಶ್ನೆ, ಅದು ಹೇಗೆ ಸಿಗುತ್ತೆ? ಮೋಕ್ಷದಲ್ಲಿ ಸಿಗಬೇಕಲ್ಲ, ಮೋಕ್ಷದಲ್ಲಿ ಸಿಗಬೇಕಾದ ಆನಂದ ಇಲ್ಲೇ ಸಿಕ್ಕಿಬಿಟ್ರೆ ಇಲ್ಲೇ ಚೆನ್ನಾಗಿರ್ಬೋದು ನಾವು. ಅಂದರೆ ನಮ್ಮಂಥವರಿಗೇನೆ ದೇವರು ಸುಷುಪ್ತಿ ಕಾಲದಲ್ಲಿ ಚೂರು ಮೋಕ್ಷದಲ್ಲಿ ಬರಬೇಕಾದ ಸ್ವರೂಪಾನಂದ ಚೂರು ತೋರಿಕೊಡುತ್ತಾನೆ ಅಂದ್ರೆ ಅವರಿಗೆ ತೋರಿಕೊಡೋದ್ರಲ್ಲಿ ಏನು ಆಶ್ಚರ್ಯ? ಅದು ಹಾಗಿರಲಿ, ಅವರಿಗೆ ಮೋಕ್ಷದಲ್ಲಿ ಬರುವ ಆನಂದ ಮಾತ್ರ ಅಲ್ಲಂತೆ, ಅದಕ್ಕಿಂತ ಜಾಸ್ತಿ ಆನಂದ ಬಂತಂತವರಿಗೆ ಇಲ್ಲಿರುವಾಗಲೇನೆ. ಅದು ಹೇಗೆ ಅಂದ್ರೆ ಹೇಳ್ತಾರೆ, ದೇವರ ನಾಮಸ್ಮರಣೆಯಲ್ಲಿ ಏಕಾಂತ ಭಕ್ತರಿಗೆ ಮೋಕ್ಷದಲ್ಲಿ ಸಿಗುವ ಸುಖಕ್ಕಿಂತ ಹೆಚ್ಚು ಸಿಗುತ್ತಂತೆ. ಪ್ರಾಕ್ಟಿಕಲಿ ಎಸ್. ಅದಕ್ಕೆ ಅವರು ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಅಂತ ಡಿಸ್ಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅದಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ದೇವರನ್ನ ಏಕಾಂತದಲ್ಲಿ ನೆನೆದಾಗ ಬರುವಷ್ಟು ಆನಂದ ನಿಜವಾದ ಲಾಭ, ಅದು ಮೋಕ್ಷಕ್ಕಿಂತ ಜಾಸ್ತಿ, ಅದು ಇಲ್ಲೇ ಪಡೆದಿದ್ದಾರೆ. ಇನ್ನೊಂದು ಸ್ವಾಮಿ ಇಲ್ಲೇ ಅವರಿಗೆ ಮೋಕ್ಷದ ಸುಖವು ತೋರಿಕೊಡತಾ ಇದ್ದಾನೆ, ಅದರಿಂದ ಸಂತೋಷವಾಗಿ ಬರ್ತಾ ಇದ್ದಾರೆ. ಬಂದವರನ್ನ ಸತ್ಕಾರ ಮಾಡಿ ಕೂಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಸ್ವಾಮಿ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ಅಂತ ಪ್ರಶ್ನೆ. ಎರಡು ರೀತಿಯಲ್ಲಿ, ಮ್ರಿಯಮಾನಸ್ಯ ಸದಾ ಯತ್ಕರ್ತವ್ಯ, ಸಾಯುವವ ಯಾವಾಗ್ಲೂ ಮಾಡಬೇಕಾಗಿದ್ದೇನು, ಅಥವಾ ಸದಾ ಮ್ರಿಯಮಾನಸ್ಯ ಯತ್ಕರ್ತವ್ಯ, ಯಾವಾಗ್ಲೂ ಸಾಯುವವ ಮಾಡಬೇಕಾಗಿದ್ದೇನು. ಅದೇ ಯಾವಾಗ್ಲೂ ಸಾಯುವುದು ಅಂದರೆ ಸಾವು ಎರಡು ರೀತಿ, ಒಂದು ದೇಹ ಬಿಡುವುದೊಂದು ಸಾವು. ಸಾಸುಜಾತೀಯದಲ್ಲಿ ಹೇಳುತ್ತಾರೆ, ದೇವರನ್ನ ಮರೆತಿರುವುದೇ ದೊಡ್ಡ ಸಾವು. ಆ ರೀತಿಯಲ್ಲಿ ನಾವು ದಿನಾಗ್ಲೂ ದೇವರನ್ನು ಮರೀತಾ ಇರ್ತೇವೆ, ದಿನಾಗ್ಲೂ ಸತ್ತು ಹೋಗ್ತಾ ಇರ್ತೇವೆ. ಸದಾ ಮ್ರಿಯಮಾನಸ್ಯ ಯತ್ಕರ್ತವ್ಯ. ಅಷ್ಟೇ ಅಲ್ಲ, ಯಾವಾಗ್ಲೂ ಮರಣ ಅಂದ್ರೆ ಮರವು, ಆ ಮರವಿನಿಂದ ಒದ್ದಾಡ್ತಾ ಇದ್ದೇವೆ. ನಾವು ಮಾಡಬೇಕಾಗಿದ್ದೇನು ಅಂತ ಪ್ರಶ್ನೆ ಮಾಡಿದಾಗ ಅನುಗ್ರಹಪೂರ್ವಕವಾಗಿ ಭಗವಂತನ ಸ್ತೋತ್ರ ಮಾಡಿ, ಯಾವ ಭಗವಂತನ ಸ್ತೋತ್ರ ಮಾಡಿದ್ರು ಅಂದ್ರೆ ಹೃದಯಶ್ಚಿತನಾದ ಸ್ವಾಮಿಯನ್ನ ಸ್ತೋತ್ರ ಮಾಡಿ ಹೊರಡ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಪೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತೃತಯಾಯ ದೇಹಿನಾಂ ಅಂತರ್ಧ್ವವಾಯ ಅನುಪಲಬ್ಧ ವರ್ತಮನೆ. ಎಲ್ಲರ ದೇಹಗಳಲ್ಲಿ ಒಳಗೆ ಬಿಂಬನಾಗಿ ನಿಂತಿರುವಂತಹ ಸ್ವಾಮಿ, ನಿನಗೆ ನಮೋ ನಮಃ ಅಂತ ಕೈ ಮುಗಿದು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣಾರ್ಥ.
ಕಾರ್ಯ